ಯಾಕಂದ್ರೆ ತಂದಿಲ್ಲ ಕೊಡಿಲ್ಲ ಅವ್ರ ಹತ್ತಿರ ಅವ್ರ ಹತ್ತಿರ ಇದ್ರೆ ಮಮ ವಾಚ ಮಾಂ ಪ್ರಸುಪ್ತಾಂ ಸಂಜೀವಯತ್ಯಶಿಲಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಕಂಠಾಯುಭ್ಯ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋ ವಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಮರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ದಸದು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣಂ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾರಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಪೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವ ಶ್ರೀಮಧ್ವಃ ಧೂಪವೃಕ್ಷಸ್ತು ಜಯಾರ್ಯಃ ಕಾಮಸಂಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾಂ ತಥಾ ಸರ್ವಾಂ ಸದ್ಗುರೂನ್ ಪ್ರಣತೋಸ್ಮಿ ಶ್ರೀಗುರುಭ್ಯೋ ನಮಃ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾತ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದೇ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಎರಡನೇ ಅಧ್ಯಾಯದಲ್ಲಿ ಅಥ ಭಾರತ ವಾಕ್ಯಾನಿ ಏತೈರೇ ವಾಧ್ಯವಶ್ಯಂತೆ, ಮೊದಲ ಅಧ್ಯಾಯದಲ್ಲಿ ಮಾಡಿರತಕ್ಕಂತಹ ಸರ್ವಶಾಸ್ತ್ರಾರ್ಥ ನಿರ್ಣಯಕ್ಕೆ ಸಂವಾದಿಯಾಗಿ ಮಹಾಭಾರತದ ವಾಕ್ಯಗಳನ್ನು ಉಲ್ಲೇಖ ಮಾಡ್ತಾ, ಸಕಲ ಶಾಸ್ತ್ರ ತಾತ್ಪರ್ಯ ನಿರ್ಣಯ ಏನೋ ಮಹಾಭಾರತ ನಿರ್ಣಯನೋ ಅದೇನೇ, ಮಹಾಭಾರತ ಸರ್ವೋತ್ಕೃಷ್ಟವಾಗಿರತಕ್ಕಂಥ ಗ್ರಂಥ, ಅದಕ್ಕೆ ಮಹಾಭಾರತ ಅಂತ ಅದಕ್ಕೆ ಹೆಸರು. ಅಂತ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹರಿಸರ್ವೋತ್ತಮತ್ವ, ವಾಯುದೇವೋತ್ತಮತ್ವ, ದೇವತಾ ತಾರತಮ್ಯ ಮೊದಲಾದ ಎಲ್ಲ ಪ್ರಮೇಯಗಳು ಸಹ ಉದ್ದಕ್ಕೂ ಬಂದಿವೆ ಎಂಬುದನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿ ಶ್ಲೋಕಗಳನ್ನೇ ಉಲ್ಲೇಖ ಮಾಡ್ತಾ ಮೊದಲ ಶ್ಲೋಕವೇ ಸಾಕ್ಷಿ ಅಂತ ಹೇಳಿ, ನಾರಾಯಣಂ ಸುರಗುರುಂ ಜಗದೇಕನಾಥಂ, ಆ ಶ್ಲೋಕದಲ್ಲೇ ಒಂದು ಯಾವುದಾದ್ರು ಪುಸ್ತಕ ಯಾವುದು ಅಂತ ಗೊತ್ತಾಗಬೇಕಾದ್ರೆ ಟೈಟ್ಲಲ್ಲೇ ಗೊತ್ತಾಗುತ್ತೆ ಪುಸ್ತಕ ಏನು ಹೇಳುತ್ತೆ. ಕೆಮಿಸ್ಟ್ರಿ ಅಂದರೆ ಕೆಮಿಸ್ಟ್ರಿ, ಫಿಸಿಕ್ಸ್ ಅಂದರೆ ಫಿಸಿಕ್ಸ್, ಮುಳಿದು ಏನೇ ವಿಷಯ ಬಂದರೂ ಪ್ರಧಾನವಾಗಿ ಅದು ಕೆಮಿಸ್ಟ್ರಿನೇ, ಏನು ಹೆಡ್ಡಿಂಗ್ ಇರಬೇಕು ಅದೇ ಇರಬೇಕು. ನಾರಾಯಣಂ ಸುರಗುರು ಅಂತ ಪ್ರಾರಂಭ ಮಾಡಿದ ಮೇಲೆ ಇಡೀ ಮಹಾಭಾರತ ವಿಷ್ಣು ಪರ ಅಂತ ಮಹಾಭಾರತದಲ್ಲಿ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಹೋಗ್ತಾರೆ. ಮೊದಲನೇ ಶ್ಲೋಕಕ್ಕೆ ಅರ್ಥವನ್ನು ಬರೀತಾರೆ, ಮುಂದೊಂದು ಶ್ಲೋಕ ಬರುತ್ತೆ. ಸೃಷ್ಟಾ ಬ್ರಹ್ಮಾದಯೋ ದೇವಾ ನಿಹತಾ ಏನ ದಾನವಾಹ ತಸ್ಮೈ ದೇವಾದಿದೇವಾಯ ನಮಸ್ತೆ ಶಾರ್ಗಪಾಣಯೇ ಅಂತ ಒಂದು ಶ್ಲೋಕ ಮಹಾಭಾರತದ್ದು. ಅಲ್ಲೇನಿದೆ, ಸೃಷ್ಟಾ ಬ್ರಹ್ಮಾದಯೋ ದೇವಾ ನಿಹತಾ ಏನ ದಾನವಾಹ, ಬ್ರಹ್ಮಾದಿ ದೇವತೆಗಳು ಯಾರಿಂದ ಸೃಷ್ಟರಾಗಿದ್ದಾರೋ, ದಾನವರೆಲ್ಲ ಯಾರಿಂದ ಸಂಹರಿಸಲ್ಪಟ್ಟಿದ್ದಾರೋ ಅಂತ ಶ್ರೀಹರಿಗೆ ನಮಸ್ಕಾರ ಅಂತ ಹೇಳಿ. ಇಲ್ಲಿ ದೊಡ್ಡ ಸಮಸ್ಯೆ ಇದೆ. ಏನು ಸಮಸ್ಯೆ ಅಂದರೆ, ಜೀವರು ಯಾರು ಸೃಷ್ಟರಾದವರಲ್ಲ, ಎಲ್ಲ ದೇವರು ಅನಾದಿ ನಿತ್ಯ. ಬ್ರಹ್ಮಾದಿ ದೇವರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದರೆ ಜೀವರಿಗೆ ಸೃಷ್ಟಿನೇ ಇಲ್ಲ, ಸೃಷ್ಟಿ ಮಾಡಿದ್ದಾರೆ ಅಂತ ಹೇಗೆ ಹೇಳಿದರು? ಮತ್ತು ಯಾರಿಗೂ ನಾಶನೇ ಇಲ್ಲ, ಜೀವರು ಅನಾದಿ ಮತ್ತು ನಿತ್ಯ. ದಾನವನ್ನು ಸಂಹಾರ ಮಾಡ್ತಾನೆ ಅಂತ ಹೇಳಿದರೆ ಸಂಹಾರ ಹೇಗೆ ಮಾಡ್ತಾನೆ? ಇದು ಸೂಕ್ಷ್ಮ ವಿಚಾರಗಳು. ಇಂಥ ಶ್ಲೋಕಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ಅದು ಅಲ್ಲ ಸ್ಯಾಂಪಲ್ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಸೃಷ್ಟಾಹ ಅಂದ್ರೇನು ಮತ್ತು ಇಲ್ಲಿ ನಿಹತಾಹ ಅಂದರೆ ಬ್ರಹ್ಮಾದಿ ದೇವತೆಗಳು ಸರಿ, ಅವರು ಸೃಷ್ಟಿ ಮಾಡೋದು ಅಂದ್ರೇನು? ದಾನವರು ಸರಿ, ಅವರು ಸಂಹಾರ ಮಾಡೋದು ಅಂದ್ರೇನು ಅಂತ ಕೇಳಿದ ತಕ್ಷಣ ಆಚಾರ್ಯ ಹೇಳ್ತಾರೆ, ಸೃಷ್ಟೃತ್ವಮೇಹ ಮುಚ್ಚಿ ಸೃಷ್ಟೃತ್ವ ಮುಚ್ಚತೆ ನಾಣ್ಯತ. ಇಲ್ಲಿ ಸೃಷ್ಟರು ಸೃಷ್ಟರಾದವರು ಸೃಷ್ಟರಾದವರು ಅಂತ ಹೇಳಿದರೆ ಅವರು ಸುಖವನ್ನು ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಅರ್ಥ. ಮುಕ್ತಿಯನ್ನು ಶ್ರೀಹರಿಯ ಅನುಗ್ರಹದಿಂದ ಪಡೆಯೋದ್ರಿಂದ ಸೃಷ್ಟರು ಅಂತ ಅವರಿಗೆ ಹೆಸರು. ನಮ್ಮ ಜೀವನದಲ್ಲಿ ಕೂಡ ಅಯ್ಯೋ ಬದುಕಿದೆ ಅಂತ ಬಿಡ್ತಾರೆ, ಆಪತ್ತು ಬಂದು ಬದುಕಿದೆ ಅಂತ, ಮತ್ತೆ ಬದುಕಿ ಎದ್ದವರು ಮತ್ತೆ ಬದುಕಿದೆ ಅಂತ ಯಾಕೆ ಹೇಳಬೇಕು? ದುಃಖ ಬಂದಿತ್ತು ಹೋಯಿತು ಅಂತ, ದುಃಖ ಪರಿಹಾರವಾಗಿದ್ದಕ್ಕೆ ಬದುಕಿದೆ ಅಂತ ಕರೀತಾರೆ. ಅದರ ಮುಕ್ತಿ, ಮುಕ್ತಿ ಅಂದರೆ ದುಃಖದಿಂದ ಬಿಡುಗಡೆ. ಸಂಸಾರದಿಂದ ಬ್ರಹ್ಮಾದಿ ಸುಜೀವಿಗಳು ಬಿಡುಗಡೆ ಹೊಂದುತ್ತಾರೆ ಶ್ರೀಹರಿಯಿಂದ. ಅದರಿಂದಾಗಿಯೇ ಅವರನ್ನು ಸೃಷ್ಟರು ಅಂತ ಕರೀತಾರೆ. ಇನ್ನು ದಾನವರು ಕೊಲ್ಲಲ್ಪಡ್ತಾರೆ ಅಂದ್ರೇನು? ಅವರು ದುಃಖವನ್ನು ಹೊಂದತಕ್ಕಂಥ ತಮಸ್ಸಿಗೆ ಬೀಳಿಸಲ್ಪಡ್ತಾರೆ, ಅವರು ದುಃಖಕ್ಕೆ ಒಳಗಾಗ್ತಾರೆ, ಅದಕ್ಕೆ ಅವರನ್ನು ಕೊಲ್ಲಲ್ಪಡ್ತಾರೆ ಅಂತ ಕರೀತಾರೆ. ಈ ರೀತಿ ಅರ್ಥ ಮಾಡಿಕೊಳ್ಳದೆ ಹೋಗಿದ್ದರೆ ಅಪಾರ್ಥವಾಗ್ತಾ ಇತ್ತು. ವೇದಾದಿಗಳೆಲ್ಲ ಸ್ಪಷ್ಟವಾಗಿ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಇತ್ಯಾದಿ ಹೇಳಿದೆ. ಮುಂದೆ ಭಗವದ್ಗೀತೆಯಲ್ಲೇನೆ, ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮ ತತ್ಪರ. ಎಲ್ಲರೂ ನಿತ್ಯ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅದು ಸ್ಪಷ್ಟ ಹೇಳಿದರು. ಇದು ಸೃಷ್ಟಿಯಿಂದ ಆ ಸೃಷ್ಟಿಯಲ್ಲ, ಸುಖವಾಗಿರ್ತಕ್ಕಂಥ ಮುಕ್ತಿಯಲ್ಲಿಡೋದಕ್ಕೆ ಸೃಷ್ಟಿ ಅಂತ ಕರೀತಾರೆ. ದಾರವನ್ನು ಕೊಲ್ಲೋದು ಅಂದರೆ ಏನು? ದುಃಖ ಪಡಿಸೋದನ್ನೇ ಕೊಲ್ಲೋದು ಅಂತ ಕರೀತಾರೆ. ನಮ್ಮಲ್ಲಿ ಅದೂ ಇದೆ, ಅಯ್ಯೋ ಸತ್ಯ ಅಂತ ಬಿಡ್ತಾನೆ, ಬದುಕಿದ್ದಾನೆ ಅಯ್ಯೋ ಸತ್ಯ ಅಂತ ಹೇಳ್ಬೇಕು, ಸತ್ತವನು ಸತ್ಯ ಅಂತ ಹೇಳ್ತಾನ? ಸತ್ಯ ಅಂತ ಅದಕ್ಕೆ ತುಂಬ ದುಃಖ ಆಗುತ್ತೆ, ಅವ ಸತ್ಯ ಅಂತ ಕರೀತಾನೆ. ಈ ಮಾತು ಅರ್ಥ ಮಾಡಿಕೊಂಡು ನಿತ್ಯ ಜೀವನದ ಪದಗಳಲ್ಲಿ ನಾವು ಬದುಕಿದ್ದೇವೆ ಎಂದು ಉಪಯೋಗಿಸ್ತೇವೆ, ಸತ್ಯದ್ದೇವೆ ಎಂದು ಉಪಯೋಗಿಸ್ತೇವೆ. ಆ ಸಮಯದಲ್ಲಿ ನಿಜವಾದ ಅರ್ಥದಲ್ಲಿ ನಾವು ದುಃಖದಿಂದ ಬಿಡುಗಡೆ ಕಂಡಾಗ ಬದುಕೋದು, ದುಃಖಕ್ಕೊಳಗಾದಾಗ ಸಾಯೋದು ಅಂತ ಹೇಗೆ ಕರಿತೇವಲ್ಲ, ಅದಕ್ಕೇ ಇಲ್ಲಿ ಸೃಷ್ಟಾಹ ನಿಹತಾಹ ಅಂತ ಕರೆದಿದ್ದಾರೆ. ಎಷ್ಟೋ ಜನ ಬರ್ತಾರೆ, ಪ್ರಾಣ ತೆಗಿತಾರೆ ಅವ್ರು ಬಂದರೆ ಅಂತ ಹೇಳ್ತಾರೆ, ಪ್ರಾಣ ತೆಗಿತಾರೆ ಅಂದರೆ ಅರ್ಥ ಕೊಲ್ತಾರೆ ಅಂತ ಹೇಳ್ತಾರ? ಅಲ್ಲ, ಭಾರಿ ನೋಯಿಸ್ತಾರೆ. ಆ ದೃಷ್ಟಿಯಲ್ಲಿ ಯಾವ ಹನ ಹಿಂಸಾಗತ್ಯವೋ ನಿಹತ ಅಂತ ಹೇಳಬೇಕಾದ್ರೆ ಅಲ್ಲಿರೋ ಶ್ಲೋಕದ ಅರ್ಥನೇ ಇರೋ ಸುಳ್ಳು ಇಲ್ಲದ ಅರ್ಥ ಹೇಳಿಲ್ಲ. ನಿಹತಾಹ ಅಂದರೆ ಹನ ಹಿಂಸಾಗತ್ಯವೋ ಅಂತ ಧಾತು ಇರೋದು, ಅಂದರೆ ಹಿಂಸಿಸಲ್ಪಡ್ತಾರೆ, ನೋಯಿಸಲ್ಪಡ್ತಾರೆ ಅಂತ ಅರ್ಥ. ಅದನ್ನೇ ಪರಮಾತ್ಮ ಹೇಳ್ತಾರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ರೀತಿ ಅರ್ಥವನ್ನು ಮಾಡಲಿಕ್ಕೆ ಬೇರೆ ಯಾರು ಯೋಚನೆ ಕೂಡ ಮಾಡಿರಲಿಲ್ಲ. ಆಗ ಅದರಿಂದ ಏನಾಗ್ತಾ ಇತ್ತು, ಮಹಾಭಾರತಕ್ಕೆ ಅರ್ಥ ಮಾಡಬೇಕು ಅಂತ ಅನಿಸೇ ಇರಲಿಲ್ಲ ಬೇರೆಯವರು. ಇನ್ನೂ ಆಶ್ಚರ್ಯ ಅಂತ ಕೇಳಿದರು. ಮಹಾಭಾರತ ಭಾರಿ ದೊಡ್ಡ ಗ್ರಂಥ, ಅದರಲ್ಲಿ ಸಂಪ್ರದ ಶಾಸ್ತ್ರಾರ್ಥ ಇದೆ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಕೋನವೇ ಯಾರಿಗೂ ಇರಲಿಲ್ಲ. ಅಷ್ಟು ಜನ ಮತಾಚಾರ್ಯರು ಬಂದಿದ್ದರು, ಯಾರೂ ಮಹಾಭಾರತಕ್ಕೆ ಅದರ ನಿಜವಾದ ಹಿರಿಮೆಯನ್ನು ಗುರುತಿಸಿರಲಿಲ್ಲ, ಇಡೀ ಶಾಸ್ತ್ರ ಪ್ರಪಂಚದ ಮಹಿಮೆಯೇ ಅರ್ಥ ಮಾಡಿಕೊಂಡಿರಲಿಲ್ಲ. ಆಚಾರ್ಯರನ್ನೆಲ್ಲ ಬಿಡಿಸಿ ಶಾಸ್ತ್ರಗಳ ಒಟ್ಟು ಹಿರಿಮೆಯನ್ನು ಸಾರಿ. ಇದನ್ನೆಲ್ಲ ಮೊದಲೇ ಹೇಳಿದಂತೆ ಆ ಪುನಃ ಭಂಡಾರಕರ ಸಂಶೋಧನಾ ಸಂಸ್ಥೆಯ ಡಾಕ್ಟರ್ ವಿ ಎಸ್ ಸುತ್ತಂಕರ್ ಬಹಳ ಪ್ರಸಿದ್ಧ ವಿದ್ವಾಂಸರು. ಅವ್ರು ಹೇಳ್ತಾರೆ, ಇಡೀ ಮಹಾಭಾರತದ ಹಿರಿಮೆಯನ್ನು ಮೊದಲ ಬಾರಿಗೆ ಗುರುತಿಸಿದ್ದು ಮಧ್ವಾಚಾರ್ಯರು. ಅದಕ್ಕೆ ಎಷ್ಟು ಅರ್ಥ ಇದೆ ಅಂತ ಹೇಳಿದವರು ಮಧ್ವಾಚಾರ್ಯರು, ಅವರು ಮಾತ್ರವಲ್ಲ, ಅಷ್ಟು ಭಕ್ತಿಯಿಂದ ಮಧ್ವಾಚಾರ್ಯರ ಬಗ್ಗೆ ಹೇಳ್ತಾರೆ. ಇಡೀ ಮಹಾಭಾರತಕ್ಕೆ ಹೊಸ ತಿರುವನ್ನು ಕೊಟ್ಟಂತಹ ವಿಮರ್ಶಕರು ಅಂದರೆ ಶ್ರೀಮದ್ ಆಚಾರ್ಯರು. ಇದನ್ನು ಯೋಚನೆ ಮಾಡಿದರೆ ಗ್ರಂಥವನ್ನು ಗುರುಸೋದಕ್ಕೂ ಒಳ್ಳೆ ಕಣ್ಣು ಬೇಕಾಗಿ, ಚಿನ್ನವನ್ನು ಎಷ್ಟು ಬಿಟ್ಟರೆ ಹಿತ್ತಾಳಿ ಅಂತ ತಿಳ್ಕೊಂಡು ಹೇಗೋ ಹಾಗ. ಮಹಾಭಾರತದ ಶ್ರೇಷ್ಠ ಕೃತಿ ದೊಡ್ಡ ಅಪಚಾರ ಮಾಡಿದ್ರು, ಅದನ್ನೆಲ್ಲ ಸರಿಪಡಿಸಿಬಿಟ್ಟು ಅದರ ಸಮಗ್ರವಾಗಿರ್ತಕ್ಕಂಥ ವಿಮರ್ಶೆಯನ್ನು ಮಾಡಿದ ಮೊಟ್ಟ ಮೊದಲ ಕೃತಿ ಅಂದರೆ ಮಧ್ವಾಚಾರ್ಯರದೇ. ಅದೇ ಕೊನೆಯ ಕೃತಿ ಕೂಡ ಹೌದು, ಮತ್ತೆ ಅಂಥ ಗ್ರಂಥ ಬರಲೇ ಇಲ್ಲ, ಅದು ಮೊದಲನೇದು ಅದೇ ಕೊನೆಯದು. ಆ ಮಟ್ಟದ ಮಹಾಭಾರತ ಎಷ್ಟೋ ಗ್ರಂಥ ಬಂದಿದೆ, ಎಲ್ಲ ಗ್ರಂಥಗಳು ಕೂಡ ಸೂರ್ಯನನ್ನು ಮೇಣದ ಬಂದೆ ಅಂತ ಹೇಳಿದರೆ ಅರ್ಥ ಆಗಿರುತ್ತೆ. ಅದರ ನಿಜವಾದ ಹಿರಿಮೆ ಗುರುತಿಸಕ್ಕೆ ಪ್ರಯತ್ನ ಪಡಲೇ ಇಲ್ಲ. ಕಾಳಿದಾಸ ಇಡೀ ಮಹಾಭಾರತದ ಬಗ್ಗೆ ಮುಖ್ಯ ವಿಷಯ ಏನು ಮಾತಾಡಲೇ ಇಲ್ಲ, ಒಂದು ಉಪಾಖ್ಯಾನ ತಗೊಂಡು ಅಭಿಜ್ಞಾನ ಶಾಕುಂತಲ ನಾಟಕ ಬರೆದು ಪ್ರಸಿದ್ಧನಾದ, ಮುಖ್ಯ ಕಥೆ ಉಡ್ಲಿಕ್ಕೆ ಹೋಗಲಿಲ್ಲ. ಮಹಾಭಾರತದ ಮುಖ್ಯ ಕಥೆ ಭಾರಿ ಜಟಿಲವಾದದ್ದು. ಎವರೆಸ್ಟ್ಗಿಂತ ಫಿಸಿಕಲಿ ಎವರೆಸ್ಟ್ ಅಂತದ್ದು ಎಷ್ಟು ಕಷ್ಟನೋ ಅದಕ್ಕಿಂತ ಹೆಚ್ಚು ಕಷ್ಟ ಸ್ಪಿರಿಚುಯಲ್ ಹೈಟ್ ಆಫ್ ಮಹಾಭಾರತ ಇದೆಯಲ್ಲ. ನಿನ್ನೆ ಹೇಳಿದಂತೆ ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವಾ ತತ್ಪ್ರಸಾದತಃ, ಬರೆದ ಸರ್ವೋತ್ತಮರಾದ ವೇದವ್ಯಾಸ ದೇವರಿಗೆ ಅರ್ಥ ಗೊತ್ತು. ಅದನ್ನು ಜೀವೋತ್ತಮರಾದ ಬ್ರಹ್ಮವಾಯುಗಳು ತಿಳಿತಾರೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ ಇದೆ. ಇದನ್ನೆಲ್ಲ ಹೇಳ್ತಾ ಬಂದು ಮಹಾಭಾರತದಲ್ಲಿ ಹೇಗೆ ಪರಿಸರೋತ್ತಮತ್ವ ವಾಯು ಜೀವೋತ್ತಮತ್ವ ಬಂದಿನಿ ಅಂತ ಹೇಳ್ತಾ ಬಳಿತಾಸತ್ವವನ್ನು ಉಲ್ಲೇಖ ಮಾಡಿದರು. ಅನಂತರ ಮಹಾಭಾರತದ ವಾಕ್ಯಗಳನ್ನೇ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಮಹಾಭಾರತದಲ್ಲಿ ಎಷ್ಟು ಪ್ರಸಂಗಗಳಲ್ಲಿ ಭೀಮನ ಹಿರಿಮೆ ಬಂದಿದೆ ನೋಡಿ. ಇವತ್ತು ನಮ್ಮೆದುರಿ ಮಹಾಭಾರತ ಇದೆ, ಕಥೆನ ಯಾರು ಬದಲಾಯಿಸಲಿಕ್ಕೆ ಬರೋದಿಲ್ಲ. ಎಷ್ಟೆಷ್ಟು ಅಪಚಾರ ಮಾಡಿದರೂ ಕಥೆ ಮುಖ್ಯವಾಗಿ ಕೂಡ ಕೌರವರು ಕೊಂದು ಭೀಮಸೇನೇ, ಇನ್ನೂ ಅದರ ಬದಲಾಯಿಸಿದ ಕಥೆಗಳು ಬಂದಿಲ್ಲ. ಅದು ಚೇಂಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೆಷ್ಟು ಪಲ್ಟಿ ಹೊಡೆದ್ರೂ ಹಾಗೇ ಇರಬೇಕು. ಅಂದರೆ ಮಗರಾದಿ ವಧಾದೇವ ದುರ್ಯೋಧನ ವಧಾದಪಿ, ಇಡೀ ಮಹಾಭಾರತದ ಖಳನಾಯಕ ದುರ್ಯೋಧನ ಅನ್ನೋದ್ರ ಬಗ್ಗೆ ವಿವಾದ ಇಲ್ಲ. ಮಹಾಭಾರತದ ಖಳನಾಯಕ ದುರ್ಯೋಧನ, ಸೊ ನಮ್ಮ ಕಾಮನ್ ಸೆನ್ಸ್ ಕೂಡ ಖಳನಾಯಕರನ್ನು ಕೊಲ್ಲೋನು ಮಹಾನಾಯಕ, ದುರ್ಯೋಧನಾದಿ ಎಲ್ಲರನ್ನು ಕೊಂದಿದ್ದು ಭೀಮಸೇನ. ಚಿಕ್ಕ ಮಕ್ಕಳಿಗೆ ಗೊತ್ತಾಗುವುದು, ಅದನ್ನು ಜನ ಬಿಡಿಸೋಕ್ಕೆ ಇಷ್ಟಪಡೋದಿಲ್ಲ. ಆಶ್ಚರ್ಯ ಅಂತ ಕೇಳಿದರೆ ದುರ್ಯೋಧನ ಖಳನಾಯಕ ಅಂತ ಹೋಗ್ತಾರೆ. ಅರ್ಜುನ ಕರ್ಣ ಬದಲಾದವನು ಹೇರೋ ಮಾಡಿಕೊಂಡಿದ್ದಾರೆ. ಭೀಮನ ಬಗ್ಗೆ ಅವರಿಗೆ ಗಮನ ಬರೋದಿಲ್ಲ ಅಂತ ಹೇಳಿದರೆ ಅದು ದುರುದ್ದೇಶಪೂರ್ವಕವಾಗಿರ್ತಕ್ಕಂಥ ವಿಮರ್ಶೆ ಇಲ್ಲ. ಆಚಾರ್ಯ ಅವಳಿವರು ಮಾತಕ್ಕೆ ದುರ್ಯೋಧನ ಮಾತನ್ನು ಕೇಳಿ ಮಹಾಭಾರತದಲ್ಲಿ ಅಂತ ಹೇಳ್ತಾರೆ. ವಿರಾಟ ಪರ್ವಗಂಚಾಮಿ ವಚೋ ದುರ್ಯೋಧನಶ್ಚೇ, ವಿರಾಟ ಪರ್ವದಲ್ಲಿ ದುರ್ಯೋಧನ ಘೋಷಣೆ ಮಾಡ್ತಾನೆ. ಕೀಚಕ ಸತ್ವಸುದ್ದಿ ಬಂತು, ತಕ್ಷಣ ಎಲ್ಲರೂ ಏನು ಹೇಳ್ತೀರಿ ಅಂತ ದುರ್ಯೋಧನ ಕೇಳಿದ. ಒಬ್ಬೊಬ್ಬರೊಂದು ವಿಷಯ ಹೇಳ್ತಾ ಬಂದರು, ಅವರು ಸತ್ರೊಂದು ಏನೇನಾಯಿತು ಅಂತ ಹೇಳ್ತಾ ಬಂದರು. ಕೀಚಕ ಸತ್ತಿದ್ದಕ್ಕೆ ದುರ್ಯೋಧನ ಹೇಳ್ತಾನೆ, ನಾನು ಹೇಳ್ತೇನೆ ಕೀಚಕ ಸತ್ತಿತ್ತು ನನಗೆ ಗೊತ್ತಾಯಿತು. ಕೀಚಕರನ್ನು ಬರೀ ಕೊಂದಿರೋದಲ್ಲ, ಹ್ಯಾಕ್ ಕೊಂದಿದ್ದಾರಂತ ಒಂದು ರಿಪೋರ್ಟ್ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟರ್ ಫಸ್ಟ್ ಕೇಸ್ ಮಹಾಭಾರತದ ರಿಪೋರ್ಟ್ ಇದೆ, ಹ್ಯಾಕ್ ಸತ್ತಿದ್ದಾನೆ ಅಂತ ಹೇಳಿ. ಹ್ಯಾಕ್ ಸತ್ತಿದ್ದಾನೆ ಅಂದರೆ ವಿನಾಶಸ್ತ್ರಂ ತಥಾ ಹನ್ಯ, ಶಸ್ತ್ರಾಸ್ತ್ರ ಪ್ರಯೋಗ ಮಾಡಿಲ್ಲ, ಬರೀ ಕೈಯಿಂದ ಕೊಂದಿದ್ದಾನೆ. ಇದರ ಮೇಲೆ ಯಾರು ಕೊಂದಿದ್ದಾರೆ ವಿಚಾರ ಮಾಡಬೇಕೀಗ. ಆ ರೀತಿ ಕೊಲ್ಲಲಿಕ್ಕೆ ಯಾರಿಗೆ ಸಾಧ್ಯತೆ ಇದೆ ಅಂದರೆ ಭೀಮಶ್ಚ ಬಲಭದ್ರಶ್ಚ ಭದ್ರ ರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮ. ಭೀಮಸೇನ, ಬಲರಾಮ, ಶಲ್ಯರಾಜ ಮೂರು ಜನ, ಆಮೇಲೆ ಕೀಚಕ, ನಾಲ್ಕು ಜನ ಭಾರಿ ಬಲಾಢ್ಯರು. ಪಂಚಮಂ ನಾನು ಶುಶ್ರೂಮ, ಫಿಫ್ತ್ ಪ್ಲೇಸೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನೇವ್ರು ಇಲ್ಲೇ ಇಲ್ಲ, ನಾಲ್ಕು ಜನದಲ್ಲಿ ಇವರೆಲ್ಲ ಈಕ್ವಲ್ ಅಲ್ಲ. ಮತ್ತೆ ಅನ್ಯೋನ್ಯಾನಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಆಲ್ ಆರ್ ನಾಟ್ ಈಕ್ವಲ್, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಇಲ್ಲೇ ಇಲ್ಲ. ಈಗ ಸತ್ತಿರೋದು ಕೀಚಕ, ಆಮೇಲೆ ಕೊಂದಿರೋದು ಬರೀ ಕೈ. ಶಲ್ಯರಾಜ ಆಗಿದ್ದರೆ ಗದೆಯನ್ನು ಹೊಡಿಬೇಕಾಗಿತ್ತು, ಬಲರಾಮದೇವರಾಗಿದ್ದರೆ ಹಲ ಅಥವಾ ನೇಗ ತೋಗಬೇಕಾಗಿತ್ತು ಮುಸಲನ. ಇಲ್ಲಿ ಬರೀ ಕೈಯಲ್ಲಿ ಕೊಂದಿರಬೇಕಾದ್ರೆ ಭೀಮನೇ ಕೊಂದಿರಬೇಕು ಅಂತ ಹೇಳಿದ್ದಾರೆ. ಬರೀ ಕೈಯಲ್ಲಂಥ ವೀರನ್ನು ಕೊಲ್ಲಬೇಕಾದ್ರೆ ಭೀಮನ ಹೊರತು ಯಾರಿಗೂ ಸಾಧ್ಯ ಇಲ್ಲ. ಆಗ ನಮಗೆ ಅರ್ಥ ಆಗುತ್ತೆ, ಭೀಮಸೇನ ದೇವರು ಕೀಚಕನನ್ನು ಸುಮ್ಮನೆ ಕೊಲ್ಲೋದಿಲ್ಲ, ಕೊಂದು ಅವನ ತಲೆ ಮುರಿದು ಕೈಕಾಲು ಮುರಿದು ಬುಧದ ಮೂಲಕ ಪಟ್ಟುಗಳು ಸೇರ್ತಿದ್ರು. ಯಾಕೆ ಸತ್ ಹೆಣದ ಮೇಲೆ ಸಿಟ್ಟ ಭೀಮಸೇನೆಗೆ ಅಂತ ಕೇಳಿದರೆ, ಹೆಣದ ಮೇಲೆ ಸಿಟ್ಟಲ್ಲ, ದುರ್ಯೋಧನಿಗೆ ಅರ್ಥ ಆಗಲಿ ಪೋಸ್ಟ್ ಮಾರ್ಟಮ್ ನೋಡಿ ಎಂತ ಮಾಡಿ. ಈ ರೀತಿ ಕೊಲ್ಲಬೇಕಾದ್ರೆ ಭೀಮಸೇನೆ ಮಾತ್ರ ಸಾಧ್ಯ ಆಗಿದೆ. ಅಂಥ ಕೀಚಕನಿಗೆ ರುದ್ರದೇವರವರ ನೆನಪಿರಬೇಕು. ರುದ್ರದೇವರವರ ಅವನ ಉಪ ಕೀಚಕರು 105 ಜನ, ಇವನು ಒಬ್ಬ 106 ಜನ, 8 ಜನ ಎಲ್ಲರಿಗೂ ರುದ್ರದೇವರವರ. 8 ಜನಗಳನ್ನು ಬರೀ ಕೈಕೊಳ್ಳಬೇಕಾದ್ರೆ ಹೇಗಿರಬೇಕು, ಇದೆಲ್ಲ ಸಾಮಾನ್ಯ ವಿಮರ್ಶೆ ಗೊತ್ತಾಗುತ್ತೆ. ಯಾರು ಮಾಡೋ ಸಾಹಸನೇ ಮಾಡಿರಲಿಲ್ಲ. ಆಚಾರ್ಯನ್ನು ತೋರಿಸ್ತಾರೆ, ಇನ್ನು ಉದ್ಯೋಗ ಬರಬೇಕು ಹೋಗಿ, ಅದೆಲ್ಲ ಮುಂದೆ ವಿಸ್ತಾರ ಬರುತ್ತೆ. ಸಂಕ್ಷೇಪ ಹೇಳ್ತಿರೋದಷ್ಟೇ. ಕೃಷ್ಣ ಪರಮಾತ್ಮ ಸಂಧಾನ ಹೊರಟಿದ್ದಾನೆ, ಆಗ ಕೇಳ್ತಾನೆ ನಿಮ್ಮೆಲ್ಲ ಅಭಿಪ್ರಾಯ ಏನು, ಧರ್ಮರಾಜ ಭೀಮಸೇನ ಅರ್ಜುನ ನಿಮ್ಮ ಅಭಿಪ್ರಾಯ ಹೇಳಿಬಿಡಿ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಮುಂದೆ ನೋಡೋಣ. ಭೀಮಸೇನದ ಹೇಳಿದಿರುತ್ತೆ, ಕೃಷ್ಣ ನನ್ನಿಂದ ಯುದ್ಧ ಆಯಿತು ಅಂತ ಹೆಸರು ಬೇಡ, ಇವರೆಲ್ಲ ಒಪ್ಪೋದಾದರೆ ನಾನು ಸಂಧಿಗೆ ಹೋಗ್ತೇನೆ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ಕೃಷ್ಣ ಹೇಳ್ತಾನೆ, ಏನು ಭೀಮಸೇನ ಇವತ್ತು ಪರ್ವತ ಹಗುರವಾಯಿತು ಅಂದರೆ ನಂಬೋದು ಅಸಾಧ್ಯ, ಸೂರ್ಯ ಪಶ್ಚಿಮ ಕೊಟ್ಟಿದ್ರೆ ಅಂದರೆ ಹಾಗೆ ಹಾಗಾಗ್ತಾ ಇದೆ, ಇದು ಸಾಧ್ಯನ ನಿನ್ನ ಬಾಯಿಲಿ ಸಾಧ್ಯ ಮಾತ. ಕೃಷ್ಣ ಕೇಳಿದಂತೆ ಭಯ ಆಯ್ತಾ ಭೀಮಸೇನ ಅಂದರೆ. ಇಲ್ಲಿ ಭೀಮ ಏನು ಹೇಳ್ತಾನೆ ಅಂತ ಕೃಷ್ಣನಿಗೆ ಗೊತ್ತು, ಕೃಷ್ಣ ಹೇಳ್ತಾನೆ ಭೀಮನಿಗೆ ಗೊತ್ತು, ಉಳಿದವ್ರ ದೃಷ್ಟಿಯಿಂದ ಕೃಷ್ಣ ಮಾತಾಡ್ತಾನೆ. ತಕ್ಷಣ ಅಂದರೆ ಜನ ಹಾಗೆ ತಿಳ್ಕೊಂಡಿರಬಹುದು ಅಂತ ಕೃಷ್ಣ ಪೂರ್ವಪಕ್ಷ ಮಾಡಿಬಿಡ್ತಾನೆ. ಆಗ ಭೀಮಸೇನ ಹೇಳ್ತಾನೆ, ಕೃಷ್ಣ ನಿನ್ನ ಬಗ್ಗೆ ನಾನೇನು ನಿನ್ನ ಮಧ್ಯೆ ಮಾತಾಡೋ ಸಾಧ್ಯತೆ ಇಲ್ಲ, ಮಾತಾಡಬೇಕಾಗಿಲ್ಲ, ಕೇಳಿದ್ದೆ ಪುತ್ರ ಹೇಳ್ತಾ ಇದ್ದೇನೆ ಅಷ್ಟೇ. ನನಗೆ ಜಗತ್ತಿನಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ಒಂದೇ ಒಂದು ವಸ್ತು ಅಂದರೆ ಭಯ ಅಂತ ಹೇಳ್ತಾನೆ. ನನ್ನ ಭಯದ ಹೆಸರೇ ಗೊತ್ತಿಲ್ಲ, ನನ್ನ ಕಂಡ್ರೆ ಎಲ್ಲೋ ಭಯಪಡ್ತಾರೆ, ನಾನು ಯಾರಿಗೂ ಭಯಪಡೋದಿಲ್ಲ, ಎಲ್ಲರೂ ದುರ್ಬಲರು. ನೀನು ಸ್ವಾಮಿ ಆದರೆ ನಿನಗೂ ಭಯಪಡೋದಿಲ್ಲ ಸ್ವಾಮಿ, ನೀನು ಉಳಿದವರಿಗೆ ಭಯಪಡೋದಿಲ್ಲ, ಅವರ ದುರ್ಬಲರು. ನನಗೆ ಆ ವಿಷಯನೇ ಗೊತ್ತಿಲ್ಲ, ನನ್ನ ಶಕ್ತಿ ಕಡಿಮೆ ಇದ್ದರೆ ಭಯಪಡಬೇಕು, ನನ್ನ ಶಕ್ತಿ ಎಷ್ಟು ಗೊತ್ತಾ, ಇಡೀ ಬ್ರಹ್ಮಾಂಡ ಸೀಡಿ ಬಿಡಬಲ್ಲೆ ಅಂತ ಹಿಂಸೆಯಲ್ಲಿ ಇಡೀ ಬ್ರಹ್ಮಾಂಡವನ್ನು ಯೋಚನೆ ಮಾಡಿ ಎಂಥ ಶಕ್ತಿ ಹೇಳಬೇಕಲ್ಲಿ, ಸೀಡಿ ಬಿಡಬಲ್ಲೆ, ತಾಟದಂತೆ ಕಟ್ಟದೆ ಬಿಡಬಲ್ಲೆ ಅಂತ ಹೇಳಿದಾಗ ಇಂಥ ಮಾತನ್ನು ಯಾರು ಹೇಳ್ಕೊತಾರೆ, ಅವ್ನು ಬಂದರೆ ಕೈ ಬಿಡು ಕಾಲು ಬಿಡು ಕೈ ಕೊಡ್ತೇನೆ ಅಂತ ಹೇಳ್ತಾರೆ, ಬರೋದು ಕೊಡೆಬಿಟ್ಟು ಇರೋದೇ ಅವ್ನು ಬರುತ್ತೆ, ಕಾಲು ಬಿಡು ಕೈ ಕೊಡ್ತಾರೆ ಅಂತ ಎಷ್ಟು ಮಾತಾಡಿರ್ತಾರೆ. ಈ ರೀತಿ ಭೀಮಸೇನ ಮಾತಾಡಿದ್ದ ಅಂತ ಕೇಳಿದರೆ ಅರ್ಜುನ ಮಾತಾಡಿದ್ರೆ ಕೃಷ್ಣ ಬೈತಾನೆ, ಅರ್ಜುನ ಹಾಗೆಲ್ಲ ಮಾತಾಡಬಾರದು, ನಿನ್ನ ಕೈಲಾಗುತ್ತಾ, ಡೈರೆಕ್ಟ್ ಕೃಷ್ಣ ಬೈತಾನೆ. ಇಲ್ಲಿ ಭೀಮಸೇನ ಮಾತಾಡಿದಾಗ ಕೃಷ್ಣ ಮಾತಾಡ್ತಾನೆ, ಭೀಮಸೇನ ಫಲೆ ಯತ್ಕಿಂಚ ಆತ್ಮನಿ ಕಲ್ಯಾಣ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತದ್ ತ್ವಯಿ ಸಂಭಾವಯಾಂಬ್ಯ. ಈ ಮಾತು ಇಡೀ ಮಹಾಭಾರತದ ಭೀಮನ ಬಗ್ಗೆ ಮಾತ್ರ ಹೇಳಿತ್ತು. ನಿನ್ನ ಬಗ್ಗೆ ಏನು ಹೇಳ್ಕೊಂಡು ಭೀಮಸೇನ, ಅದು ಭಾರಿ ಕಡಿಮೆ ಹೇಳ್ಕೊಂಡಿರು, ನೀನು ಹೆಚ್ಚು ಹೇಳ್ಕೊಂಡಿಲ್ಲ. ನಿಜವಾಗಿ ನಿನ್ನ ಶಕ್ತಿ ಎಷ್ಟು ಅಂದರೆ ಇದ್ರ ಕೀರ್ತಿಗೆ ಸಾವಿರಾರು ಪಟ್ಟು ಜಾಸ್ತಿ ಅಂತ ನನಗೆ ಗೊತ್ತು ಅಂತ ಹೇಳಿ. ಕೃಷ್ಣನಿಂದ ಸರ್ಟಿಫಿಕೇಟ್ ಬಂದಿರೋ ಭೀಮನಿಗೆ ಬಂದಿನಿ, ಯಾರ್ಯಾರಿಗೂ ಇದು ಬಂದಿಲ್ಲ. ನನ್ನ ಬಿಟ್ಟು ಬಲರಾಮ ದೇವರು ಬರಲಿಲ್ಲ, ಅಣ್ಣ ಹಾಗೆಲ್ಲ ಮಾತಾಡ್ಬಾರ್ದು, ಬಲರಾಮ ದೇವರನ್ನ ಬಂದುಬಿಡ್ತಾನೆ. ಆದರೆ ಭೀಮಸೇನದ ಬಗ್ಗೆ ಮಾತ್ರ ನೀನು ಹೇಳಿದ್ದು ಕಡಿಮೆ, ಹೇಳಿದ್ದು ಕಡಿಮೆ ಅಂದರೆ ಬ್ರಹ್ಮಾಂಡ ಸಿಡ್ತೇನೆ ಕಡಿಮೆನಾ ಅದು, ಆದರೆ ಭೀಮನ ಶಕ್ತಿಗೆ ಕಡಿಮೆ ಅದು. ಬ್ರಹ್ಮಾಂಡ ಸಿಡಬಲ್ಲ ಭೀಮ ಅಂತ ಕೇಳಿದರೆ ಸಿಂಪಲ್ ಲಾಜಿಕ್ ಅದು. ಇಡೀ ಭೂಮಿಯನ್ನು ಶೇಷದೇವರು ತಮ್ಮ ಸಾವಿರ ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಸಾಸಿವೆ ಕಾಳಿನಿಂದ ಧರಿಸಿದ್ದಾರೆ. ಶೇಷ ಹೇಗಿರಬೇಕು ಶೇಷದೇವರು? ಇಡೀ ಭೂಮಿಯನ್ನು ಸಾವಿರ ಹೆಡೆ, ಇನ್ನೂ 999 ಹೆಡೆ ವೇಕೆಂಟು. ಎಷ್ಟೋ ಫೈಲ್ಸ್ ವೇಕೆಂಟ್ ಇದ್ದು, ಒಂದು ಫೈಲ್ ಫಿಲಪ್ ಮಾಡಿದ್ರೆ ಹಾಗೋ ಹಾಗೆ. ಅದರಲ್ಲಿ ಒಂದು ಹೆಡೆ ಮೇಲೆ ಸಾಸಿವೆ ಕಾಳಿನಂತ ಇದೆ ಭೂಮಿ ಅಷ್ಟೇ. ಅಂಥ ಶೇಷದೇವರು ಅನಾವತ್ ಭೂಮಿ ಮೇಲೆ ಧರಿಸಿದ್ದಾರೆ. ಹೇಗಿರಬೇಕು ಆಗಿದೆ? ಆವಕಚ್ಚಪ ರೂಪದಿಂದ ಲಂಡೋದಕ್ಕದಿ ಓವಿ ಧರಿಸಿದ ಶೇಷ ಮೂರುತಿಯನ್ನು ಮಧ್ಯ ನಮ್ಮ ಪ್ರಾರಂಭವಾಗದೆ ಆ ಪದ್ಯದಿಂದ. ಆವಕಚ್ಚಪ ರೂಪದಿಂದಲೇ, ಕಚ್ಚಪ ಅಂದರೆ ಕೂರ್ಮ, ವಾಯುದೇವರು ಪೂರ್ವ ರೂಪದಿಂದ ಇಡೀ ಶೇಷದೇವರನ್ನು ತಮ್ಮ ಮೈ ಮೇಲೆ ಅನಾಯಾಸ ಧರಿಸಿರಬೇಕಾದ್ರೆ ಅವರು ಬಲ ಬ್ರಹ್ಮಾಂಡ ಸಿಡುವ ಸುಲಭನ. ಏ ತೆಗೆದುಕ ಒಳ್ಳೆ ಬರದಲ್ಲಿ ಕೆಲವರಿ ಪಾಪ, ಇಡೀ ಬ್ರಹ್ಮಾಂಡ ಒಡೆಯೋರು ಅಂತ ಕೇಳಿದರೆ ಎಷ್ಟು ಶಕ್ತಿ. ಅದನ್ನು ಕೃಷ್ಣ ಹೇಳ್ತಾರೆ, ಭಾರಿ ಕಡಿಮೆ ಹೇಳಿದ್ದಂತೆ. ಇದಕ್ಕಿಂತ ಹಿರಿಮೆ ಬೇಕಾ? ಇದನ್ನೆಲ್ಲ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಕಡೆ ಬರುತ್ತೆ, ದ್ರೌಪದಿ ಹೇಳ್ತಾರೆ ವನಪರ್ವದೊಳಗೆ, ಕೃಷ್ಣ ಗಾಂಡೀವನ ಉದ್ಯೋಗಿಸ್ಲಿಕ್ಕೆ ಬರೋದು ಮೂರು ಜನಕ್ಕೆ ಮಾತ್ರ ಅಂತ ಹೇಳ್ತಾರೆ. ಮೂರು ಜನಕ್ಕೆ ಮಾತ್ರ ಗಾಂಡೀವ ಉದ್ಯೋಗಿಸ್ಬರೋದು. ಅನ್ಯತ್ರ ಭೀಮ ಪಾರ್ಥಾಭ್ಯಾ ಭವತಶ್ಚ ಜನಾರ್ದನ. ನೀನು ಕೃಷ್ಣ ಸರ್ವೋತ್ತಮ, ನೀನು ಉಪಯೋಗಿಸ್ತೀಯ ಗಾಂಡೀವನ, ಭೀಮಸೇನ ಅರ್ಜುನ ಉಪಯೋಗಿಸ್ತೀಯ, ಬೇರೆಯವರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದರಿಂದ ಅನೇಕ ಜನಕ್ಕೆ ಏನು ಗೊತ್ತಿಲ್ಲ, ಭೀಮನಿಗೆ ಬಿಲ್ಲು ವಿದ್ಯೆನೇ ಬರ್ತಿದ್ದಿಲ್ಲ ಅಂತ ಹೇಳ್ತಾರಲ್ಲ ದ್ರೌಪದಿ ಹೇಳ್ತಾರೆ. ಪ್ರಿಂಟ್ ಆಗಿರೋ ಮಹಾಭಾರತ ಎಲ್ಲ ಪ್ರತಿಯನ್ನು ಸಿಗುತ್ತದೆ, ಯಾರೋ ಶೋಕ ತೆಗೆದಿಲ್ಲ, ಅರ್ಥ ಆಗಿಲ್ಲ ಅಂದರೆ ತೆಗೆದಿಲ್ಲ ಅಂತ ಅರ್ಥೇನೆ, ಅರ್ಥ ಆದರೆ ತೆಗೆದಾಕ್ಬಿಡ್ತಿದ್ರು. ಅನ್ಯತ್ರ ಭೀಮ ಪಾರ್ಥಾಭ್ಯಾಮ್, ಭೀಮಸೇನ ಅರ್ಜುನ ನೀನು, ಮೂರು ನಾಲ್ಕನೇವರಿಲ್ಲ ಗಾಂಡೀವ ಎತ್ತರಕ್ಕೆ ಅಂತ ಹೇಳ್ತಾರೆ. ಅಂದರೆ ಪಾರ್ಥ ಗಾಂಡೀವ ಎತ್ತದ ಗಾಂಡೀವಿಗೆ ಗೊತ್ತು, ಭೀಮ ಗಾಂಡೀವ ಎತ್ತಾನೆ ಯಾತಕ್ಕೆ ಅಂದರೆ ಹೇಳ್ತಾರೆ, ಗನಸ್ಸು ಯಾರದು ಗೊತ್ತಾ, ಅದು ಬ್ರಹ್ಮದೇವರ ಧನಸ್ಸು, ಭಾವಿ ಬ್ರಹ್ಮ ಇವರು. ಅರ್ಜುನ ಎತ್ತಿದ್ದು ವರಬಲದಿಂದ, ಭೀಮಸೇನ ಸಹಜವಾಗಿ ಎತ್ತಾನೆ ಅಂತ ಹೇಳ್ತಾರೆ. ಇದೆಲ್ಲ ಮಹಾಭಾರತದ ವಾಕ್ಯಗಳನ್ನು ಆಚಾರ್ಯರು ಕೊಟ್ಟುಬಿಟ್ಟು ಯಾವ ಯೋಚನೆ ಮಾಡಬೇಡಿ, ಕೃಷ್ಣ ಸರ್ವೋತ್ತಮ, ಭೀಮ ಜೀವೋತ್ತಮ. ನೆಕ್ಸ್ಟ್ ಪ್ಲೇಸ್ ಯಾರು ಅಂತ ಕೇಳಿದರೆ ದ್ರೌಪದಿ ದೇವಿ. ಯಾತಕ್ಕೆ? ಯಾ ಮಾರುತಾತ್ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರೀಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀನಾಮ ಬಹೂವ ಭೂಮೋ. ಯಾರು ವಾಯುದೇವರಿಂದ ನಾಲ್ಕು ಮಕ್ಕಳನ್ನು ಪಡೆದ್ರಲ್ಲ, ಶೇಷಂ ಸುಪರ್ಣಂ ಗಿರೀಶಂ ಸುರೇಂದ್ರಂ, ಗರುಡ ಶೇಷ ರುದ್ರ ಮತ್ತು ಇಂದ್ರ, ನಾಲ್ಕು ಮಕ್ಕಳನ್ನು ವಾಯುದೇವರಿಂದ ಪಡೆದ ಭಾರತೀ ದೇವಿಯೇ ದ್ರೌಪದಿ ದೇವಿಯಾಗಿದ್ದಾರೆ. ಗರುಡ ಶೇಷ ರುದ್ರದೇವರೇ ಮಕ್ಕಳು ಅಂದ ಮೇಲೆ ತಾಯಿ ಹೇಗಿರಬೇಕು? ಟೀಕಾರ ಹೇಳಿದಾಗೆ, ಭವತಿ ಯದನುಭಾವ ರೇಡ ಮುಕುಪಿ ವಾಗ್ಮಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಆದ್ದರಿಂದ ದ್ರೌಪದಿಯ ಬಗ್ಗೆ ಯಾವ ಯೋಚನೆ ಮಾಡಾಗಿಲ್ಲ. ಅವರು ಅನಂತರದ ಸ್ಥಾನ ಅವರದೇ, ಬಲರಾಮದೇವರದಲ್ಲ, ದ್ರೌಪದಿ ದೇವಿ ಇದೆ ಆಮೇಲೆ, ಆಮೇಲೆ ಬಲರಾಮದೇವರು, ಆಮೇಲೆ ಅರ್ಜುನ, ಆಮೇಲೆ ಅಶ್ವತ್ಥಾಮ. ಇಲ್ಲಿ ಗೊಂದಲ ಬಂತು. ಬಲರಾಮದೇವರು ಸರಿ, ಶೇಷದೇವರು ಸರಿ ಹೋಯಿತು. ಆದರೆ ಅರ್ಜುನ ಇಂದ್ರಾವತಾರ, ಅಶ್ವತ್ಥಾಮರು ರುದ್ರಾವತಾರ, ಅವರ್ಯಾಕೆ ನೆಕ್ಸ್ಟ್ ಪ್ಲೇಸಿಗೆ ಬರ್ತಾರೆ ಅಂದರೆ ಅದಕ್ಕೆ ಕಾರಣ ನಿಜವಾದ ಅಶ್ವತ್ಥಾಮರೇ ಬರಬೇಕಾಗಿತ್ತು, ಆದರೆ ಬರಲಿಲ್ಲ. ಯಾತಕ್ಕೆ ಅಂದರೆ ಅವರು ತಮ್ಮ ಬಲವನ್ನು ವಿರುದ್ಧ ಪಕ್ಷದಲ್ಲಿ ಉಪಯೋಗಿಸಿದರು, ದೇವರಿಗೆ ವಿರುದ್ಧ ಉಪಯೋಗಿಸಿದರು ಮೊದಲನೇದಾಗಿ. ಅದಕ್ಕಿಂತ ಮುಖ್ಯವಾಗಿ ಅರ್ಜುನಲ್ಲಿ ಇನ್ನೇನಿತ್ತು, ಒಂದು ನರಾವೇಶ ಇತ್ತು ಅರ್ಜುನನಲ್ಲಿ, ಜೊತೆ ವಾಯುದೇವರ ಒಂದು ವಿಶೇಷ ಆವೇಶ ಇತ್ತು. ಕೃಷ್ಣ ಸಾರಥಿಯಾಗಿ ಕೂತ, ಅವೆಲ್ಲ ಸೇರಿದ್ದಕ್ಕೆ ಅರ್ಜುನ ಮೇಲೆ ಬಂದ. ತಾರತಮ್ಯಕ್ಕೆ ಅಫೆಕ್ಟ್ ಆಗಿಲ್ಲ ಇಲ್ಲಿ. ಅರ್ಜುನ ಮೇಲೆ ಬಂದಿದ್ರು ಕೂಡ ತಾರತಮ್ಯದಲ್ಲಿ ಅರ್ಜುನನೇ ಕಡಿಮೆ, ಅಶ್ವತ್ಥಾಮನೇ ದೊಡ್ಡವರು. ಆದರೆ ಅವ್ರ ರಿಸಲ್ಟ್ ತೊಗೊಂಡಾಗ ಮಾತ್ರ ಇವರು ಜಾಸ್ತಿ ಬರ್ತಾರೆ ಅರ್ಜುನ. ಇದು ತಾರತಮ್ಯಕ್ಕೆ ಅಫೆಕ್ಟ್ ಆಗದೆ ಬರುತ್ತೆ. ನಿನ್ನ ಹೇಳಿದ್ದಾರೆ, ಸ್ವಂತ ಬಲವಾದರೆ ಬರೋ ಒಂದು ಹಿರಿಮೆ ವರ ಅಸ್ತ್ರ ಮೊದಲಾದವುಗಳಿಂದ ಬಂದರೆ ಬರೋದಿಲ್ಲ. ಅರ್ಜುನಿಗೆ ಅದು ಬಂದಿತ್ತು, ಪಾಶುಪತಾಸ್ತ್ರ, ಗಾಂಡೀವ ಧನಸ್ಸು, ಅಕ್ಷಯ ಬತ್ತಡಿಕೆ, ಅಭೇದ್ಯ ರಥ, ಅನಂತರ ಎಷ್ಟಿದೆ ಅವಧ್ಯ ಕುದುರೆಗಳು, ಕೃಷ್ಣ ಸಾರಥಿ, ಹನುಮಂತ ಧ್ವಜದಲ್ಲಿ ಇಷ್ಟೆಲ್ಲ ಇದ್ದಾಗ ಆತ ಹಿರಿಮೆ ಸಾಧಿಸಿದರೆ ಹೊರತು ಗ್ರೇಟ್ನೆಸ್ಸಲ್ಲಿ ಆತ ಬಂದರೂ ಕೂಡ ಸ್ವರೂಪದಲ್ಲಿ ಆತ ಬರೋದಿಲ್ಲ. ಅಶ್ವತ್ಥಾಮರೇ ಬರ್ತಾರೆ ಅಂತೇಳಿ ತೀರ್ಮಾನ ಮಾಡ್ತಾ ಇಲ್ಲಿ ಕೆಲವು ಶ್ಲೋಕ ಕೋಟ್ ಮಾಡಿರಬಹುದು. ಇಷ್ಟೇ ಶ್ಲೋಕಗಳಲ್ಲ, ಇತ್ಯಾದಿ ಅನಂತ ವಾಕ್ಯಾನಿ ಸಂತೇವಾರ್ಥೇ ವಿವಕ್ಷಿತೆ ಅಜರ್ಮನೇ ಬರೀತಾರೆ ಅಧ್ಯಾಯದ ಕಡೆ. ಬೇಕಾದಷ್ಟು ವಾಕ್ಯ ಇದೆ ಇಂತಹ ವಾಕ್ಯಗಳು. ಕಾಣಿಸಿ ದರ್ಶಿತಾನ್ಯತ್ರ ದಿಗ್ಮಾತ್ರ ಪ್ರತಿಪತ್ತೆ ಸ್ವಲ್ಪ ತೋರಿಸಿದೆ ಬಳ್ಳಿ. ವಿವರ್ಷೆ ಮಾಡೋದಕ್ಕೆ ದಿಗ್ದರ್ಶನ ಅಂತ ಕರೀತಾರೆ. ದಿಗ್ದರ್ಶನ ದಿಕ್ಕು ತೋರಿಸಕ್ಕೆ ಕೆಲವು ವಿಷಯ ಹೇಳಿದ್ದೇವೆ ಹೊರತು ನಾವು ಪೂರ್ತಿ ಹೇಳಿಲ್ಲ, ಬೇಕಾಷ್ಟಿದೆ ಅಂತ ಹೇಳಿಬಿಡ್ತಾರೆ. ಇದರಿಂದ ನಮಗೊಂದು ವಿಷಯ ಆಚಾರ್ಯರು ತೋರಿಸ್ತಾರೆ. ದಿಂಗ್ ಮಾತ್ರ ತೋರಿಸಿದ್ದೇವೆ ಅಂತ ಹೇಳಿದರೆ ಮುಂದಿನ ಕೆಲಸ ಮಾಡಬೇಕು ಅಂತ ಅರ್ಥ. ಶಿಷ್ಯರು ಮುಂದಿನ ಕೆಲಸ ಮಾಡಬೇಕು. ಅಷ್ಟು ಕಷ್ಟಪಟ್ಟು ತೋರಿಸಿರ್ತಾರೆ ಅವ್ರ ಇವ್ರು ತೋರಿಸ್ಬಿಟ್ರೆ ಬಂದಿತ್ತೆ ಆಗ ತೋರಿಸಿದ ಉದ್ದೇಶ ಏನಾಗಿದ್ರೆ. ಆದ್ದರಿಂದಲೇ ಬೇಕಾದ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ವಾಕ್ಯಗಳನ್ನು ಹುಡುಕಿ ಇನ್ನೂ ಘೋಷಣೆ ಮಾಡಿಕೊಂಡು ಹೌದು ಹರಿರೇವ ಬರಹ ಅಂತೇಳಿ ರುಜುವಾತು ಮಾಡಿಕೊಂಡಾಗ ಅದು ಸಾಧನೆ ಆಗುತ್ತೆ ಅಂತ ಹೋದರೆ ಇಲ್ಲ. ಇಷ್ಟು ಹೇಳಿ ಸಪ್ರಿಯತಾಂ ಪರತಮಃ ಪರಮಾದನಂತಃ ಸಂತಾರಕಃ ಪರಮ ಸಂಸ್ಕೃತಿ ದುಷ್ಟರಾರಣಾತ್ ಯತ್ಪಾದ ಪಂಕಜ ಮಕರಂದ ಜುಷೋಹಿ ಪಾರ್ಥಾಃ ಸ್ವರಾಜ್ಯ ಮಾಪುಹೂಭಯತ್ರ ಸದಾ ವಿನೋದ. ಎರಡನೇ ಅಧ್ಯಾಯದ ಕೊನೆಯ ಶ್ಲೋಕ. ಸಪ್ರಿಯತಾಂ ಪರತಮಃ ಪರಮಾದನಂತಃ ಪ್ರೀಣಾಯಾಮೋ ವಾಸುದೇವಂ ಇದ್ದ ಹಾಗೆ ಇಷ್ಟೆಲ್ಲ ಬರಿತಾ ಇದ್ದೇವೆ. ಶ್ರೀಹರಿ ಪ್ರಸನ್ನನಾಗಲಿ ಪ್ರೀತನಾಗಲಿ ಅಂತ ಹೇಳಿ ಅದನ್ನು ಮುಕ್ತಾಯ ಮಾಡಿ ಮೂರನೇ ಅಧ್ಯಾಯ ಪ್ರಾರಂಭ ಮಾಡ್ತಾರೆ. ಮೂರನೇ ಅಧ್ಯಾಯದ ಮೂರು ಶ್ಲೋಕಗಳು ಮೊದಲಿಗೆ ನಿತ್ಯ ಮಂಗಳಾರತಿ ಕಾಲಕ್ಕೆ ಹೇಳಬೇಕಾದ ಶ್ಲೋಕಗಳು. ಮಂಗಳಾರತಿ ಅಂತ ಗೊತ್ತಿದ್ರೆ ದೇವರ ಮನೆಯಲ್ಲಿದ್ದರೆ ಅವೆಲ್ಲ ಅರ್ಥ ಆಗುತ್ತೆ. ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ವೇದವ್ಯಾಸದೇವರ ಸ್ತೋತ್ರ. ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾ. ರಾಮದೇವರ ಸ್ತೋತ್ರ. ಜಯತ್ಯ ಸಂಖ್ಯೋರು ಬಲಾಂಬು ಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ. ಮೂರು ಶ್ಲೋಕಗಳನ್ನು ಬರೀತಾನೆ ಮಂಗಳ ಶ್ಲೋಕ. ಮೊದಲೇದು ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ, ಎರಡನೇ ಅಧ್ಯಾಯಕ್ಕೆ ಜಯತಿ ಹರಿರೇ ಚಿಂತ್ಯ. ಈಗ ಈ ಮೂರು ದೇವಪೂಜೆ ಬೇಕಾದ ಮಂತ್ರಗಳು. ಮಹಾಭಾರತ ತಾತ್ಪರ್ಯನಿಲ್ಲದೆ ನಿರ್ಣಯ ಇಲ್ಲದೆ ಹೋದ್ರೆ ದೇವಪೂಜೆ ಮಾಡೋಕ್ಕೆ ಬರೋದಿಲ್ಲ ಅಂತ ತೋರಿಸ್ತಾನೆ. ಅದನ್ನು ಅರ್ಥ ಮಾಡಿಕೊಂಡು ಮಹಾಭಾರತದ ತಾತ್ಪರ್ಯ ನಿರ್ಣಯದ ಎಲ್ಲೆಲ್ಲಿ ಬರುತ್ತೆ ಅನುಸಂಧಾನ ಮಾಡಿಕೊಂಡು ಆಗ ಪುಣ್ಯ ಜಾಸ್ತಿ ಆಗುತ್ತೆ. ಮೊದಲು ವೇದವ್ಯಾಸದೇವರ ಸ್ತೋತ್ರ, ಆಮೇಲೆ ರಾಮದೇವರ ಸ್ತೋತ್ರ, ಆಮೇಲೆ ಕೃಷ್ಣದೇವರ ಸ್ತೋತ್ರ. ಯಾಕೆ ಮೂರು ರೂಪ ಸ್ತೋತ್ರ ಮಾಡಿದರು ಅಂತ ಹೇಳಿದರೆ ಅವರೀಗ ಮಹಾಭಾರತ ತಾತ್ಪರ್ಯ ಬರಲಿಕ್ಕೆ ಹೊರಟಿದ್ದಾರೆ. ಮಹಾಭಾರತ ಬರದ ರೂಪ ಯಾವುದು ಅಂದರೆ ವೇದವ್ಯಾಸ ರೂಪ, ಅದಕ್ಕೆ ನಮಸ್ಕಾರ ಮಾಡ್ತಿದ್ದಾರೆ. ಯಾವ ರೂಪದಿಂದ ಮಹಾಭಾರತವನ್ನು ಬರೆದಿದ್ದಾರೋ ಅದಕ್ಕೆ ನಮಸ್ಕಾರ ಮಾಡೋಕ್ಕೋಸ್ಕರ ಜಯತ್ಯಜೋ ಅಖಂಡ ಗುಣೋರು ಮಂಡಲ ಅಂತೇಳಿ ವ್ಯಾಸ ಸ್ತೋತ್ರವನ್ನು ಮಾಡಿ. ಇನ್ನು ಮಹಾಭಾರತದಲ್ಲಿ ಬರೋದು ಯಾವುದು ಅಂದರೆ ಎರಡು ಮುಖ್ಯ ಅವತಾರಗಳು ಬರುತ್ತೆ. ಒಂದು ರಾಮಾಯಣ ಕಥೆ ಬರುತ್ತೆ, ಆಮೇಲೆ ಕೃಷ್ಣನ ಕಥೆ ಬರುತ್ತೆ. ಅದಕ್ಕೆ ರಾಮದೇವರಿಗೆ ನಮಸ್ಕಾರ, ಕೃಷ್ಣದೇವರಿಗೆ ನಮಸ್ಕಾರ. ಇಬ್ಬರೂ ನಾರಾಯಣನೇ, ಮೂರು ರೂಪನೂ ನಾರಾಯಣ ರೂಪಗಳೇನೆ. ರಾಮರೂಪ ರಾಮಾಯಣದ ಪ್ರಧಾನ ರೂಪವಾದರೆ ಕೃಷ್ಣರೂಪ ಮಹಾಭಾರತದ ಸೂತ್ರಧಾರ ರೂಪ. ಆ ಕ್ರಮದಲ್ಲಿ ಸ್ತೋತ್ರ ಮಾಡ್ತಾ ರಾಮಾಯಣ ಮಹಾಭಾರತ ಎರಡ ನಿರ್ಣಯ ಆಚಾರ ಮಾಡ್ತಾರೆ. ಈಗ ಮೊದಲಿಗೆ ರಾಮಾಯಣ ನಿರ್ಣಯ, ಆಮೇಲೆ ಮಹಾಭಾರತ ನಿರ್ಣಯ. ಹಿಂದೆ ಹೇಳಿದಂತೆ ಉಳಿದ ಎಲ್ಲ ದೇವತೆಗಳಿಗೂ ಕೂಡ ಸಾಧನೆಗೆ ಅವಕಾಶ ಕೊಟ್ಟ ರೂಪಗಳು ಎರಡು. ರಾಮಾವತಾರದಲ್ಲಿ ಎಲ್ಲ ಕಪಿಗಳ ರೂಪದಲ್ಲಿ ದೇವತೆಗಳ ಅವತಾರ, ಮಹಾಭಾರತದಲ್ಲಿ ಈ ಕ್ಷತ್ರಿಯ ರೂಪದಲ್ಲಿ ದೇವತೆಗಳ ಅವತಾರ. ಆ ಮೂಲಕ ಸಾಧನೆ ಮಾಡಿದ್ದಾರೆ. ಅದಕ್ಕಾಗಿ ಎರಡು ರೂಪಗಳಿಗೆ ವಿಶೇಷ ಪ್ರಾಶಸ್ತ್ಯ ಅನ್ನಲು. ದೇವರ ರೂಪರೂ ಕೂಡ ಭೇದ ಇಲ್ಲ, ಆದರೆ ವಿಶೇಷ ಉಂಟು, ಅದನ್ನು ಹೇಳೋದಕ್ಕೋಸ್ಕರ ತಿಳಿಸಿದ್ದಾರೆ. ಮೂರು ಶ್ಲೋಕಗಳು ಸರಿಯಾಗಿ ಜ್ಞಾಪಕ ಇರಬೇಕು. ವೇದವ್ಯಾಸದೇವರು ಯಾರು ಅಂದರೆ ಜಯತ್ಯಜೋ ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಮುಂದೆ ಹೇಳ್ತಾ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ವೇದವ್ಯಾಸದೇವರು ಸೂರ್ಯ ಅಂತ ಕರೀತಾರೆ. ವೇದವ್ಯಾಸದೇವರು ಸೂರ್ಯ. ನಮಗೆ ಸೂರ್ಯ ಅಂದ ತಕ್ಷಣ ಹೆಚ್ಚು ಕಡಿಮೆ ಹೇಳಿದಾಗ ವೇದವ್ಯಾಸರಲ್ಲಿ ಸೂರ್ಯ ಇಲ್ಲಿ ಮತ್ತೆ ಸೂರ್ಯನೊಳಗಿದ್ದು ಬೆಳಕು ಕೊಡೋದೇ ವೇದವ್ಯಾಸದೇವರು. ಯದಾದಿತ್ಯ ಕಥಂ ತೇಜೋ ಜಗದ್ ಭಾಸಯ ತೇಖಿಲಂ. ಕಡಿಮೆ ಹೇಳಿದಾಗಲಿಲ್ಲ. ಸಮುದ್ರ ನೋಡಿ ಒಳ್ಳೆ ಕೆರೆ ಇದ್ದಾಗಿದೆ ಅಂತ ಹೇಳಿಬಿಟ್ರೆ ಸಮುದ್ರದ ಮರ್ಯಾದೆ ಏನಾಗಬೇಕು ಈ ಮತ್ತೆ? ಮತ್ತೆ ಅದಕ್ಕೆ ಹೇಳಿದರು ಅಂದರೆ ನಮಗೆ ದುಷ್ಟಾಂತ ಯಾವಾಗಲೂ ಎಂಥದ್ದು ಕೊಡಬೇಕು, ನಮಗೆ ಅರ್ಥ ಆಗೋದು ಕೊಡಬೇಕು. ನಮಗೆ ಅರ್ಥ ಆಗೋದು ಅತಿ ದೊಡ್ಡ ಚೇತಿಸ್ತ ಜಾಸ್ತಿ ಯಾವುದು ಅಂದರೆ ಸೂರ್ಯ. ಅದಕ್ಕೆ ಹೇಳಿದ್ದೆ ಹೊರತು ವೇದವ್ಯಾಸದೇವರಿಗೂ ಸೂರ್ಯನಿಗೂ ಅರ್ಥಾತ್ ಸಂಬಂಧ ಇಲ್ಲ. ವೇದವ್ಯಾಸದೇವ ಇಂಥ ದೃಷ್ಟಾಂತಗಳನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುತ್ತಾರೆ. ಇದು ನೀಚ ದೃಷ್ಟಾಂತ ಅಂತದ್ದು, ಕಡಿಮೆದನ್ನು ಹೇಳಿಬಿಟ್ರೆ ನೀಚ ದೃಷ್ಟಾಂತ. ಆಮೇಲೆ ಒಂದು ಕೆರೆ ಇರುತ್ತೆ, ಓ ಸಮುದ್ರ ಇದ್ದಾಗಿದೆ ಅಂತ ಹೇಳಿಬಿಡ್ತಾರೆ, ಅದು ಉಚ್ಚ ದೃಷ್ಟಾಂತ. ಸಮುದ್ರ ಇಲ್ಲಿ ಕೆರೆ ಇಲ್ಲಿ ಬಂದು ಯಾತಕ್ಕೆ ಹಾಗೆ ಹೇಳ್ತಾರೆ ಅಂದರೆ ಅರ್ಥವಾಗೋದು ಯಾವ್ದು ಹೇಳಿದ ಅರ್ಥವಾಗುತ್ತೋ ಅದನ್ನು ಹೇಳ್ತಾರೆ. ಪರೀಕ್ಷಿತ ರಾಜ ರಾಜ್ಯ ಆಡಿಬಿಟ್ಟ, ರಾಮದೇವರು ಆಡಿದಾಗ ಆಡಿಬಿಟ್ಟ, ಸಾಧ್ಯ ಉಂಟ? ರಾಮದೇವರು ಯಾರಿಗೆ ಸಾಧ್ಯ ಇದೆ? ರಾಮದೇವರು ಆಡಿದಾಗ ಆಡ್ಬೇಕಾ, ರಾಮದೇವರಿಗೆ ಸಾಧ್ಯ. ಯಾತಕ್ಕೆ ಹೇಳ್ತಾರೆ ಅಂದರೆ ಚೆನ್ನಾಗಿ ಆಡಿದ ಅಂತ ಅರ್ಥ. ಇದೆಲ್ಲ ಮಾತನ್ನು ತಿಳ್ಕೋಬೇಕಾದ್ರೆ ಆಚಾರ್ಯರು ಅಷ್ಟು ತಿಳಿಸಿ ಹಾಗಿದ್ರೆ ನೀವು ಹೇಳಿದ್ರಲ್ಲ ಅಂದರೆ ಹೇಳಿದ್ದೇವೆ, ವೇದವ್ಯಾಸರು ಸೂರ್ಯ, ಅದು ಈ ಸೂರ್ಯನಂಥ ಸೂರ್ಯ ಅಲ್ಲ ಅಂತ ಹೇಳೋದಕ್ಕೆ ಸದೋದಿತ, ಈ ಸೂರ್ಯ ಯಾವಾಗಲೂ ಹುಚ್ಚಿರೋದಿಲ್ಲ, ಸದಾ ಅವತಾರ ಕಾಣ್ತಕ್ಕಂಥ ಸೂರ್ಯ. ಜ್ಞಾನ ಮರೀಚಿ ಮಾಲಿ, ಸೂರ್ಯನ ಕಿರಣಗಳು ಜ್ಞಾನ ಕಿರಣಗಳಲ್ಲ, ಬೆಳಕಿನ ಕಿರಣಗಳಷ್ಟೇ. ಅದಕ್ಕೆ ಮರೀಚಿ ಅಂದರೆ ಕಿರಣ, ಮರೀಚಿ ಮುಂಚೆ ಮುನಿಗಳು ಬೇರೆ ಇದ್ದಾರೆ, ಅವರ ಹೆಸರು ತಗೊಳ್ಬಾರ್ದಿಲ್ಲಿ. ಜ್ಞಾನ ಮರೀಚಿ ಮಾಲಿ, ಜ್ಞಾನ ಕಿರಣದ ಮಾಲೆ ವೇದವ್ಯಾಸ ದೇವರು. ಸದೋದಿತೋ ಜ್ಞಾನ ಮರೀಚಿ ಮಾಲಿ, ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ಅಂತ ಅಲ್ಲಿ ಹೇಳೋಕೆ, ಸ್ವಭಕ್ತ ಹರ್ಥ ಉಚ್ಚತಮೋ ನಿಹಂತ. ವೇದವ್ಯಾಸ ದೇವರು ಎಂಥವರು ಅಂದರೆ ಸೂರ್ಯ ಮಾಡಲಾರದ್ದನ್ನು ಮಾಡ್ತಾರೆ, ಆ ಸೂರ್ಯ ಹೊರಗಿನ ಕತ್ತಲಿನ ತೆಗಿತಾರೆ. ಇವರು ಉಚ್ಚತಮೋ ನಿಹಂತ, ಹೃದಯದೊಳಗಿನ ಕತ್ತಲಿನ ಕಡಿತಾರೆ. ಮಧ್ವಯುದ್ಧದಲ್ಲಿ ಬಂತಲ್ಲ, ಅಪಿ ತ್ರಿಲೋಕ್ಯ ಬಹಿರುಲ್ಲ ಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಮ್ನೋ ವಿಷದಾಂ ಜಯಂತಿ ಮಧ್ವಶ್ಯ ಕೀರ್ತಿ ದಿನನಾಥ ದೀಪ್ತಿ. ಮಧ್ವಾಚಾರ್ಯರ ಕೀರ್ತಿನೇ ಸೂರ್ಯನಿಗಿಂತ ಮೇಲಿರಬೇಕಾದ್ರೆ ಅವರು ಜೀವೋತ್ತಮರು, ಸರ್ವೋತ್ತಮರ ಕೀರ್ತಿ ಹೇಗಿರಬೇಕು? ಅದಕ್ಕಾಗಿ ಸ್ವಭಕ್ತ ಹಾರ್ಥ ಉಚ್ಚತಮೋ ನಿಹಂತ ಅಂತ ಹೇಳಿ. ಆಮೇಲೆ ಪರಮಾತ್ಮ ಇನ್ನೆಂಥವನು, ಆತ್ಮಭಾಸ್ಕರ. ಈ ಸೂರ್ಯನಿಗೆ ಬೆಳಕೊಳ್ಳಕ್ಕೆ ಒಳಗೆ ದೇವರಿರಬೇಕು, ಆದರೆ ಆತ್ಮಭಾಸ್ಕರ ಸ್ವಯಂ ಸೂರ್ಯ. ಸ್ವಯಂ ಸೂರ್ಯ ಅಂತ ಹೇಳಿದಾಗ ಪರೋಪಜೀವಿ ಆದ ಸೂರ್ಯ ಅಲ್ಲ ವೇದವ್ಯಾಸದೇವರು. ಇದನ್ನು ಅರ್ಥ ಮಾಡಿಕೊಂಡು ಒಂದು ಸೂರ್ಯನಿಗೆ ಯಾತಕ್ಕೆ ಕೇಳಬೇಕು ಅಂತ ಕೇಳಿದರೆ, ಸೂರ್ಯನಿಂದ ಬೆಳಕು ಹೇಗೋ ವೇದವ್ಯಾಸ ಜ್ಞಾನದ ಬೆಳಕು ಬಂದಿದೆ ಅಂತ ಹೇಳೋದಕ್ಕೋಸ್ಕರ ಮಾತಾಡಿ. ಜ್ಞಾನ ಸೂರ್ಯರು ವೇದವ್ಯಾಸ ದೇವರು. ಆ ಮೂಲಕ ಯಾರು ವೇದವ್ಯಾಸರನ್ನು ಅವರ ಗ್ರಂಥಗಳನ್ನು ಓದೋದಿಲ್ಲ, ಅವರ ಧ್ಯಾನವನ್ನು ಮಾಡೋದಿಲ್ಲ, ಅವರು ಸೂರ್ಯನನ್ನು ಬಿಟ್ಟು ಬೆಳಕು ಕಾಣಕ್ಕೆ ಹೋದರೆ ಹಾಗೂ ಹಾಗೆ. ಸೂರ್ಯ ಇಲ್ಲ ಅಂದರೆ ಬೆಳಕು ಹೇಗೆ ಕ್ಲೋಸ್ ಆಗಿಬಿಡುತ್ತೋ, ವೇದವ್ಯಾಸ ದೇವರನ್ನು ಬಿಟ್ಟರೆ ಜಗತ್ತಿನ ಜ್ಞಾನ ಪ್ರಪಂಚವೇ ಇಲ್ಲ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ, ಅದಕ್ಕೆ ಅವರು ವರ್ಣನೆ ಮಾಡ್ತಾರೆ. ಮುಂದೆ ರಾಮದೇವರು ವರ್ಣನೆ ಮಾಡ್ತಾ ಅವರು ಚಂದ್ರ ಅಂದ್ಬಿಡ್ತಾರೆ, ರಾಮದೇವರು ಚಂದ್ರ. ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಅಂತ ಹೇಳ್ತಾ ಚಂದ್ರ ಅಂತ ಹೇಳಿಬಿಡ್ತಾರೆ. ರಾಮಚಂದ್ರ ಅನ್ನೋ ಪದಕ್ಕೆ ಸ್ವಾರಸ್ಯ, ರಾಮಚಂದ್ರ ರಾಮಚಂದ್ರ ಅಂತ ರಾಮದೇವರನ್ನು ಕರೀತಾರೆ. ರಾಮಚಂದ್ರ ಅಂತ ಹೇಳಿದ್ರೆ ರಾಮದೇವರು ಮತ್ತೆ ಕಡಿಮೆ ಮಾಡಿದಾಗ ಎಲ್ಲಿ ರಾಮ ಎಲ್ಲಿ ಚಂದ್ರ ಅಂದರೆ ಅದಕ್ಕೆ ಉತ್ತರ ಕೊಡ್ತಾರೆ, ಯಾ ಚಂದ್ರನಂತೆ ಈ ಚಂದ್ರ ಇಲ್ಲ, ರಾಮಚಂದ್ರ ಹಾಗಿಲ್ಲ. ಜಯತಿ ಅಜಃ ಅಕ್ಷೀಣ ಸುಖಾತ್ಮ ಬಿಂಬ, ಈ ಚಂದ್ರನ ಬಿಂಬ ಕ್ಷೀಣಿಸ್ತಾ ಹೋಗುತ್ತೆ, ಕ್ಷೀಣಿಸೋದು ಬೆಳೆಯೋದು, ಕ್ಷೀಣಿಸೋದು ಬೆಳೆಯೋದು. ಅಕ್ಷೀಣ ಸುಖ ಆತ್ಮ ಬಿಂಬ, ಎಂದೂ ಕ್ಷಯಿಸದ ಸುಖದ ಸ್ವರೂಪ ಬಿಂಬ ಹೊಂದಿರತಕ್ಕಂಥ ಸಾಕ್ಷಾತ್ ರಾಮದೇವರು ಉತ್ಕೃಷ್ಟರಾಗಿದ್ದಾರೆ. ಸದೋದಿತ ಆಯ್ತ ಪ್ರಕಾರ ಸದೋದಿತ, ಸೂರ್ಯ ಚಂದ್ರ ರಾತ್ರಿ ಇರ್ತಾನೆ ಹಗಲಿರೋದಿಲ್ಲ, ಶುಕ್ಲಪಕ್ಷದಲ್ಲಿ ಬೆಳೀತಾನೆ ಶುಕ್ಲಪಕ್ಷದಲ್ಲಿ ಕ್ಷಯಿಸ್ತಾನೆ, ಮತ್ತು ಹಗಲು ಇದ್ದರೂ ಕೂಡ ಕಾಣೋದೇ ಇಲ್ಲ. ಅಮಾವಾಸ್ಯ ದಿವಸ ಹಗಲಿರ್ತಾರೆ, ಸೂರ್ಯಚಂದ್ರ ಜೊತೆಗಿರ್ತಾರೆ ಹಗಲು, ಯಾರೋ ಸೂರ್ಯನ ಅಮಾವಾಸ್ಯ ದಿವಸ ಸೂರ್ಯ ನೋಡಿದ್ರೆ ಗೊತ್ತಾಗುತ್ತೆ, ಪಕ್ಕದಲ್ಲೇ ಚಂದ್ರ ಇರ್ತಾರೆ ಸ್ವಲ್ಪ, ಅದಕ್ಕೆ ಅಮಾವಾಸ್ಯ ಅಂತ ಹೇಳ್ತೀವಿ. ಅಮ ಅಂದರೆ ಹತ್ತಿರ ಇರೋದು ಅಂತ ಅರ್ಥ, ಸೂರ್ಯಚಂದ್ರ ಇಬ್ಬರು ಜೊತೆಗಿರ್ತಾರಲ್ಲ ಅದಕ್ಕೆ ಪರ್ವ, ಎರಡು ಗ್ರಹ ಒಟ್ಟಿಗೆ ಸೇರ್ತಲ್ಲ ಅದು ಎರಡು ಗ್ರಹ ಯೋಗ, ಅದಕ್ಕೆ ಪರ್ವಕಾಲ ಅಂತ ಹೇಳ್ತಾರೆ. ಎರಡು ಒಟ್ಟಿಗೆ ಮೂವಾಗ್ತಾ ಹೋಗ್ತಾರೆ. ಆದರೆ ರಾಮದೇವರು ಎಂಥವರು ಅಂದರೆ ಸದೋದಿತ ಚಂದ್ರ, ಸದೋದಿತನಾದ ಚಂದ್ರ ಇದು. ಸ್ವಭಕ್ತ ಸಂತಾಪ ದುರಿಷ್ಟ ಹಂತ, ಆ ಚಂದ್ರ ತನ್ನ ಬೆಳೆದಿಂಗಳಿನಿಂದ ನಮ್ಮ ದೇಹದ ತಾಪವನ್ನು ಕಳೀತಾನೆ, ಆದರೆ ಅನಿಷ್ಟದ ತಾಪ ಕಳೆಯ ಶಕ್ತಿ ಚಂದ್ರನಿಗಿಲ್ಲ. ವಿದ್ಯಾರ್ಥಿ ಫೇಲಾಗಿರ್ತಾನೆ, ದಾಡ್ತಿರ್ತಾನೆ ತಾಪ ತಾಪ ಅಂತೇಳಿ, ಸೊ ಬೆಳೆದಂಗಡಿ ಕೊಡೋಣ ಬಂತ ಕರೆದ್ರೆ ಸಿಟ್ಟು ಬರುತ್ತೆ ಹೋಗಿ ಆ ಕಡೆ ಅಂತ ಹೇಳ್ತಾರೆ. ಬೆಳೆದಂಗಡಿಯಿಂದ ಒಳಗಿನ ಫೇಲಾಗಿ ತಾಪ ಹೋಗೋದಿಲ್ಲ. ಆದರೆ ರಾಮದೇವರು ಹಾಗಲ್ಲ, ಬೇಕು ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಶವ, ಎಲ್ಲ ತಾಪ ಪರಿಹಾರ ಮಾಡ್ತಿದ್ದರಂದಾಗಿನೇ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ಅಂತ ಕರೆಸ. ಇನ್ನು ಕೃಷ್ಣ ಹೇಗಿದ್ದಾನೆ? ಕೃಷ್ಣಾವತಾರೋ ಹರಿರೇಖ ಸಾಗರ, ಕೃಷ್ಣ ದೊಡ್ಡ ಸಮುದ್ರ ಅಂತ ಕರೆದು ಬಿಡ್ತಾರೆ. ದೊಡ್ಡ ಸಮುದ್ರ ಕೃಷ್ಣ, ಕೃಷ್ಣಾವತಾರಕ್ಕೆ ಸಮುದ್ರ, ಅಲ್ಲಿ ಚಂದ್ರ, ಅಲ್ಲಿ ಸೂರ್ಯ, ಮೂರು ನಮಗೆ ಕೊಟ್ಟಿರ್ತಕ್ಕ ದೊಡ್ಡ ಪದಾರ್ಥಗಳು. ಬೆಳಕಿಗೆ ಎರಡು, ಅಗಾಧವಾಗಿ ಅಗಾಧತೆಗೆ ಒಬ್ಬ ಸಮುದ್ರ, ಮೂರನ್ನು ಹೇಳ್ತಾ ಪರಮಾತ್ಮ ಇಂಥ ಸಮುದ್ರ, ಇಂಥ ಸೂರ್ಯ, ಅಂಥ ಚಂದ್ರ ಅಂತ ಹೇಳ್ತಾ ಈ ಸೂರ್ಯ ಚಂದ್ರ ಸಾಗರಗಳಿಗಿಂತ ವಿಲಕ್ಷಣ, ಅರ್ಥವಾಗಿಗೋಸ್ಕರ ದುಷ್ಟಾಂತ ಅಂತ ತಿಳಿಸಿ ಜಯತಿ 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 ಮೂರು ಕಡೆ ಜಯತಿ ಅಂತ ಬಂತು. ಜಯತಿ ಅಂದರೆ ಉತ್ಕೃಷ್ಟ ಅಂತ, ಸರ್ವೋತ್ತಮ ಅಂತ. ಈ ಮೂರನೇ ಅಧ್ಯಾಯದಲ್ಲಿ ಮುಖ್ಯವಾದ ಮಹಾಭಾರತ ಶ್ಲೋಕಕ್ಕೆ ಅರ್ಥವನ್ನು ತಿಳಿಸ್ತಾರೆ ಆಚಾರ್ಯರು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೆ. ಇದು ಮಹಾಭಾರತದ ಇವತ್ತಿಗೆ ವಿಜಯ ಮಂಗಳ ಶ್ಲೋಕ. ನಾರಾಯಣ ಸ್ವರೂಪ ತೆಗೆದುಹಾಕಿಬಿಟ್ಟಿದ್ದಾರೆ, ಇದನ್ನು ಉಳಿಸಿಕೊಂಡಿದ್ದಾರೆ. ನಮ್ಮ ಯೋಚನೆ ಇದಕ್ಕೂ ಸರ್ವೋತ್ತಮ ಅಂತಲೇ ಗೊತ್ತಾಗುತ್ತೆ. ಯಥಾ ಪ್ರಕಾರ ಇಲ್ಲೂ ನಾರಾಯಣ ಅಂತಲೇ ಇರೋದ್ರಿಂದಾಗಿನೆ ಎಷ್ಟು ಕಷ್ಟಪಟ್ಟರು ಉಳಿದಿದ್ದು ಅಷ್ಟೇನೆ. ನಾರಾಯಣಂ ಹೇಳ್ತಾರೆ ನಮಸ್ಕೃತ್ಯ, ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೆ. ಎಷ್ಟು ಸರಳ ಶ್ಲೋಕ ಇದು, ಇದು ಯಾರ್ಯಾರಿಗೂ ಅರ್ಥ ಆಗಿದ್ದಿಲ್ಲ ಆಚಾರ್ಯ ಹೇಳೋದಕ್ಕಿಂತ ಮುಂಚಿತವಾಗಿ. ಸುಮ್ಮನೆ ಏನರ್ಥ ಆಗುತ್ತೆ ಅದಕ್ಕೆ? ನಾರಾಯಣಂ ನಮಸ್ಕೃತ್ಯ, ನಾರಾಯಣರು ನಮಸ್ಕರಿಸಿ, ನರಂ ಚೈವ ನರನಿಗೂ ನಮಸ್ಕರಿಸಿ, ನರೋತ್ತಮಂ ನರೋತ್ತಮಂತ ನಮಸ್ಕರಿಸಿ, ದೇವೀಂ ಸರಸ್ವತೀಂ ವ್ಯಾಸಂ ಸರಸ್ವತಿ ದೇವಿಯನ್ನು ನಮಸ್ಕರಿಸಿ, ವೇದವ್ಯಾಸರ ನಮಸ್ಕರಿಸಿ ದೇವನ್ನು ಹೇಳುತ್ತೇನೆ ಇಷ್ಟೇ. ಇದಕ್ಕೊಬ್ಬರು ಕನ್ನಡದ ಅನುವಾದ ಮಾಡಿದ್ದಾರೆ. ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವ. ಕನ್ನಡದ ಅನುವಾದ ನಮಿಸಿ ನಾರಾಯಣನ ವ್ಯಾಸ ವಾಗ್ದೇವಿಯರ ನರನ ಪುರುಷೋತ್ತಮನ ನರೋತ್ತಮ ಪುರುಷೋತ್ತಮ ಅಂತ ಅರ್ಥ ಮಾಡಿಕೊಂಡು ಪುರುಷೋತ್ತಮ ಕೃಷ್ಣ ನಮಸ್ಕಾರ ಮಾಡಿ, ನರೇ ನಮಸ್ಕಾರ ಮಾಡಿ, ಸರಸ್ವತೀಂ ದೇವಿ ಮುಂದೆ ಮಾಡಿಕೊಂಡು ಸರಸ್ವತಿ ನಮಸ್ಕಾರ ಮಾಡಿ ಬಳಿಕ ಪೇಳುವುದು ಜಯವ ಇಷ್ಟೇ. ಆಚಾರ್ಯ ಹೇಳ್ತಾರೆ ಈ ಶ್ಲೋಕ ಇಡೀ ಮಹಾಭಾರತದ ಸಾರಭೂತವಾದ ಶ್ಲೋಕ ಇದೆ. ನಾರಾಯಣಂ ನಮಸ್ಕೃತ್ಯ, ನಾರಾಯಣ ನಮಸ್ಕಾರ ಮಾಡ್ತೇನೆ. ಯಾತಕ್ಕೆ ಮೂರು ರೂಪದ ನಾರಾಯಣ ಇರ್ತಾನೆ ಮಹಾಭಾರತದಲ್ಲಿ, ವೇದವ್ಯಾಸ ರೂಪ, ಕೃಷ್ಣ ರೂಪ, ಪರಶುರಾಮ ರೂಪ ಅಂತ ನಾರಾಯಣ ನಮಸ್ಕಾರವನ್ನು ಮಾಡಿ ಶುರು ಮಾಡ್ತೇನೆ. ಆತ ಮುಖ್ಯ ನಾಯಕ ಮಹಾನಾಯಕ ಅಂತ ಹೇಳಿದರೆ ಸಾಕ್ಷಾತ್ ನಾರಾಯಣ. ಆಮೇಲೆ ನರಂಚೈವ ನರೋತ್ತಮಂ ಇಲ್ಲಿ ಅಪರ್ಥ ಮಾಡ್ಕೊಂಡು ನರೋತ್ತಮಂ ನರಂ ಅಂತ ಹೇಳಿದಾಗ ನರನ ಪುರುಷೋತ್ತಮನ ಅಂತ ಅರ್ಥ ಮಾಡಿಬಿಟ್ರು ನರೋತ್ತಮಕ್ಕೆ. ಹಾಗಲ್ಲ, ನರನ ನಮಸ್ಕರಿಸಿ ನರೋತ್ತಮನನ್ನು ನಮಸ್ಕರಿಸಿ. ನರ ಅಂದರೆ ಯಾರು? ಶೇಷ. ನರೋತ್ತಮ ಅಂದರೆ ಯಾರು? ವಾಯುದೇವರು. ಶೇಷ ನಿತ್ಯ ಬೆಂದಿರೋದು ವಾಯುದೇವರು. ಮಹಾಭಾರತ ಪ್ರಾರಂಭದಲ್ಲೇ ವಾಯುದೇವತ್ವಂತ ಬಂದಿದ್ದ ನೋಡಿದ್ರೆ ಅಂತ ಹೇಳಿದ. ನರ ನರೋತ್ತಮ ಅಂತ ಕರೆದಿದ್ದ. ನಾರಾಯಣಮ ನಮಸ್ಕೃತ್ಯ ನರಂಚೈವ ನರೋತ್ತಮ. ಈ ನರಕ್ಕೆ ಅರ್ಥ ಯಾಕೆ ಮಾಡಬೇಕು ಅಂದರೆ ಇಡೀ ಮಹಾಭಾರತ ನೋಡಿದವರಿಗೆ ನರನಾರಾಯಣರ ಕಥೆ ಅಂತ ಗೊತ್ತು. ನರ ನಾರಾಯಣರ ಕಥೆ. ನರ ಅಂತೇಳಿದ್ರೆ ಯಾವ ನರನ ನರ ಅಲ್ಲ, ಶೇಷದೇವರೇ ನರ. ಆ ನರನೇ ನಮಸ್ಕಾರ ಮಾಡಿ ನಾರಾಯಣ ನಮಸ್ಕಾರ. ನರೋತ್ತಮ ಯಾರು ಅಂದರೆ ಸಾಕ್ಷಾತ್ ವಾಯುದೇವರು, ಅವರು ನಮಸ್ಕಾರ ಮಾಡ್ತೇನೆ ಅಂತೇಳಿ. ಸರಿ, ನರೋತ್ತಮರ ಬಗ್ಗೆ ಯಾತಕ್ಕೆ ಹೇಳಿದರು ಅಂದರೆ ಕೃಷ್ಣ ಮಹಾನಾಯಕ ಅನಂತರ ನಾಯಕ ಭೀಮಸೇನೇ ನರೋತ್ತಮ ಅಂಥೇಳಿ ಈ ರೀತಿ ಹೇಳಿದರಲ್ಲ, ಈ ಅರ್ಥ ಮಹಾಭಾರತದಲ್ಲಿ ಬರುತ್ತಾ ಅಂದರೆ ಎಷ್ಟು ಕಡೆ ಬರುತ್ತೆ ಗೊತ್ತಾ ಅರ್ಥ? ಅದು ಕೀಚಕನಿಗೂ ಭೀಮಸೇನಿಗೂ ಯುದ್ಧ, ಕಿರ್ಮಿರನಿಗೂ ಭೀಮಸೇನಿಗೂ ಯುದ್ಧ. ವೇದವ್ಯಾಸರು ಬರೀತಾರೆ, ರಾಕ್ಷಸಾನಾಂಚ ಮುಖ್ಯಸ್ಯ ನರಾಣ ಉತ್ತಮಸ್ಯ ಜ. ಯಾರ್ಯಾರು ಯುದ್ಧ ನಡೀತು ಅಂದರೆ ನರೋತ್ತಮರಿಗೂ ಇವರಿಗೂ ಯುದ್ಧ ನಡೀತು. ಆಮೇಲೆ ಕೀಚಕಾನಾಂಚ ಮುಖ್ಯಸ್ಯ ನರಾಣ ಉತ್ತಮಸ್ಯ ಜ. ನರೋತ್ತಮ ಅನ್ನೋ ಪದ ಮಹಾಭಾರತದಲ್ಲೇ ಭೀಮನಿಗೆ ಬಂದುಬಿಟ್ಟಿದೆ ಈಗಾಗಲೇ. ಯಾರು ಓದೇ ಇಲ್ಲ ಅದರಲ್ಲಿ ಕೂಡ, ಓದೋದು ಬೇಕಿಲ್ಲ ಅವರಿಗೆ, ಅಪಾರ್ಥ ಮಾಡೋದರಲ್ಲೇ ಕೃತಾರ್ಥ. ನರೋತ್ತಮ ಶಬ್ದ ಆಚಾರ್ಯ ಹೇಳಿದ ಅರ್ಥ ಮಹಾಭಾರತದ್ದೇ ಅರ್ಥ. ಇದೆಲ್ಲ ಯೋಚನೆ ಮಾಡಿದಾಗ ಮೂಲ ಗ್ರಂಥದ ಅತಿ ಸರಳ ಶ್ಲೋಕ, ಮುಖ್ಯವಾದ ಶ್ಲೋಕ, ಅದನ್ನು ಹೇಗೆ ಅರ್ಥ ಮಾಡಿಕೊಂಡು ಸೋತಿದ್ದಾರೆ ಎಂದು ಗೊತ್ತಾಗುತ್ತೆ. ಅಲ್ಲಿ ಹೇಳ್ತಾರೆ ನರನ ಪುರುಷೋತ್ತಮನ ಅಲ್ಲ, ನರ ಶೇಷದೇವರು, ನರೋತ್ತಮ ವಾಯುದೇವರು. ದೇವೀಂ ಅಂದರೆ ಯಾರು? ಮಹಾಲಕ್ಷ್ಮೀಂ ಅಂತ ಅರ್ಥ. ಸರಸ್ವತೀಂ ದೇವಿಯನ್ನು ಏನು ಮಾಡಬಾರದು, ಮಹಾಲಕ್ಷ್ಮಿಗೆ ನಮಸ್ಕಾರ. ಸರಸ್ವತಿ ಭಾರತೀ ದೇವಿ, ದ್ರೌಪದಿ ಅದಕ್ಕೆ ಅವರಿಗೆ ನಮಸ್ಕಾರ. ದೇವಿ ಅಂದರೆ ಯಾರು? ಸತ್ಯಭಾಮಾದೇವಿ, ರುಕ್ಮಿಣಿ ದೇವಿ. ಮಹಾಲಕ್ಷ್ಮಿಗೆ ನಮಸ್ಕಾರ, ವಾಗ್ದೇವಿಗೆ ನಮಸ್ಕಾರ, ದ್ರೌಪದಿ ದೇವಿಗೆ ನಮಸ್ಕಾರ, ಮುಂದೆ ವೇದವ್ಯಾಸರ ನಮಸ್ಕಾರ ಅಂತ ಹೇಳಿದ್ದಾರೆ. ಇಲ್ಲಿ ದೇವಿ ಅಂತ ಲಕ್ಷ್ಮಿ ನಮಸ್ಕಾರ ಯಾತಕ್ಕೆ ಮಾಡಬೇಕು? ಆಚಾರ್ಯ ತಿಳಿಸ್ತಾರೆ, ಪಾತ್ರವಾಗಿ ರುಕ್ಮಿಣಿ ಮತ್ತು ಸತ್ಯಭಾಮ ರೂಪದಲ್ಲಿ ಇದ್ದಾರೆ. ಇನ್ನೊಂದು ಕಡೆಗೆ ಲಕ್ಷ್ಮಿ ಭಾಗ್ಯಸ್ಯ ದೇವತ ಆಚಾರ್ಯರ ಮಾತು. ಇವತ್ತು ಏನೇ ಸಾಧನೆ ಮಾಡಬೇಕಾದ್ರೆ ಭಾಗ್ಯ ಇಲ್ಲದೆ ಹೋದರೆ ನಮಗೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಏನೇ ಸಾಧನೆ ಮಾಡಬೇಕು, ಯಾವುದೋ ಹೋದ ಪರೀಕ್ಷೆ ಹುಂಡಿಗಾಗಲಿಕ್ಕಾರು 10 ಪೈಸೆ ಬೇಕಲ್ಲ, ಕೊನೆ ಪಟ್ಟು ಹತ್ತೋದಕ್ಕಾಗಲಿಕ್ಕಾರು ಬೇಕಲ್ಲ. ಭಾಗ್ಯ ಇಲ್ಲದೆ ಹೋದರೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಂಬ ಈ ಮೂರು ನಾರಾಯಣರ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪವು. ಆದ್ದರಿಂದ ಭಾಗ್ಯ ಬೇಕು. ಅಂಥ ಭಾಗ್ಯ ಎಲ್ಲಿಂದ ಬರುತ್ತೆ? ಭಾಗ್ಯದ ಲಕ್ಷ್ಮಿ ಕೊಡಬೇಕು ಭಾಗ್ಯನ. ಅದಕ್ಕೋಸ್ಕರ ನಾನು ದೇವಿ ಅಂತ ಹೇಳಿದ್ದಾರೆ. ದೇವ ನಾರಾಯಣ, ದೇವಿ ಮಹಾಲಕ್ಷ್ಮಿ ಅಷ್ಟೇ. ದೇವಂ ನಾರಾಯಣಂ ನತ್ವ, ದೇವ ಅಂದರೆ ನಾರಾಯಣ, ಅದರ ಫೆಮಿನೈನ್ ಫಾರಮ್ಮೇ ದೇವಿ. ದೈವೀ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ದೈವಿ ಅಂತ ಕರೆದಾರೆ ಭಗವದ್ಗೀತೆಯವರು. ಆದ್ದರಿಂದ ದೇವಿ ಶಬ್ದಕ್ಕೆ ಸತ್ಯಭಾಮ ರುಕ್ಮಿಣಿ ರೂಪದ ಮಹಾಲಕ್ಷ್ಮಿ ಅಂತಲೇ ಹೊರತು ಬೇರೆ ಅಲ್ಲ. ಇನ್ನು ದೇವೀಂ ಸರಸ್ವತಿ ಅಂದರೆ ಭಾವಿ ಸರಸ್ವತಿ ಸಾಕ್ಷಾತ್ ಭಾರತೀ ದೇವಿ, ಅವರೇ ದ್ರೌಪದಿ, ಅವರೇ ನಮಸ್ಕಾರ ಮಾಡ್ತೇನೆ. ಇಷ್ಟು ಯಾರ್ಯಾರು ಬಂದರು ಅಂದರೆ ನಾರಾಯಣ ದೇವರು, ನರೋತ್ತಮ ಮಹಾಸಾಧಕ ಭೀಮಸೇನ ದೇವರು, ನರ ಉಪಸಾಧಕ ಶೇಷದೇವರು. ಅವರು ತಗೊಂಡಿದ್ದಕ್ಕೆ ಇಬ್ಬರು ಬಂದರು, ಬಲರಾಮದೇವರು ಬಂದರು, ಅರ್ಜುನ ಆವೇಶ ಅವರೂ ಬಂದರಾಗ, ಅರ್ಜುನನು ಬಂದ, ಬಲರಾಮದೇವರು ಬಂದರು. ಅದಕ್ಕಾಗಿ ನರಂ ಅಂತ ಹೇಳಿದರು. ದೇವಿಮ್ ಅಂತ ಹೇಳಿದ ರುಕ್ಮಿಣಿ ಸತ್ಯಭಾಮ ಬಂದರು. ಆಮೇಲೆ ನಾಯಕಿಯಾಗಿ ದ್ರೌಪದಿ ದೇವಿ ಬಂದರು. ಎರಡು ಮುಖ್ಯ ಪಾತ್ರಗಳು ಯಾವುದು ಅಂತ ಪಟ್ಟಿ ಮಾಡೋಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮುಖ್ಯ ಪಾತ್ರಗಳು ಯಾವುದು ಅಂತ ಹೇಳೋದಕ್ಕೋಸ್ಕರ ಮಂಗಲ ಶ್ಲೋಕದಲ್ಲಿ ಇಷ್ಟೆಲ್ಲ ಸೇರಿಸಿದ್ದಾರೆ. ಆದ್ದರಿಂದ ಪ್ರತಿಯೊಂದು ಸಾರ್ಥಕವಾದ ಪದ. ಮುಂದೆ ಸರಸ್ವತಿ ವ್ಯಾಸಂ ಅಂತ ಮುಂದೆ ಇದೆ. ವೇದವ್ಯಾಸರಿಗೆ ಯಾಕೆ ನಮಸ್ಕಾರ ಮಾಡಬೇಕು? ವ್ಯಾಸರು ತಮಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ರ ಅಂತ ಪ್ರಶ್ನೆ ಇದೆ. ತಮೇ ನಮಸ್ಕಾರ ಮಾಡಿಕೊಂಡ್ರ ಅಂದರೆ ಇದು ವ್ಯಾಸರ ಮಾತಲ್ಲ, ಸೂತ ಪುರಾಣಿಕರ ಮಕ್ಕಳು ಉಗ್ರಸ್ಥರವರು ಹೇಳೋ ಮಾತಿದ್ದು. ಒಂದು ಅವ್ರು ಯಾತಕ್ಕೆ ವ್ಯಾಸರ ನಮಸ್ಕಾರ ಮಾಡ್ತಾರೆ ಅಂದರೆ ಮಹಾಭಾರತ ಹೇಳೋದು ಹೊಂಟಿದ್ದವರು, ಬರೆದವ್ರು ನಮಸ್ಕಾರ ಮಾಡಬೇಕಲ್ಲ ಅದಕ್ಕೆ ಮಾಡ್ತಾರೆ. ಆದ್ದರಿಂದ ವೇದಾದ್ರೆ ತವಿ ಮಾಡಿಕೊಂಡ ನಮಸ್ಕಾರ ಅಲ್ಲ, ಉಗ್ರಸ್ಥರವ ಅನ್ನೋ ಸೌತಿಗಳು ಸೂತ ಪುರಾಣಿಕರ ಮಕ್ಕಳು ವೇದವ್ಯಾಸರ ಮಾಡಿದ ನಮಸ್ಕಾರ. ಆಗೋದು ಮತ್ತೆ ಪ್ರಶ್ನೆ, ನಾರಾಯಣ ಅಂತೀರಿ ಅವರೇ ವೇದವ್ಯಾಸರು ಅಂತೀರಿ, ಮತ್ತೆ ಎರಡು ಸತಿ ನಮಸ್ಕಾರ ಯಾಕೆ ಮಾಡಬೇಕು ಅವರಿಗೆ? ಇಲ್ಲ ನಾರಾಯಣ ಅಂತ ಹೇಳಿ ಬಿಟ್ಟುಬಿಡಿ, ಇಲ್ಲ ವ್ಯಾಸ ಅಂತ ಹೇಳಿ ಬಿಟ್ಟುಬಿಡಿ, ನಾರಾಯಣಂ ವ್ಯಾಸಂ ಯಾತಕ್ಕೆ ಬೇಕು? ಕೃಷ್ಣಾಚಾರ ಅಂತ ಬರೀತಾರೆ, ವಾಚ್ಯವಕ್ತೃ ಸ್ವರೂಪಕಃ, ವಕ್ತೃರೂಪ ವೇದವ್ಯಾಸ ರೂಪ, ವಾಚ್ಯರೂಪ ಕೃಷ್ಣರೂಪ ನಾರಾಯಣ ರೂಪ. ಅದಕ್ಕೆ ವಾಚ್ಯರೂಪ ವಕ್ತೃರೂಪದಲ್ಲಿ ಅವರೇ ನಮಸ್ಕಾರ, ವಾಚ್ಯರೂಪಕ್ಕೆ ಇವರೇ ನಮಸ್ಕಾರ ಅಂತ ಹೇಳಿದ್ರಿಂದ ಎರಡು ನಮಸ್ಕಾರ ಮಾಡೋದು ಸಾಧ್ಯವಾಯಿತು. ನಾರಾಯಣ ದೇವರು ಪ್ರತಿಪಾದ್ಯ, ವೇದವ್ಯಾಸ ದೇವರು ಪ್ರತಿಪಾದಕರಾದ ಗ್ರಂಥಕರ್ತೃಗಳು, ಎರಡು ರೂಪದಲ್ಲಿ ಇರೋದಕ್ಕೂ ನಮಸ್ಕಾರ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಕಾರಣ ಕೊಡ್ತಾರೆ. ಬರೆಯೋದು ಬಹಳ ಸರಳವಾಗಿ, ಅರ್ಥ ಮಾತ್ರ ವಿಶಿಷ್ಟ ಅರ್ಥಗಳು. ಶ್ಲೋಕ ಅತ್ಯಂತ ಸರಳವಾಗಿ ಕಾಣುತ್ತಲ್ಲ, ಈ ಪುಸ್ತಕ ತೆಗೆದು ನೋಡಿ, ಈ ಅರ್ಥ ಬೇರೆ ಯಾವ, ಈ ಶ್ಲೋಕ ಪ್ರಿಂಟ್ ಆಗದಿರೋ ಮಹಾಭಾರತ ಪುಸ್ತಕನೇ ಇಲ್ಲ, ಯಾವ ಪುಸ್ತಕದಲ್ಲಿ ಈ ಅರ್ಥ ಬಂದಿಲ್ಲ, ಆ ಹೇಳೋ ಅರ್ಥ ಯಾವುದೋ ಮೂಲಕ್ಕೆ ಹೊಂದೋದೇ ಇಲ್ಲ. ಇದನ್ನು ಯೋಚನೆ ಮಾಡಿದರೆ ಆಚಾರ್ಯರು ಅತಿ ಸರಳ ಶ್ಲೋಕಕ್ಕೆ ಇಷ್ಟು ತಪ್ಪರ್ಥ ಬರೀತಕ್ಕಂಥವರು ಜಠಿಲ ಶ್ಲೋಕಕ್ಕೆ ಏನರ್ಥ ಬರೀಬೋದು ಅವರು. ಆದ್ದರಿಂದ ಇದು ಗಮನಿಸಿ ಅಂತ ತಿಳಿಸ್ತಾರೆ. ಮುಂದೆ ಜಯ ಮುದೀರಯೇ ಅಂತ ಮುಂದೆ ಮಾತಿದೆ. ಜಯಂ ಅಂದರೆ ಏನು? ಬಳಿಕ ಹೇಳುವುದು ಜಯವ. ಮಹಾಭಾರತಕ್ಕೆ ಜಯ ಅಂತ ಹೆಸರಿದೆ, ಮಹಾಭಾರತಕ್ಕೆ ಜಯ ಸಂಹಿತ ಅಂತ ಹೆಸರು ಅದಕ್ಕೆ. ಕೃಷ್ಣ ಜಯೋ ನಾಮ ಇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತ. ಜಯ ಅಂತ ಮಹಾಭಾರತಕ್ಕೆ ಯಾತಕ್ಕೆ ಹೆಸರು ಅಂದರೆ ಜಯಪ್ರದವಾದ ಗ್ರಂಥ. ಜಯ ಅಂತ ಹೇಳಿದರೆ ಸಾಕ್ಷಾತ್ ಭಗವಂತನ ಹೆಸರು, ಆತನ ಮಹಿಮೆ ಹೇಳುತ್ತೆ ಜಯ. ವಾಯುದೇವರಿಗೆ ಜಯ ಅಂತ ಹೆಸರು, ಜಯರೂಪಿ ಯಥೋಸು, ಹನುಮಂತನಿಗೆ ಜಯ ಅಂತ ಕರೀತಾರೆ. ಅದು ಹನುಮಂತನ ಕಥೆ, ವಾಯುದೇವರ ಕಥೆ ಜಯ, ಕೃಷ್ಣನ ಕಥೆ ಅದಕ್ಕೆ ಜಯ, ಮಹಾಲಕ್ಷ್ಮಿಯ ಕಥೆ ಅದಕ್ಕೂ ಜಯ, ಇನ್ನು ದ್ರೌಪದಿ ದೇವಿಯ ಕಥೆ ಅದಕ್ಕೂ ಜಯ, ಅದು ಗ್ರಂಥಕ್ಕೂ ಜಯ ಅಂತ ಹೇಳಿದರೆ ಅದನ್ನು ಹೇಳ್ತೇವೆ ಅಂತೇಳಿ ವೇದವ್ಯಾಸರು ಇಲ್ಲಿ ಏನು ಸೂತ ಪುರಾಣಿಕರ ಮಂಗಲ ಶ್ಲೋಕ ಅಂತ ಬರೆದಿದ್ದಾರೆ, ಅದರಲ್ಲಿ ಇಡೀ ಮಹಾಭಾರತ ಸಾರ ಬಂದಿದೆ ಅಂತ ಹೇಳ್ತಾರೆ. ಈ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ಅಲ್ಲಲ್ಲಿ ಸ್ಯಾಂಪಲ್ ಅಷ್ಟೇ ತೋರಿಸಿ ಆಚಾರ್ಯರು ಅತಿ ಸರಳ ಶ್ಲೋಕಗಳಿಗೆ, ಅತಿ ಮುಖ್ಯವಾಗಿ ಹರಿವೋತ್ತಮತ್ವಪರ ಶ್ರೀಹರಿಗೆ, ಜೀವೋತ್ತಮತ್ವಪರ ವಾಯುದೇವರಿಗೆ ಸರಳವಾಗಿ ಕೊಡುತ್ತೆ ಎಂಬುದನ್ನು ತಿಳಿಸಿ ಮೊದಲನೇ ಅಧ್ಯಾಯದ ವಿಷಯ ಮುಂದುವರಿಸ್ತಾ ಇದ್ದೇವೆ. ಮೊದಲನೇ ಅಧ್ಯಾಯದಲ್ಲಿ ಏನು ಮಾಡಿದರು? ಆಸೀದುದಾರುಗಳ ವಾರಿದೇರ ಅಪ್ರಮೇಯ ಅಂಥೇಳಿ ಪರಮಾತ್ಮ ಸೃಷ್ಟಿಗೆ ಸಂಕಲ್ಪ ಮಾಡಿದ, ನಾಲ್ಕು ರೂಪ ಸ್ವೀಕಾರ ಮಾಡಿದ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂಥೇಳಿ ಮಹಾಲಕ್ಷ್ಮೀ ದೇವಿ ನಾಲ್ಕು ರೂಪ ಅವರು ಸ್ವೀಕಾರ ಮಾಡಿದರು. ಮಾಯಾ ಜಯ ಕೃತಿ ಶಾಂತಿ ಅಂತ ನಾಲ್ಕು ರೂಪಗಳನ್ನು ಸ್ವೀಕಾರ ಮಾಡಿದರು ಅಂತ ಹೇಳಿದರು. ಸ್ವೀಕಾರ ಮಾಡಿ ಆ ರೂಪಗಳ ಪರ್ಪಸ್ ಹೇಳಿದರು. ವಾಸುದೇವ ರೂಪದಿಂದ ಮೋಕ್ಷ ಕೊಡೋದು, ಸಂಕರ್ಷಣ ರೂಪದಿಂದ ನಾಶ ಮಾಡೋದು, ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ ಮಾಡೋದು, ಅನಿರುದ್ಧ ರೂಪದಿಂದ ಸ್ಥಿತಿ ಮಾಡೋದು ಅಂತ ಹೇಳಿ ಮಹಾಲಕ್ಷ್ಮಿಯನ್ನು ಕರೆಸ್ಪಾಂಡಿಂಗ್ಲಿ ಅದರಲ್ಲಿ ಭಾಗವಹಿಸ್ತಾರೆ ಅಂತ. ಇಷ್ಟು ಹೇಳಿ ಪರಮಾತ್ಮ ಸೃಷ್ಟಿಗೋಸ್ಕರ ಅನಾದಿ ಕಾಲದ ಜೀವರನ್ನು ತಗೊಂಡು ಅನಿರುದ್ಧ ರೂಪದ ಪ್ರದ್ಯುಮ್ನ ರೂಪದಿಂದ ಅನಿರುದ್ಧ ರೂಪದ ಕೈಯಲ್ಲಿ ಕೊಟ್ಟ. ಅನಿರುದ್ಧ ರೂಪದ ಪರಮಾತ್ಮ ಏನು ಮಾಡಿದ? ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡ, ಇಟ್ಟುಕೊಂಡು ಒಂದು ರೂಪ ಕೊಟ್ಟ, ಅದಕ್ಕೇನು ಅನಿರುದ್ಧ ದೇಹ ಅಂತ ಹೆಸರು, ಅಲ್ಲಿ ನಿಲ್ಲಿಸಿಬಿಟ್ಟಿದ್ರು. ಈ ಮುಂದುವರಿಸ್ತಾ ಇದ್ದ. ಅಷ್ಟು ಹೇಳಿ ಎರಡು ಅಧ್ಯಾಯಗಳಲ್ಲಿ ಅನೇಕ ಸಂಬಂಧಪಟ್ಟ ವಿಚಾರ ಶುರು ಮಾಡಿ ಮೂರನೇ ಅಧ್ಯಾಯದಿಂದ ಆ ಕಥೆ ಮುಂದುವರಿಸ್ತಾ ಇದ್ದ. ಮುಂದೆ ಹೇಗೆ ಸೃಷ್ಟಿ ಮುಂದುವರಿತಾ ಇದೆ? ವಾಸುದೇವ ಮಾಯಾ ಅವರಿಬ್ಬರು ಸೃಷ್ಟಿ, ಮೊದಲ ಸೃಷ್ಟಿ ಪ್ರಾರಂಭವಾಗಿದ್ದು ಅವರಿಂದ. ವಾಸುದೇವ ರೂಪ ಸಂಕರ್ಷಣ ರೂಪ. ಪರಮಾತ್ಮ ವಾಸುದೇವಾದಿ ರೂಪ ತಗೊಂಡಲ್ಲ, ಬರೀ ನಾಲ್ಕೇ ತಗೊಂಡಿದ್ದಲ್ಲ ಅಂತ ಹೇಳೋದಕ್ಕೋಸ್ಕರನೇ ಆಮೇಲೆ ಹನ್ನೆರಡು ಹತ್ತು ರೂಪ, ಹನ್ನೆರಡು ರೂಪ, ಇಪ್ಪತ್ನಾಲ್ಕು ರೂಪ, ಐವತ್ತು ರೂಪ, ಐವತ್ತೊಂದು ರೂಪ, ನೂರು ರೂಪ, ನೂರೆಂಟು ರೂಪ, ಸಾವಿರ ರೂಪ, ಬಹುರೂಪ, ಅನಂತ ರೂಪ. ಅಷ್ಟು ರೂಪ ಯಾವಾಗ ತಗೊಂಡ? ಸೃಷ್ಟಿ ಮೊದಲೇ ತಗೊಂಡು ಎಲ್ಲ ಪರಮಾತ್ಮ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಗ ಹೇಳ್ತಾರೆ ಉಳಿದವರೆಲ್ಲ ಹುಟ್ಟಿ ಬರಬೇಕಾದ್ರೆ ಯಾರು ಬೇಕು? ತಂದೆ ತಾಯಿಗಳು ಬೇಕು. ಪರಮಾತ್ಮ ತಾನೇ ಸ್ವೀಕಾರ ಮಾಡ್ತಿದ್ದಾನೆ, ಆದ್ದರಿಂದಾಗಿಯೇ ಅವನು ಸ್ವಯಂ ವ್ಯಕ್ತನಾದವನೇ ಹೊರತು ಎಂದು ಹುಟ್ಟಿ ಬರತಕ್ಕಂಥ ಅಲ್ಲ. ಆಗ ರಾಮರೂಪನೂ ಆಗಿದೆ, ಕೃಷ್ಣರೂಪನೂ ಆಗಿದೆ, ವೇದವ್ಯಾಸ ರೂಪನೂ ಆಗಲೇ ಇದೆ. ಮುಂದೆ ಕೃಷ್ಣ ಅವತಾರ ಮಾಡಿದೆ ಅಂದರೆ ರೂಪ ಅಲ್ಲಿ ತೋರಿಸಿದ್ದೇನೆ ಹೊರತು ಹೊಸದಾಗಿ ಹುಟ್ಟಿ ಬಂದಿಲ್ಲ ಅಂತ ಅರ್ಥ. ಪರಮಾತ್ಮ ಅನಂತ ರೂಪಗಳು ಎಷ್ಟು ಯಾವಾಗಲೂ ಇರುತ್ತೆ, ಅನಂತ ರೂಪಗಳು ಇಲ್ಲದೇ ಇರೋ ಕಾಲ ಅಂತ ಇಲ್ಲೇ ಇಲ್ಲ. ಇದು ದೇವರ ವೈಭವ. ಉಳಿದ ದೇವತೆಗಳು ಅವತಾರ ಮಾಡಿದರು ಕೂಡ ಹಿಂದೆ ಹೇಳಿದ್ದೆ, ಇಂದ್ರದೇವರು ವಾಲಿಯಾಗಿ ಅವತಾರ ಮಾಡಿದರು, ಮುಂದೆ ಅರ್ಜುನಾಗಿ ಅವತಾರ ಮಾಡಿದರು. ವಾಲಿಯಾಗಿ ಅವತಾರ ಮಾಡಿದಾಗ ಅರ್ಜುನ ರೂಪ ಇಲ್ಲ, ಅರ್ಜುನ ರೂಪದ ವಾಲಿ ರೂಪ ಇಲ್ಲ, ಅದು ಪೂರ್ತಿ ಬಿಟ್ಟಾಗಿದೆ ಅಂದರೆ ಡೆಸ್ಟ್ರಾಯ್ಡ್ ರೂಪ ಹೊರಟೋಯ್ತು. ಭಗವದ್ ರೂಪಗಳು ಹಾಗೆ ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಇದೆ, ಮಹಾಲಕ್ಷ್ಮಿ ರೂಪ ಎಲ್ಲ ಕಾಲಕ್ಕೆ ಎಲ್ಲ ರೂಪಗಳು ಇವೆ. ಆದ್ದರಿಂದಲೇ ಅವರು ಆತ್ಮ ಸರ್ವೋತ್ತಮ ಆತ ಇವರ ಅನಂತರದ ಉತ್ತಮ ದೇವತೆ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಇದೆಲ್ಲ ಯೋಚನೆ ಮಾಡಿದವರಿಗೆ ಇನ್ನು ಪ್ರಕೃತಿ ಸಂಬಂಧ ಬರೋ ಪ್ರಶ್ನೆ, ಪ್ರಕೃತಿ ಬಂದೇ ಇಲ್ಲ, ಸೃಷ್ಟಿ ಅವ್ರ ಫಾರ್ಮೇಷನ್ ಶುರುವಾಗೇ ಇಲ್ಲ. ಅದರಿಂದಾಗಿಯೇ ಅಪ್ರಾಕೃತ ರೂಪಗಳೆಲ್ಲ ಕೂಡ, ಅಪ್ರಾಕೃತ ರೂಪಗಳು, ಅನಂತ ರೂಪಗಳು, ಅನಂತ ರೂಪದ ಶ್ರೀಹರಿ, ಇನ್ನೂ ಅನೇಕ ರೂಪಗಳನ್ನು ಯೋಚನೆ ಮಾಡಿ. ಇವತ್ತು ಜಗತ್ತಿನ ಯಾವ ದೇವತೆಗಳ ಉಪಾಸಕರು ಕೂಡ ತಮ್ಮ ಉಪಾಸ ಮೂರ್ತಿಗೆ ಅನಂತ ರೂಪವೇ ಅಂತ ಹೇಳಿಲ್ಲ. ಕೆಲವು ದೇವರಿಗಂತೂ ರೂಪನೇ ಇಲ್ಲ ಅವರಿಗೆ, ಪಾಪ ಅವರಿಗೆ. ಅನಂತರು ಒಂದು ರೂಪ ಕೂಡ ಇಲ್ಲಿ ದೇವತೆಗಳಿದ್ದಾರೆ ಅವರು. ಕೆಲವರಿಗೆ ಮೂರ್ನಾಲ್ಕು ರೂಪಗಳು ಅಷ್ಟೇ. ಯಾವ ಮತದವರು ಕೂಡ ದುರ್ಗಾದೇವಿ ಸರ್ವೋತ್ತಮತ್ವ ಕರೀತಾರಲ್ಲ, ದುರ್ಗಾದೇವಿ ಅನಂತ ರೂಪ ಹೇಳೋದಿಲ್ಲ. ಯಾವ ದೇವತೆಗಳು ಅನಂತ ರೂಪ ಇಲ್ಲ, ದೇವರಿಗೆ ಮಾತ್ರ ಅನಂತ ರೂಪ ಇರೋದು. ನಮೋಸ್ತು ಅನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಸಂಧ್ಯಾವಂದನೆಯಲ್ಲಿ ಉಪಸ್ಥಾನ ಕೊನೆಯ ಮಂತ್ರ ಶುರು ಮಾಡಿದ್ರೆ ಕೊನೆ ಮದ್ದು ಇರ್ತದೆ, ಇಲ್ಲದವ್ರಿಗೆ ಬರೀ ಅದೇ ಪತ್ನಿ ಅದೇ ಮದ್ದು ಇರ್ತದೆ. ಮೊದಲ ದಿವಸ ಸಂಧ್ಯಾವನ್ಯ ಕೊನೆಯಾದವರಿಗೆ ಯಾವ ಮಂತ್ರ ಕೊನೆ ಯಾವ ಮಂತ್ರ ಆಮೇಲೆ ಗೊತ್ತಿರೋದಿಲ್ಲ. ವಿಷ್ಣು ಸಹಸ್ರನಾಮದ ಅನುಸಂಧಾನ ಮಾಡಲಿಕ್ಕೆ ಆ ಸ್ತೋತ್ರ ಇಟ್ಟಿದ್ದಾರೆ. ಅದರ ಪ್ರಕಾರ ಅನಂತ ರೂಪದ ಶ್ರೀಹರಿ ಒಂದೇ ಕಾಲಕ್ಕೆ ಅನಂತ ರೂಪ ಇಮ್ಯಾಜಿನ್ ಮಾಡೋಕ್ಕೆ ಬರುತ್ತಾ? ಅದೇ ದೇವರ ವೈಭವ ಅಂತ ಕಾಲ. ಅನಂತ ರೂಪ ಒಂದರಿಂದ ಒಂದು ಹೇಗೆ ಬರುತ್ತೆ ಅಂತ ಕೇಳಿದರೆ ದೃಷ್ಟಾಂತ ಕೊಡ್ತಾರೆ. ದೀಪಾತ್ ದೀಪಾಂತರಮ್ಯಥ, ಒಂದು ದೀಪ ಹಚ್ಚುತ್ತಾ ಹಚ್ಚುತ್ತಾ ಹೋಗಿ ಎಷ್ಟು ದೀಪ ಬರ್ತವೆ ಲೆಕ್ಕ ಹಾಕಿ. ದೀಪೋತ್ಸವ ಯಾತಕ್ಕೆ ಮಾಡಬೇಕು ಅಂದರೆ ದೇವ್ರ ರೂಪ ಹೀಗೆ ತಗೊಂಡ ಅಂತ ಚಿಂತನೆ ಮಾಡೋಕ್ಕೋಸ್ಕರ ಉಪಯೋಗಿಸ್ಬೇಕಲ್ಲ. ಹತ್ತಾ ಹೋಗುತ್ತೆ, ಒಂದು ದೀಪ ಇನ್ನೊಂದು ದೀಪ ಹಚ್ಚಿತ್ತು, ಇದು ಇದ್ದ ಬೆಳೆ ಕಡಿಮೆ ಆಗಲಿಲ್ಲ. ಒಂದು ದೀಪ ಹಚ್ಚಿತ್ತು, ಇನ್ನೊಂದು ದೀಪಕ್ಕೆ ಈ ದೀಪದಿಂದ ಹಚ್ಚಿದರು. ಮೊದಲ ದೀಪದ ಬೆಳೆ ಕಡಿಮೆ ಆಯಿತು, ಕಡಿಮೆ ಆಗಲಿಲ್ಲ. ಆಮೇಲೆ ಆ ದೀಪ ಕಡಿಮೆ ಆಯಿತು, ಅದು ಕಡಿಮೆ ಆಗಲಿಲ್ಲ. ಅದಕ್ಕೆ ಪೂರ್ಣ ಪೂರ್ಣ ಮುದಚ್ಚತೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ಅವಶಿಷ್ಯತೆ. ಹಚ್ಚಿದ ದೀಪನೂ ಪೂರ್ಣ, ಆ ದೀಪನೂ ಪೂರ್ಣ. ದೇವರ ಎಲ್ಲ ರೂಪಗಳು ಪೂರ್ಣ ರೂಪಗಳು ಅಂತ ಹೇಳೋದಕ್ಕೋಸ್ಕರ ಆಚಾರ್ಯ ಪಟ್ಟ ದೃಷ್ಟಾಂತ. ದೀಪಾತ್ ದೀಪಾಂತರಮ್ಯಥ, ದೀಪದಿಂದ ಮತ್ತೊಂದು ದೀಪ ಹುಟ್ಟಿ ಬರೋ ಹಾಗೆ ಪರಮಾತ್ಮ. ಅದು ಕೂಡ ಪೂರ್ತಿ ದೃಷ್ಟಾಂತ ಅಲ್ಲ, ಮತ್ತೆ ಹುಟ್ಟಿ ಬರೋ ಪ್ರಶ್ನೆ ನಮಗೆ ಅರ್ಥವಾಗಲೇ ಕೇಳಿದ್ದೆ ಹೊರತು, ಪರಮಾತ್ಮನ ಅವತಾರಗಳಿಗೆ ದೃಷ್ಟಾಂತ ಕೊಡಬೇಕಾದ್ರೆ ಅವರ ಅವತಾರವೇ ದೃಷ್ಟಾಂತ ಹೊರತು ಮತ್ತೊಂದು ದೃಷ್ಟಾಂತ ಕೊಡೋಕ್ಕೆ ಹೋಗ್ಬಾರ್ದು. ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಹೇಗೋ, ಪರಮಾತ್ಮನ ಅವತಾರ ಹೇಗಿರುತ್ತೆ ಅಂದರೆ ಪರಮಾತ್ಮನ ಅವತಾರ ಇದ್ದಾಗೆ ಇರುತ್ತೆ ಅಷ್ಟೇ ಹೊರತು ಬೇರೆ ಅಲ್ಲ. ಇದನ್ನು ಯಾತಕ್ಕೆ ಹೇಳಿದರೆ ಅಂದರೆ ರೂಪದಲ್ಲಿ ವ್ಯತ್ಯಾಸವಾಗೋದಿಲ್ಲ ಅಂತ ಅರ್ಥ ಮಾಡಿಕೊಳ್ಳೋಕೆ ಹೇಳಿದ್ದೆ ಹೊರತು, ನಿಜವಾಗಲೂ ಪರಮಾತ್ಮ ರೂಪಗಳು ಹಿಂದೆ ಇಲ್ಲದ ದೀಪ ಮತ್ತೆ ಬರೋ ಹಾಗೆ ಇಲ್ಲದ ರೂಪ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಇಷ್ಟೆಲ್ಲ ಮಾಡಿ ವಾಸುದೇವ ರೂಪದಿಂದ ಮಾಯಾದೇವಿಯಲ್ಲಿ ಪರಮಾತ್ಮ ಒಬ್ಬ ಮಗನನ್ನು ಪಡೀತಾನೆ. ಅವರೇ ಬ್ರಹ್ಮದೇವರು, ಮೊದಲಿಗೆ ಬಂದಿದ್ದು ಬ್ರಹ್ಮದೇವರು, ಫಸ್ಟ್ ಸೃಷ್ಟಿಯಾಗಿದ್ದು ಬ್ರಹ್ಮದೇವರು. ಅದಕ್ಕೆ ಆದ್ಯ ಅಂತ ಅವ್ರ ಹೆಸರು, ಬ್ರಹ್ಮದೇವರಿಗೆ ಆದ್ಯ ಅಂತ ಅದು ಕರೀತಾರೆ. ಮೊದಲ ಸೃಷ್ಟಿ ಪರಮಾತ್ಮನ ಬ್ರಹ್ಮದೇವರು. ಆ ಪರಮಾತ್ಮ ಆ ಬ್ರಹ್ಮದೇವರ ರೂಪಕ್ಕೆ ಏನಂತ ಹೆಸರು ಅಂದರೆ ಪುರುಷೋ ಪುರುಷ ಪುರುಷ ಅಂತ ಹೆಸರು. ಬ್ರಹ್ಮದೇವರ ರೂಪಕ್ಕೆ ಪುರುಷ ರೂಪ ಅಂತ ಕರೀತಾರೆ. ವಾಸುದೇವ ಮಾಯ ಪುರುಷ ಅವರೇ ಬ್ರಹ್ಮದೇವರು. ಸಂಕರ್ಷಣ ರೂಪದಿಂದ ಜಯಾದೇವಿ, ಅಲ್ಲಿ ಹುಟ್ಟಿ ಬಂದಿದ್ದ ಸಾಕ್ಷಾತ್ ವಾಯುದೇವರು, ಅವರಿಗೆ ಸೂತ್ರ ಅಂತ ಹೆಸರು. ಸಂಕರ್ಷಣಾಚ್ಚಾಪಿ ಜಯ ತನೂಜ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ ಸೂತ್ರಂ ಸ ವಾಯು ಪುರುಷೋ ವಿರಿಂಚ. ಸಂಕರ್ಷಣ ರೂಪದ ನಾರಾಯಣ, ಜಯಾರೂಪದ ಮಹಾಲಕ್ಷ್ಮಿ, ಪುತ್ರತ್ವೇನ ಅವತಾರ ಮಾಡಿದವರು ಸೂತ್ರನಾಮಕ ವಾಯುದೇವರು. ಅದಕ್ಕೆ ಸೂತ್ರನಾಮಕನ ಸಂಸ್ಮೃತಿ ಮಾತ್ರದಿ. ಅವರು ವಾಯುದೇವರ ಹೆಸರು ಮಾತ್ರ ಸೂತ್ರ ಅಂತವ್ರಿಗೆ ಹೆಸರು, ಬ್ರಹ್ಮದೇವರಿಗೆ ಪುರುಷ ಅಂತ ಹೆಸರು. ಇದು ಇಬ್ಬರ ಅವತಾರ ಮಾಡಿದರೆ ಈಗ ಆಮೇಲೆ ಸಂಕರ್ಷಣ ರೂಪದಿಂದ ಜಯಾರೂಪದಲ್ಲಿ ವಾಯುದೇವರು ಬಂದ ಮೇಲೆ ಪ್ರದ್ಯುಮ್ನ ರೂಪದಿಂದ ಕೃತಿ ದೇವಿಯಲ್ಲಿ ಇಬ್ಬರು ಹುಟ್ಟುತ್ತಾರೆ. ಅವ್ರು ಟ್ವಿನ್ಸ್, ಅವರು ಟ್ವಿನ್ಸ್ ಒಟ್ಟಿಗೆ ಹುಟ್ಟುತ್ತಾರೆ. ಅವ್ರು ಯಾರು ಅಂದರೆ ಸರಸ್ವತಿ ಭಾರತೀಯ. ಸರಸ್ವತಿ ಭಾರತಿ ಇಬ್ಬರು ಒಟ್ಟಿಗೆ ಅವತಾರ ಮಾಡುತ್ತಾರೆ. ಅವ್ರ ಹೆಸರು ಏನು ಅಂತ ಕೇಳಿದರೆ ಪ್ರಧಾನ ಅಂಥೇಳಿ ಸರಸ್ವತಿಗೆ ಹೆಸರು, ಶ್ರದ್ಧಾ ಅಂತ ಹೇಳಿ ಭಾರತೀ ದೇವಿಗೆ ಹೆಸರು. ಅವರಿಬ್ಬರು ಅವತಾರ ಮಾಡ್ತಾರೆ. ಅವರು ಸರಸ್ವತಿ ಭಾರತೀಯ ಹೆಸರುಗಳಲ್ಲಿ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು. ಪುರುಷ, ಸೂತ್ರ, ಪ್ರಧಾನ ಮತ್ತು ಶ್ರದ್ಧಾ, ಈ ರೀತಿ ಅವತಾರ ಮಾಡ್ತಾ ಇದ್ದಾರೆ. ಅನಂತರದಲ್ಲಿ ಇವರು ಟ್ವಿನ್ಸ್ ನೆನಪಿರಬೇಕು. ಸರಸ್ವತಿನೂ ಕೃತಿರಮಣ ಪ್ರದ್ಯುಮ್ನ ನಂದನೆ, ಭಾರತೀಯ ಕೃತಿರಮಣ ಪ್ರದ್ಯುಮ್ನ ನಂದನೆ, ಹರಿಕಥಾಂಸರದ ಅದಕ್ಕೆ ಎರಡು ಒಟ್ಟಿಗೆ ಸೇರಿಸಿಬಿಟ್ಟು ಚತುರ್ಧವದನ ರಾಣಿ ಇಲ್ಲಿ ಹೇಳಿ ಕೃತಿರಮಣ ಪ್ರದ್ಯುಮ್ನ ನಂದನೆ ಅಂತ ಒಟ್ಟಿಗೆ ಹೇಳಿಬಿಡ್ತಾರೆ. ಇಬ್ಬರು ಕೂಡ ಅವರಿಬ್ಬರು ಒಟ್ಟಿಗೆ ಹುಟ್ಟಿದರು. ಇನ್ನು ಜಗನ್ನಾಥದಾಸರು ಹರಿಕಥಾಂಸರ ಒಂದು ಕಡೆ ಹೇಳಬೇಕಾದ್ರೆ ಬ್ರಹ್ಮವಾಯುಗಳನ್ನು ಟ್ವಿನ್ಸ್ ಅಂತ ಕರೀತಾರೆ. ಬ್ರಹ್ಮವಾಯುಗಳನ್ನು ಟ್ವಿನ್ಸ್, ಟ್ವಿನ್ಸ್ ಅಲ್ಲ ಅವರು, ಟ್ವಿನ್ಸ್ ಅಂತ ಕರೀತಾರೆ. ಟ್ವಿನ್ಸ್ ಯಾವಾಗಾಗ್ತಾರೆ? ಒಂದೇ ರೂಪದ ಮಕ್ಕಳಾದರೆ. ಆದರೆ ವಾಸುದೇವ ರೂಪದ ಮಕ್ಕಳು ಬ್ರಹ್ಮದೇವರು, ಸಂಕಷ್ಟ ರೂಪದ ಮಕ್ಕಳು ವಾಯುದೇವರು. ಟ್ವಿನ್ಸ್ ಹೇಗಾಗ್ತಾರೆ ಅಂದರೆ ಪರಮಾತ್ಮ ರೂಪ ರೂಪಕ್ಕೆ ಭೇದ ಇಲ್ಲ ಅಂದ್ರಿಂದ ಟ್ವಿನ್ಸ್ ಅಂತೆ. ಪರಮಾತ್ಮನ ಎಲ್ಲ ರೂಪಗಳು ಪೂರ್ಣ, ವಾಸುದೇವನೇ ಸಂಕರ್ಷಣ, ಸಂಕರ್ಷಣೇ ವಾಸುದೇವನಾದ್ದರಿಂದಾಗಿನೆ ಅವರಿಬ್ಬರು ಕೂಡ ಏನಾಗ್ತಾರೆ ಅವರಿಗೆ ಅವಳಿಗಳು ಅಂತ ಕರೆದ ಈ ಅರ್ಥದಲ್ಲಿ ಕರೆದಿದ್ದ ಹೊರತು ಅವತಾರ ಮಾಡಬೇಕಾದ್ರೆ ಬೇರೆ ಬೇರೆ ರೂಪದ ಮಕ್ಕಳೇ ಅವರು. ಪರಮಾತ್ಮ ರೂಪರೂಪಗಳಿಗೆ ಎಂದೂ ಭೇದ ಇಲ್ಲ ಎಂದು ಹೇಳಿದ್ದಾರೆ. ಸ್ವಗತ ಭೇದ ವಿವರ್ಜಿತ ಆತ್ಮ ಅನ್ನೋ ಮಾತು ನೆನಪಿಸಿದರೆ ತಿಳಿ ಇಷ್ಟು ಹೇಳಿ ಅನಂತರ ಸೃಷ್ಟಿ ಪ್ರಾರಂಭ ಆಗಬೇಕು. ಫಸ್ಟ್ ಸೃಷ್ಟಿ ಇಷ್ಟ ಆಯಿತು. ಇದ್ರ ಪ್ರಕಾರ ಕೂಡ ಜೀವೋತ್ತಮರು ಯಾರು ಅಂದರೆ ವಾಯುದೇವರು. ನೆಕ್ಸ್ಟ್ ಹುಟ್ಟಿದವರೇ ತಾನೆ ಸರ್ವೋತ್ತಮರು ನಾರಾಯಣ, ಮಹಾಲಕ್ಷ್ಮಿ ಆಮೇಲೆ, ಬ್ರಹ್ಮವಾಯುಗಳು ಆಮೇಲೆ. ಆದ್ದರಿಂದ ಸೃಷ್ಟಿಕ್ರಮ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ತಾರತಮ್ಯ ಕ್ರಮನೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಚಾರ್ಯ. ಮುಂದೆ ಬರೀತಾರೆ, ಸೃಷ್ಟೌ ಲಯೇ ತಾರತಮ್ಯಂ ದೇವಾನಾಂ ಜ್ಞಾಯತೆ ಸ್ಫುಟಂ. ಸೃಷ್ಟಿ ಪ್ರಕರಣದೊಳಗೆ ಲಯ ಪ್ರಕರಣದೊಳಗೆ ದೇವತಾ ತಾರತಮ್ಯ ಅರ್ಥವಾಗುತ್ತೆ. ಸೃಷ್ಟಿ ತಿಳ್ಕೋಬೇಕಾದ ಉದ್ದೇಶ ಏನು ಅಂದರೆ ತಾರತಮ್ಯ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಲಯ ತಿಳ್ಕೊಳ್ಳೋದು ಯಾತಕ್ಕೋಸ್ಕರ ಅಂತ ಕೇಳಿದರೆ ತಾರತಮ್ಯ ತಿಳ್ಕೊಳ್ಳೋದಕ್ಕೋಸ್ಕರ. ಅದು ನ್ಯಾಯತೆ ಸ್ಫುಟಂ, ಸ್ಪಷ್ಟ ತಾರತಮ್ಯ ಕಾಣ್ತಕ್ಕಂಥ ಜಾಗಗಳು. ಅಲ್ಲಿಂದ ಪುರುಷನಾಮಕ ಬ್ರಹ್ಮದೇವರಿಂದ ಪ್ರಧಾನಾಮಕ ಸರಸ್ವತಿ ದೇವಿಯಲ್ಲಿ ಗರುಡ ಶೇಷ ರುದ್ರ ಅವತಾರ ಮಾಡಿ ಬರ್ತಾರೆ. ಗರುಡ ಶೇಷ ರುದ್ರದೇವರು ಬರ್ತಾರೆ. ಮುಖ್ಯವಾಗಿ ಬಂದಿದ್ದು ಗರುಡ ಮತ್ತು ಶೇಷ. ಶೇಷ ಜೀವಾಭಿಮಾನಿ, ಗರುಡ ಕಾಲಾಭಿಮಾನಿ, ಇಬ್ಬರು ಅವರ ಮಕ್ಕಳು. ಅದನ್ನೇ ಹೇಳಬೇಕಾದ್ರೆ ಹರಿಕಥಾಂಸಾರದಲ್ಲಿ ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರ ವಾಣಿಮುಖ ಸರೋಜಯಿನ ಗರುಡ ಶೇಷ ಶಶಾಂಕ ದಳಶೇಖರರ ಜನಕ. ಈಗ ಅವರು ಯಾವ ಜನಕರು ಅಂತ ಗೊತ್ತಾಯ್ತು. ಮೂರು ಜನ ಅವರು ಇವರ ಮಕ್ಕಳಾಗಿ ಹುಟ್ಟಿದ್ದಾರೆ. ಬ್ರಹ್ಮ ಮತ್ತು ಸರಸ್ವತಿಯ ಮಕ್ಕಳಾಗಿ ಅವತಾರವನ್ನು ಮಾಡಿದರು. ಆದ್ದರಿಂದನೇ ಅವರೇನಾದರೆ ಮಗ ಮೊಮ್ಮಗ, ಇವರು ತಂದೆ ಮಗ ಮೊಮ್ಮಗ, ಇಲ್ಲೂ ಕೂಡ ಸ್ಪಷ್ಟವಾಗಿ ತಾರತಮ್ಯ ಗೊತ್ತಾಗುತ್ತೆ. ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಬರೀತಾರೆ, ಬ್ರಹ್ಮ ಹೆಮ್ಮಗ ರುದ್ರ ಮೊಮ್ಮಗ. ಹರಿಭಕ್ತಿ ಸಾರ, ಬ್ರಹ್ಮ ಹೆಮ್ಮಗ ರುದ್ರ ಮೊಮ್ಮಗ, ತಾರತಮ್ಯ ಇಲ್ಲೇ ಗೊತ್ತಾಗುತ್ತಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ವಿಷ್ಣು ತಾತ, ಬ್ರಹ್ಮದೇವರು ಮಗ, ರುದ್ರದೇವರು ಮೊಮ್ಮಗ. ತ್ರಿಮೂರ್ತಿಗಳಲ್ಲಿ ತಾರತಮ್ಯ ಬಹಳ ಸ್ಪಷ್ಟವಾದದ್ದಾದ್ರಿಂದ ಯೋಚನೆ ಇಲ್ಲೇ ಇಲ್ಲ. ಇವತ್ತಿನ ಮಕ್ಕಳು ಅಂದರೆ ಹಾಗೆ ಎಷ್ಟಾಗೋ ಚಾನ್ಸ್ ಇರ್ತದೆ. ಇವತ್ತು ವಿರುದ್ಧ ಯುವತಿ ಆಪೋಸಿಟ್ ಸ್ವಾರ ಅಂತ ಕೊಟ್ಟರೆ ತಂದೆ ಮಗ ಗಂಡ ಹೆಂಡತಿ ಈ ರೀತಿ ಕೊಡಬೇಕಾಗಿತ್ತು. ಇದು ಭೀಮಾ ದುರ್ಯೋಧನ ಕೊಡೋ ಕಾಲ ಅಲ್ಲ, ಇದು ಅವರವರಲ್ಲೇ ಗಲಾಟೆ ಇರೋ ಕಾಲ ಇದು. ಆದರೆ ಆಗಿನ ಕಾಲದಲ್ಲಿ ತಂದೆ ಅಂದರೆ ತಂದೆ, ಪಿತೃದೇವ ಹೋವ, ತಂದೆಯನ್ನು ಹೇಗೆ ನೋಡಬೇಕು, ತಂದೆ ದೇವರಂತೆ ನೋಡಬೇಕು ಅಂದಮೇಲೆ ಬ್ರಹ್ಮದೇವರಿಗೆ ತಂದೆ ನಾರಾಯಣ ಸರ್ವೋತ್ತಮ, ರುದ್ರದೇವರಿಗೆ ತಂದೆ ಬ್ರಹ್ಮದೇವರು. ಅವರು ದೇವರಂತೆ ನೋಡ್ತಾರೆ ಹೊರತು ಸಮಾನಸ್ಕಂದರಂತೆ ನೋಡೋದಿಲ್ಲ. ಕೆಲವರು ಬುದ್ಧಿವಂತಿಕೆಯಿಂದ ಪ್ರಶ್ನೆ ಮಾಡಬಹುದು, ಹೊಸದೇವರ ಮಗ ಕೃಷ್ಣ, ಸೊ ಕೃಷ್ಣ ದೊಡ್ಡವರು ಹೊಸದೇವರು ದೊಡ್ಡವರು ಅಂತ ಕೇಳಿಬಿಟ್ರೆ ಅದು ಪುತ್ರ. ಕೃಷ್ಣ ಅವತಾರ ಮಾಡಿದ್ರೆ ತಾನೇ ಪ್ರಶ್ನೆ ಬರೋದು, ಅಭಿವ್ಯಕ್ತಿ ಮಾಡಿದ್ರೆ ಹೊರತು ಅವತಾರ ಅಲ್ಲ. ಆದ್ದರಿಂದ ತಂದೆ ಆಗಿ ಬರಲಿಲ್ಲ. ಮತ್ತೆ ಇದು ಅನಂತರದ ಸ್ಟೇಜ್ನಲ್ಲಿ ಯಾರ್ಯಾರ ತಂದೆ ಮಕ್ಕಳು ದೊಡ್ಡದಲ್ಲ, ಆ ಸ್ಟೇಜ್ ಭಾರಿ ಇಂಪಾರ್ಟೆಂಟ್. ಒರಿಜಿನಲ್ ಕ್ರಿಯೇಷನ್ ಅದು. ಅಲ್ಲಿ ಆಗಬೇಕಾದ್ರೆ ಆಫೀಸಿಗೆ ಮೊದಲು ಯಾರು ಬರ್ತಾರೆ ಮೊದಲು ಪ್ರಮೋಷನ್ ಕೊಡೋದಿಲ್ಲ, ಅಪಾಯಿಂಟ್ಮೆಂಟ್ ಯಾರ್ದಾಗಿತ್ತು ಕೊಡ್ತಾರೆ ಫಸ್ಟು. ಇವತ್ತು ಫಸ್ಟ್ ಹತ್ತುವರೆ ಬಂದ ಅಂತ ಅಪಾಯಿಂಟ್ಮೆಂಟ್ ಅವನಿಗೆ ಪ್ರಮೋಷನ್ ಕೊಡೋದಿಲ್ಲ. ಯಾವ ಜಾಯಿನಿಂಗ್ ರಿಪೋರ್ಟ್ ನೋಡ್ತಾರೆ, ಅಪಾಯಿಂಟ್ಮೆಂಟ್ ಆರ್ಡರ್ ನೋಡ್ತಾರೆ, ಅದರಿಂದ ಕೊಡ್ತಾರೆ ಹೊರತು ಬೇರೆ. ಹಿಂದಕ್ಕೆ ಹೋಗ್ಬೇಕು ನಾವೀಗ. ಅವತಾರ ಕ್ರಮದಲ್ಲಿ ಚಿಂತನೆ ಮಾಡಿದಾಗ ಸ್ಪಷ್ಟವಾಗಿ ಸರ್ವೋತ್ತಮತ್ವ ಮೊದಲಾದ ತಾರತಮ್ಯಗಳು ತಿಳಿಯುತ್ತೆ. ಮುಂದೆ ಆ ಹಂತದಲ್ಲಿ ಸೃಷ್ಟಿ ಮುಂದುವರಿಸ್ತಾ ಮುಂದುವರಿಸ್ತಾ ಅನಿರುದ್ಧ ರೂಪಕ್ಕೆ ಬರ್ತಾರೆ. ವಾಸುದೇವ ರೂಪ ಅಂತ ಸಂಕಟ ರೂಪ, ಅನಿರುದ್ಧ ರೂಪದಿಂದಾಗಿ ಪರಮಾತ್ಮ ಶಾಂತಿ ದೇವಿಯಲ್ಲಿ ಮೊದಲು ಹೇಳಿದಂತೆ ಬ್ರಹ್ಮಾದಿ ಎಲ್ಲ ಜೀವರಗಳ ದೇಹ, ಸ್ವರೂಪ ದೇಹ ಲಿಂಗ ದೇಹ ಇತ್ತಲ್ಲ, ಆ ದೇಹವನ್ನು ಇಟ್ಕೋತಾರೆ. ಅಲ್ಲಿಂದ ಚಕ್ರೇತ ದೇಹ ಸಹಿತಾನ್ ಕ್ರಮಶಃ ಅವರಿಗೆಲ್ಲ ದೇಹ ಕೊಡ್ತಾರೆ. ಅನಿರುದ್ಧ ದೇಹ ಬಂತು, ಸೃಷ್ಟಿ ಮುಂದುವರಿತಾ ಇತ್ತು. ಆಗ ಪರಮಾತ್ಮ ಒಂದು ಹೊಸ ಅತಿ ವಿಚಿತ್ರವಾದ ಒಂದು ಪ್ರಸಂಗ ನಡೆಯಿತು. ಮಹಾಲಕ್ಷ್ಮಿ ದೇವಿ ಮೂರು ರೂಪ ಅವರಿಗೆ, ಶ್ರೀ ಭೂ ದುರ್ಗಾ ಅಂತ ಮೂರು ರೂಪಗಳು, ಶ್ರೀರೂಪ ಭೂರೂಪ ದುರ್ಗಾರೂಪ. ವಾಸುದೇವ ರೂಪದ ಪರಮಾತ್ಮ ಏನು ಮಾಡಿದನಂತೆ, ಆ ಮೂರು ರೂಪದಲ್ಲಿ ತನಗೆ ತಾನೇ ಮಗನಾಗಿ ಹುಟ್ಟಿದನು. ವಾಸುದೇವ ಶ್ರೀ ಅಲ್ಲೊಬ್ಬ ಮಗ, ವಾಸುದೇವ ಮತ್ತು ಭೂ ಅಲ್ಲೊಬ್ಬ ಮಗ, ವಾಸುದೇವ ದುರ್ಗ ಅಲ್ಲೊಬ್ಬ ಮಗ, ಮೂರು ತಾನೇನೆ. ವಾಸುದೇವ ರೂಪದಿಂದ ಶ್ರೀರೂಪದಲ್ಲಿ ಅವತಾರ ಮಾಡಿದನಲ್ಲ, ಅದಕ್ಕೆ ವಿಷ್ಣು ಅಂತ ಹೆಸರು, ವಿಷ್ಣು ರೂಪ ಹೆಸರು. ಅದೇ ರೀತಿಯಲ್ಲಿ ಭೂರೂಪದಲ್ಲಿ ಅವತಾರ ಮಾಡಿದನಲ್ಲ, ಅದಕ್ಕೆ ಬ್ರಹ್ಮ ಅಂತ ಹೆಸರು. ದುರ್ಗಾರೂಪದಲ್ಲಿ ಅವತಾರ ಮಾಡಿದರಲ್ಲ, ಶಿವ ಅಂತ ಹೆಸರು. ಮೂರು ತಾನೇ, ಈ ಬ್ರಹ್ಮ ಈ ಶಿವ ಈ ವಿಷ್ಣು ಯಾರು ಅಂತ ಕೇಳಿ ಸಾಕ್ಷಾತ್ ವಿಷ್ಣು ರೂಪಗಳಿವೆ. ಈ ಮಾತು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಎಲ್ಲಾದರೂ ಪುರಾಣಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಅಂತ ಹೇಳಿದರೆ ಈ ಮೂರು ರೂಪ ಒಂದೇ ಅಂತ ಅರ್ಥ. ಹುಡುಗರು ಏನು ಮಾಡ್ಕೊಂಡ್ಬಿಟ್ರು ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತಿಳ್ಕೊಂಡ್ಬಿಟ್ರು. ಅದಲ್ಲ, ಇವು ಬ್ರಹ್ಮ ಅಂದರೆ ಆ ಬ್ರಹ್ಮ, ಶಿವ ಅಂದರೆ ಆ ಶಿವ, ಆ ಶಿವ ಸಾಕ್ಷಾತ್ ವಿಷ್ಣು. ಅದೇ ಸರ್ವಶರ್ವ ಶಿವಸ್ಥಾಣು ವಿಷ್ಣು ಸಹಸ್ರ ಸರ್ವ ಶರ್ವ, ಆ ಶಿವ ಇವರು ಮತ್ತು ಆ ಶರ್ವ ಸಾಕ್ಷಾತ್ ರುದ್ರದೇವರು, ಆ ಶಿವ ರುದ್ರದೇವರು, ಆ ಒಳಗಿರ್ತಕ್ಕಂಥ ರೂಪನೇ ಈ ನಿಜವಾದ ವಿಷ್ಣು ಅಂದರೆ ಈಗ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ. ಈ ಬ್ರಹ್ಮರೂಪವನ್ನು ಪರಮಾತ್ಮ ಬ್ರಹ್ಮದೇವರೊಳಗಿಟ್ಟ, ಅದಕ್ಕೆ ಬ್ರಹ್ಮದೇವರು ಹೆಸರು ಬಂತವೆ. ಈ ಶಿವರೂಪ ರುದ್ರದೇವರೊಳಗಿಟ್ಟ, ಅದಕ್ಕೆ ಶಿವ ಅಂತ ಹೆಸರು ಬಂತು. ಮುಂದೆ ಶಿವನಾಗಿ ಲಯ ಮಾಡ್ತಾನೆ ಅಂದರೆ ವಿಷ್ಣುವೇ ಲಯ ಮಾಡ್ತಿರೋದು, ಬ್ರಹ್ಮನಾಗಿ ಸೃಷ್ಟಿ ಮಾಡ್ತಾನೆ ಅಂದರೆ ಒಳಗಿರೋ ಬ್ರಹ್ಮರೂಪದ ಸೃಷ್ಟಿ ಮಾಡ್ತಿದ್ದಾನೆ. ಈ ಮೂರು ರೂಪಗಳು ವಿಶೇಷ ಅಂದರೆ ಆ ಊಮ ಓಂ ಅಂತಾಯಿತು. ಮೂರು ರೂಪಗಳೇ ಓಂ ಅಂತ ಹೆಸರು. ಆ ಊಮ, ಆ ಅಂದರೆ ಸೃಷ್ಟಿ, ಆ ಅಂದರೆ ಸೃಷ್ಟಿ, ಹೂ ಅಂದರೆ ಸ್ಥಿತಿ, ಮಾ ಅಂದರೆ ಲಯ. ಇದು ಹೇಗೆ ಗೊತ್ತಾ? ಆ ಅಂತ ನೀ ಬಾಯಿ ಮುಚ್ಕೊಂಡು ಆಗ್ಲಕ್ಕೆ ಬರೋದಿಲ್ಲ, ಬಾಯಿ ತೆಗೆದೇ ಆ ಅನ್ನೋದು. ಬಾಯಿ ತೆಗೆದ ಆ ಅಂದರೆ ಇರ್ತಾನೆ ಸೃಷ್ಟಿ ಹೊರಗೆ ಬಂದಾಗ. ಹೂ ಅಂದರೆ ಬಾಯಿ ಮುಚ್ಚಬೇಕಾಗಿಲ್ಲ, ಹಾಗೆ ಇರುತ್ತೆ ಸ್ಥಿತಿ. ತೆಗೆದು ಬಾಯಿ ಹಾಗೆ ಇದ್ಬಿಟ್ರೆ ಹೂ ಸ್ಥಿತಿ. ಮಾ ಮತ್ತು ಬಾಯಿ ಮುಚ್ಚಲೇಬೇಕು, ಮಾ ಅನ್ಬೇಕಾದ್ರೆ ಬಾಯಿ ಮುಚ್ಚಬೇಕು, ಅಲ್ಲಿಗೆ ಲಯ. ಆ ಊ ಮಾ ಅಂದರು ಒಂದೇ, ಆ ಊ ಮಾ ಅಂದರು ಒಂದೇ, ಸೃಷ್ಟಿ ಸ್ಥಿತಿ ಲಯ ಅಂದರು ಒಂದೇ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ರೂಪಗಳಿಂದ ಪರಮಾತ್ಮ ತಾನೇ ಮೂರು ಕಾರ್ಯಗಳನ್ನು ಮಾಡ್ತಾನೆ. ಇದು ಯಾವಾಗ ಓಂಕಾರಕ್ಕೆ ಮೂರು ಅಕ್ಷರ ಅಂತ ಇಟ್ಕೊಂಡಾಗ, ಓಂಕಾರಕ್ಕೆ ಎಂಟು ಅಕ್ಷರ, ಓಂಕಾರಕ್ಕೆ ಅನಂತ ಅಕ್ಷರ, ಅದರಲ್ಲೆಲ್ಲ ಬೇರೆ ಬೇರೆ ಅರ್ಥವನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಓಂ ಅಂತ ಹೇಳಿದ ಜನ ಏನು ಮಾಡ್ತಾರೋ ಗೊತ್ತೇನು? ಬ್ರಹ್ಮ ವಿಷ್ಣು ಶಿವ ಓಂ, ಅದಕ್ಕೆ ಮೂರು ಸೇರಿ ಓಂ ಆಯ್ತಲ್ಲ, ಮೂರು ಸೇರಿ ಒಂದೇ, ಮೂರು ಸೇರಿ ತ್ರಿಮೂರ್ತಿ ಐಕ್ಯ ಅಂತ ಹೇಳ್ಬಿಡ್ತಾರೆ. ಈ ಯುಕ್ತಿ ಕರೆಕ್ಟು, ಆದರೆ ಯಾವ ಬ್ರಹ್ಮ ಯಾವ ವಿಷ್ಣು ಅಂಬೋದು ಅಪ್ಲಿಕೇಶನ್ ಇದೆ, ಅದು ತಪ್ಪು. ವಿಷ್ಣು ಮಾತ್ರ ಸೇಮ್, ಆ ವಿಷ್ಣು ವಿಷ್ಣು ಒಂದೇನೆ, ಆದರೆ ಬ್ರಹ್ಮ ಮಾತ್ರ ಬೇರೆ, ಶಿವ ಮಾತ್ರ ಬೇರೆ. ಬ್ರಹ್ಮ 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 ವಿವರ್ಧನ, ವಿಷ್ಣು ಸಹಸ್ರನಾಮದಲ್ಲಿ ಬ್ರಹ್ಮನೂ ಬಂದಿದೆ, ಸರ್ವಶರ್ವ ಶಿವಸ್ಥಾಣುವನು ಬಂದಿದೆ. ಆ ಮೂಲತಃ ಶಿವ ಅಂದರೆ ಆ ಶಿವ, ಆತ ವಿಷ್ಣುವೇ. ಇದೆಲ್ಲ ಈ ಸೂಕ್ಷ್ಮವನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಈ ಭಾಗ ಓದ್ದೇ ಇದ್ದವರಿಗೆ ಏನು ಮಾಡಿದ್ರೂ ಅರ್ಥ ಆಗುತ್ತೆ. ಉಳಿದ ವಿಷಯ ವಿಷ್ಣು ಪುರಾಣದ ಮಾತನಾಡಿ, ಇವೆಲ್ಲ ಕೂಡ ವಿಷ್ಣು ಪುರಾಣದಲ್ಲಿ ಬರೋ ವಿಚಾರಗಳು. ಆಚಾರ್ಯ ಇಲ್ಲಿ ಆ ವಿಷಯವನ್ನು ತಿಳಿಸಿ, ಈ ಸೃಷ್ಟಿಕ್ರಮ ಅನಂತರದವರು ಯಾರೂ ಹೇಳಿಲ್ಲ, ಹೆಚ್ಚಿನ ಸಂಪ್ರದಾಯದಲ್ಲಿ ಹೆಚ್ಚಿನ ತಿಳ್ಕೊಂಡಿಲ್ಲ, ಅದನ್ನು ಇಲ್ಲಿ ಮಾತ್ರ ಹೇಳಿತ್ತು. ಇಲ್ಲಿ ನಮಗೆ ಮಹಾರಾಷ್ಟ್ರೀಯ ರೂಪ ತನಗೆ ತಾನು ಮಗನಾಗಿ ಹುಡ್ತಾನೆ ದಾಸರ ಒಂದು ಮುಂಡಿಗೆಯಲ್ಲಿ, ತನಗೆ ತಾನು ಮಗನಾದ ಅಂತ ಹೇಳಿಬಿಟ್ಟ. ತನಗೆ ತಾನು ಮಗನಾದ ಅಂದರೆ ಈ ತಾನು ಮಗನಾಗಿ, ತನ್ನ ಹೆಂಡತಿಯಲ್ಲಿ ತಾನೇ ಅವತಾರ ಮಾಡಿದ ರೂಪ. ಇದರಿಂದ ದೋಷ ಏನಾದರೂ ಬಂತು ಅಂದರೆ, ಹುಟ್ಟು ಹೀಗಿಲ್ಲೂ ಇಲ್ಲ, ಪರಮಾತ್ಮ ಮಹಾಲಕ್ಷ್ಮಿಯಲ್ಲಿ ತನ್ನ ರೂಪನೇ ಇಟ್ಟಿದ್ದಾನೆ. ಈ ಮಧ್ಯೆ ಪರಮಾತ್ಮ ಸ್ತ್ರೀರೂಪದಲ್ಲಿ ತನ್ನೇ ಸ್ತ್ರೀರೂಪ ಇದೆ ಪರಮಾತ್ಮನ, ಭೂರೂಪದಲ್ಲಿ ತನ್ನ ಭೂರೂಪ ಇದೆ, ದುರ್ಗಾ ತನ್ನ ದುರ್ಗಾರೂಪ ಇದೆ ಪರಮಾತ್ಮನಿಗೆ. ದುರ್ಗವು ದುರಾವಾಸ ದುರಾರಿಹ ಅಂತಿದೆ, ಆ ದುರ್ಗಾರೂಪ ಪರಮಾತ್ಮ ಇಟ್ಟಿರೋದ್ರಿಂದ ತನಗೆ ತಾನು ಮಗನಾದನೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಇದು ಸೃಷ್ಟಿಯ ವಿಕಾಸದ ಕ್ರಮ. ಇದು ಆಧುನಿಕರ ಸೃಷ್ಟಿ ಬಗ್ಗೆ ತುಂಬ ಮಾತಾಡ್ತಾರೆ, ಆ ಥಿಯರಿ ಬಿಗ್ ಬ್ಯಾಂಗ್ ಥಿಯರಿ ಆ ಬ್ಯಾಂಗ್ ಏನೋ ಹೇಳ್ತಾ ಇರ್ತಾರೆ. ಎಲ್ಲ ಥಿಯರಿಗಳು ಯಾರು ಪಾರ್ಶಿಯಲಿ ಕರೆಕ್ಟ್ ಅಲ್ಲ ಅಂತೇನಲ್ಲ, ಪಾರ್ಶಿಯಲಿ ಕರೆಕ್ಟ್. ಅವರು ಜಡವನ್ನು ಚೇತನ ಒಪ್ಪದೇ ಮಾತಾಡ್ತಾರೆ, ಅದು ತಪ್ಪು. ಚೇತನ ಒಪ್ಪಿ ಮಾತಾಡಬೇಕು. ಆ ಚೇತನ ಅತ್ಯಂತ ಚೇತನ ಅಲ್ಲ, ಸರ್ವೋತ್ತಮ ಚೇತನ. ಅದಕ್ಕೆ ಎಂಡ್ ಮಾಡಿದರೆ ಉಳಿದ ಸೃಷ್ಟಿಗಳೆಲ್ಲ ಕರೆಕ್ಟೇ, ಅದನ್ನು ಬಿಡ್ಲಿಕ್ಕೆ ಹೋಗಬಾರ್ದು. ಉಳಿಸಿ ಒಂದೊಂದು ಸ್ಟೇಜಲ್ಲಿ ಆಗಿತ್ತೆ ಅವೆಲ್ಲ ಕೂಡ, ಎಲ್ಲ ಒಂದೇ ಸ್ಟೇಜಲ್ಲಿ ನಡೆದ ಸೃಷ್ಟಿ ಎಷ್ಟೋ ಗ್ಯಾಪ್ ಇದೆ ಅದಕ್ಕೆಲ್ಲ. ಒಂದೊಂದು ಸೃಷ್ಟಿಗೂ ಮುಂದೆ ಓವರ್ ನೈಟ್ ನಡೆದ ಸೃಷ್ಟಿಗಳಲ್ಲ, ಎಷ್ಟು ಒಂದೊಂದು ಸಾವಿರ ಸಾವಿರ ವರ್ಷ ಗ್ಯಾಪ್ ಇದೆ ಅಲ್ಲಿಂದ ನಡೀತು. ಇಷ್ಟಾದ ಮೇಲೆ ಎಲ್ಲ ದೇವತೆಗಳನ್ನು ಕೂಡ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಮಾಡ್ತಾ ಒಂದು ಮಹತ್ತತ್ವ ಸೃಷ್ಟಿಯಾಯಿತು. ಇದು ತತ್ವ ಸೃಷ್ಟಿ ಅಂತ ಹೇಳಿದ್ರೆ ಅವ್ಯಕ್ತ ತತ್ವ ಮಹಾಲಕ್ಷ್ಮಿ, ಆಮೇಲೆ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ಸು, ಆಮೇಲೆ ಪಂಚ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಆಮೇಲೆ ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಇದೆಲ್ಲ ಸೃಷ್ಟಿ ಶುರುವಾಯ್ತವೆ. ಈ ತತ್ವ ಸೃಷ್ಟಿಯೆಲ್ಲ ಆಯ್ತಲ್ಲ, ಆ ಸೃಷ್ಟಿ ಆಗೋ ಹೊತ್ತಿಗೆ ಇನ್ನೂ ಕೂಡ ದೇವತೆಗಳಿಗೆ ಸೃಷ್ಟಿ ಮುಂದುವರಿಸಿ ಅಂತ ಪರಮಾತ್ಮ ಹೇಳಿದನಂತೆ, ಮುಂದುವರಿಸೋಕೆ ಆಗ್ತಾ ಇಲ್ಲ ಅವರಿಗೆ. ಇಲ್ಲಿ ಬ್ರಹ್ಮದೇವ ಇನ್ನೊಂದು ವಿಷಯ ತಿಳ್ಕೋಬೇಕು, ಬ್ರಹ್ಮರೂಪ ಅಲ್ಲಿ ಮೊದಲು ಬಂತಲ್ಲ, ಸಾಕ್ಷಾತ್ ಬ್ರಹ್ಮದೇವ ವಿರಿಂಚಿ ಪುರುಷ ಅಂತ ಹೆಸರು, ಅವರು ಪ್ರಧಾನ. ಅಲ್ಲಿ ಗರುಡಸೇವ ರುದ್ರದೇವರು ಹುಟ್ಟಿದರು, ಮತ್ತೆ ಇನ್ನೊಂದು ರೂಪ ಮತ್ತೆ ಹುಟ್ಟಿದರು, ಮತ್ತೆ ಇನ್ನೊಂದು ರೂಪ ಮತ್ತೆ ಹುಟ್ಟಿದರು. ಒಂದು ಸರ್ತಿ ಮಕ್ಕಳಾಗಿದ್ದಲ್ಲ, ಮೂರು ಸರ್ತಿ ಮಕ್ಕಳಾಗ್ತಾರೆ. ಗರುಡಶೇಷ ರುದ್ರದೇವರು ಬ್ರಹ್ಮವಾಯುಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಅಲ್ಲಿ ಮೂರು ಸರ್ತಿ ಇಲ್ಲಿ ಮೂರು ಸರ್ತಿ ಹುಟ್ಟುತ್ತಾರೆ. ಅಂದರೆ ಬರೀ ಒಂದು ಸರ್ತಿ ಮಕ್ಕಳಲ್ಲ ಅವರು, ಪ್ರತಿ ಸರ್ತಿಯೂ ಅವರಿಂದಲೇ ಹುಟ್ಟಿ ಬರಬೇಕು, ಬೇರೆ ದಾರಿನೇ ಇಲ್ಲ. ಇದು ಅಲ್ಲಿ ಒಂದು ಹಂತ. ಮುಂದೆ ಸೃಷ್ಟಿ ಮುಂದುವರಿಯೋದಿಲ್ಲ. ಇತಿ ಹಿ ದೇವಾಃ ಪುನರಂಡ ಸೃಷ್ಟೌ ಅಶಕ್ನುವಂತಃ ಹರಿಮೇತ್ಯ ತುಷ್ಟು. ಪರಮಾತ್ಮ ಸೃಷ್ಟಿ ಮಾಡೋದು ನಮಗಾಗೋದಿಲ್ಲ. ತನ್ನೋ ಸರ್ಗ ವಿಚಿತ್ರ ಸರ್ಗ ನಿಸೀಮ ಶಕ್ತಿ ಕುರು ಸನ್ನಿಕೇತ. ನೀನೇ ಸೃಷ್ಟಿ ಮಾಡಬೇಕು ಅಂತ ಹೇಳಿದಾಗ ಪರಮಾತ್ಮ ಏನು ಮಾಡಿದರಂತೆ, ತನ್ನ ನಾರಾಯಣ ರೂಪದಿಂದ ಮಹಾಲಕ್ಷ್ಮಿಯಲ್ಲಿ ತಾನು ಸೃಷ್ಟಿಯನ್ನು ಪ್ರಾರಂಭ ಮಾಡೋಕ್ಕೋಸ್ಕರವಾಗಿ ವೀರ್ಯಂ ಅಧತ್ತ ಅಂತ ಹೇಳಿದ. ಆ ಸಮಯಕ್ಕೆ ಮಹಾಲಕ್ಷ್ಮೀ ದೇವಿಯಿಂದ ಅಂಡ ಸೃಷ್ಟಿಯಾಗಿದೆ. ಅದೇ ಅಂಡದಲ್ಲಿ ಬ್ರಹ್ಮಾಂಡ ಅಂದ್ರೆ ಅದೇ ಬ್ರಹ್ಮಾಂಡ ಸೃಷ್ಟಿ ಮಾಡಿತ್ತು ಪರಮಾತ್ಮನ ನಾಭಿ ಕಮಲದಿಂದ. ಆ ಬ್ರಹ್ಮಾಂಡ ಹೊರಗೆ ಬರುತ್ತೆ. ಹದಿನಾಲ್ಕು ದಳದ ಕಮಲ, ಹದಿನಾಲ್ಕು ದಳದ ಕಮಲ, ಹದಿನಾಲ್ಕು ದಳಗಳು ಅಂದರೆ ಹದಿನಾಲ್ಕು ಲೋಕಗಳು ಅಂತ ಹೆಸರು. ಹದಿನಾಲ್ಕು ಲೋಕಗಳು, ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮ ವಂದಿಸುವೆ ಅಂತ ಹೇಳ್ತಾರಲ್ಲ, ಅದೇ ಭೂ ಭುವಃ ಸ್ವಃ ಮಹಃ ಜನಃ ತಪಃ ಅತಲ ವಿತಲ ಸುತಳ ತಳಾತಳ, ರಸಾತಳ, ಮಹಾತಳ, ಪಾತಾಳ, ಅಷ್ಟು ತಳಗಳು ಮಧ್ಯ ಬ್ರಹ್ಮದೇವರು ಕೂತಿದ್ದಾರೆ. ಆಗಲೇ ಭಾಗವತಲ್ಲಿ ಹೇಳಿ ಏನು ಮಾಡಬೇಕು ಅಂತ ಬ್ರಹ್ಮದೇವರು ದೇವರನ್ನು ಧ್ಯಾನ ಮಾಡ್ತಾರೆ. ಆಗ ಎರಡು ಶಬ್ದ ಕಿವಿಗೆ ಬಿತ್ತು, ತಪ ತಪ ಅಂತ ಕಿವಿಗೆ ಬಿತ್ತು. 10,000 ವರ್ಷ ತಪಸ್ಸು ಮಾಡ್ತಾರೆ. ಆಗ ಪರಮಾತ್ಮ ಅವರಿಗೆ ದರ್ಶನ ಕೊಟ್ಟು ಚತುಶ್ಲೋಕಿ ಭಾಗವತನ ಉಪದೇಶವನ್ನು ಮಾಡ್ತಾನೆ. ಸೃಷ್ಟಿ ಮುಂದುವರಿ, ಇವೆಲ್ಲ ಡಿಫರೆಂಟ್ ಸ್ಟೇಜಸ್. ಇವು ಎಲ್ಲ ಪುರಾಣದ ಒಟ್ಟಿಗೆ ಒಂದು ಕಡೆ ಹೇಳೋದಿಲ್ಲ, ಅದೇ ಎಲ್ಲ ಪುರಾಣದ ಸಹ ಆಚಾರ ಹೇಳ್ತಾರೆ. ಸರ್ವಸ್ಥ ಶಾಸ್ತ್ರಾರ್ಥ ವಿನಿರ್ಣಯ ಆದ್ದರಿಂದ ಎಲ್ಲ ಕೂಡಿಸಿ ಹೇಳ್ತಾರೆ. ಒಂದೊಂದು ಭಾಗವತದಲ್ಲೇ ಒಂದೊಂದು ಕಡೆ ಸೃಷ್ಟಿ ಬರುತ್ತೆ. ಒಂದೇ ಕಡೆ ಸೇರಿಸ್ಕೊಳ್ಳೋದು ತುಂಬ ಜನ ಸಾಧ್ಯವಾಗೋದಿಲ್ಲ. ಆಚಾರ ಎಲ್ಲ ತೋರಿಸ್ಕೊಡ್ತಾರೆ ಯಾವ್ಯಾವ ಸ್ಥಿತಿಯಲ್ಲಿ ಯಾವ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಗರುಡ ಕಾಲ ನಿಯಾಮಕ ಅಂತ ಹೇಳಲಿಲ್ಲ, ಗರುಡ ಕಾಲ ನಿಯಾಮಕ. ಅದಕ್ಕೆ ಕಾಲ ಹೇಗಿದೆ ಗೊತ್ತೇನು, ಹಗಲು ರಾತ್ರಿ ರೆಕ್ಕೆಗಳಿದೆ, ಹಗಲು ರಾತ್ರಿ ಮುಂದಕ್ಕೆ ಮೂವಾಗುತ್ತೆ. ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಮತ್ತೆ ಮೂವಾಗುತ್ತೆ. ಎರಡು ವಾರ ಒಂದು ಪಕ್ಷ ಮತ್ತೆ ಎರಡು ಬಂತು. ಎರಡು ಪಕ್ಷ ಒಂದು ತಿಂಗಳು ಮತ್ತೆ ಎರಡಾಯಿತು. ಎರಡು ತಿಂಗಳು ಒಂದು ಋತು ಮತ್ತೆ ಎರಡಾಯಿತು. ಎರಡಾಯಿನ ಒಂದು ವರ್ಷ ಮತ್ತೆ ಎರಡಾಯಿತು. ಎರಡೆರಡು ಯಾತಕರ ಕಾಲ ಪಕ್ಷಿ ಹರಿದಂತೆ ಹರಡ್ತಂತೆ. ಗರುಡದೇವರ ಅಭಿಮಾನಿ ದೇವತೆಗಳಾದ್ದರಿಂದ ಕಾಲವನ್ನು ಹಾಗೆ ನೋಡ್ಕೊಂಡು ಹೋಗ್ತಾರೆ. ಪ್ರತಿನಿತ್ಯ ಗರುಡದೇವರ ಪೂಜೆ ಮಾಡ್ತೇವೆ ನಾವು, ಶೇಷದೇವರು ಪೂಜೆ ಮಾಡ್ತೇವೆ. ಯಾಕೆ ನಮ್ಮ ಕಾಲ ಸಾರ್ಥಕ ಕಳೀಬೇಕು ಅಂತ. ಶೇಷಾಮೋದು ಮೃತ್ಯು, ಜೀವ ನಿಯಾಮಕ ಜೀವನಿಗೆ ಅದು ಅಭಿಮಾನಿ ಆಗಿರತಕ್ಕಂಥ ರೂಪ ಶೇಷದೇವರು. ಗರುಡದೇವರ ಕಾಲಾಭಿಮಾನಿ ಆದ್ದರಿಂದ ಪ್ರತಿನಿತ್ಯದಲ್ಲೂ ಕೂಡ ಅವರಿಬ್ಬರ ಆರಾಧನೆ ಮಾಡಬೇಕಾದರೆ ಆಚಾರ್ಯರ ಶ್ಲೋಕರು ಚಿಂತನೆ ಮಾಡಬೇಕು. ತತ್ಪಾದ ಪಂಕಜ ಮಹಾಸನತಾ ಮಮಾಪ ಸರ್ವಾದಿ ವಂದ್ಯ ಚರಣ ಯದಪಾಂಗಲೇಶ ಆಶ್ರಿತ್ಯ ಸರ್ವಮುಖ ವಂದನೆ ಮಾಡ್ತಾ ಆಚಾರ್ಯ ಹೇಳ್ತಾರೆ. ಶ್ರೀಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅದೇ ರೀತಿ ನಾಗಾರಿ ರುದ್ರ ಬಲಪೌರುಷ ಆಪ ವಿಷ್ಣೋಹೋ ವಾಹತ್ವ ಉತ್ತಮಜವೋ ಯದಪಾಂಗಲೇಶ ಆಶ್ರಿತ್ಯ ಶಕ್ರಮುಖ ದೇವಗಣೈರ ಚಿಂತ್ಯಂ ಶ್ರೀಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅದು ಶೇಷ ದೇವರಿಗೆ ಮಂತ್ರ, ಗರುಡದೇವರಿಗೆ ಮಂತ್ರ. ಆ ಮಂತ್ರದಿಂದ ಆರಾಧನೆ ಮಾಡಿದರೆ ಅದಕ್ಕಿಂತ ಮಂತ್ರನೇ ಇಲ್ಲ ನೆನಪಿರಬೇಕು. ಎಷ್ಟೋ ದಿನ ನಾಗಚವತಿ ಹಾಲು ಹಾಕಿದ್ದು ಏನೋ ಮಾಡ್ತಾನೆ ಇರ್ತಾರೆ. ಆಚಾರ್ಯ ಹೇಳಿದ ಶ್ಲೋಕನೇ ಬಿಟ್ಟುಬಿಡ್ತಾರೆ. ಆಚಾರ್ಯ ಹೇಳಿದ ಶ್ಲೋಕ ಅಂದರೆ ಅದಕ್ಕಿಂತ ದೊಡ್ಡ ಶ್ಲೋಕ ಮತ್ತೊಂದಿಲ್ಲ. ಉಪಾಸನೆಗೆ ಅತಿ ಶ್ರೇಷ್ಠವಾದ ಶ್ಲೋಕಗಳು ಅಂದರೆ ಯಾವ ಕಾಲಕ್ಕೂ ಸಿದ್ಧಿ ಕೊಡೋ ಸ್ತೋತ್ರ ಆಗಬೇಕು. ಲೆಟರ್ ಎಲ್ಲರೂ ಬರೀಬಹುದು, ಎಫೆಕ್ಟ್ ಆಗಬೇಕಲ್ಲ. ಅದರಿಂದ ನೀಟಾಗಿ ಪ್ಲೀಸ್ ಅಪಾಯಿಂಟ್ಮೆಂಟ್ ಬರೀತಾರೆ, ನೀಟಾಗಿ ಬರೀತಾರೆ. ನೋಡ್ತಾನೆ ಇವನ್ನ ನಾನು ಹೇಳೋಕ್ಕೆ ಹರಿದಾಗಿ ಬಿಡ್ತಾರೆ. ಆ ಕಡೆ ಇನ್ನೊಬ್ಬರು ಅಪಾಯಿಂಟ್ಮೆಂಟ್ ಸುಮ್ಮನೆ ಹೇಳ್ತಾರೆ, ಆಗಲಿ ಸಾರ್ ಬಂದಿರುತ್ತೆ ಅಂತ ಅಷ್ಟೇ. ಸೇಮ್ ವರ್ಡಿಂಗ್ಸ್ ಯಾರ ಬಾಯಲ್ಲಿ ಬರುತ್ತೆ ಅನ್ನೋದೇ ಕೆಲಸ ಆಗುತ್ತೆ. ಹುಡುದವನು ಹೇಳಿದ್ದ ಕರ್ಕೊಂಡು ಬಂದು ನೆಕ್ಸ್ಟ್ ಟೈಮ್ ನೋಡ್ತೀನಿ ಅವನ್ನ ಅಂತ ಹೇಳ್ತಾನೆ. ನನಗೆ ಅಪಾಯಿಂಟ್ಮೆಂಟ್ ಮಾಡು ಅಂತ ಹೇಳ್ತಾನೆ ಯಾವನು ನಾನು ಹೇಳೋದಕ್ಕೆ ಮಾಡೋದಿಲ್ಲಲ್ಲ, ಅವನ ಮೇಲೆ ಆ್ಯಕ್ಷನ್ ತೊಗೊಳ್ತಾನೆ ಮತ್ತೆ. ಅದು ಸ್ತೋತ್ರಗಳು ಯಾರ ಬಾಯಲ್ಲಿ ಬಂದರೆ ಆ ಸ್ತೋತ್ರಗಳು ಎಫೆಕ್ಟಿವ್ ಆಗುತ್ತೆ ಅಂದರೆ ಆಚಾರ ಬಾಯಲ್ಲಿ ಬರಬೇಕು, ಜೀವೋತ್ತಮರು. ಇನ್ನು ಪುರಾಣ ಶ್ಲೋಕಗಳಿವೆ ಇಲ್ಲ ಅಂತಲ್ಲ, ಸಮಸ್ಯೆ ಏನು ಅಂದರೆ ಶುದ್ಧ ರೂಪದಲ್ಲಿ ಸಿಗೋದು ಭಾರಿ ಕಷ್ಟ ನಮಗೆ. ಹಿಂದೆ ಹೇಳಿದ್ದಾರೆ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪ್ತಂತಿ ಕ್ವಚಿತ್ ಅಂತರಿತಾನಪಿ, ಅದೆಲ್ಲ ಇರೋದರಿಂದ ಆಚಾರ ಬಾಯಲ್ಲಿ ದ್ವಾದಶ ಸ್ತೋತ್ರಾದಿಗಳೆಲ್ಲ ಸಮಸ್ತ ಸಿದ್ಧಿಗೂ ಕೂಡ ಮೂಲಭೂತವಾದಂಥ ಸ್ತೋತ್ರಗಳು, ಅದು ಉಪಯೋಗಿಸ್ಕೊಂಡು ಸೃಷ್ಟಿ ಮುಂದುವರಿತಾ ಇದೆ. ಬ್ರಹ್ಮದೇವರು ಸೃಷ್ಟಿ ಮಾಡಲಿಕ್ಕೆ ಹೊರಟಾಗ ತತ್ವ ಸೃಷ್ಟಿ ಮಾಡಿದರಲ್ಲ, ತತ್ವಾಭಿಮಾನಗಳ ಸೃಷ್ಟಿಯನ್ನು ನಡೀತು. ರುದ್ರದೇವರು ಸೃಷ್ಟಿ ಮಾಡ್ತಾರೆ, ಅದೇ ರೀತಿ ಎಲ್ಲೆಲ್ಲಿಂದ ಸೃಷ್ಟಿ ಮಾಡ್ತಾರೆ ಹೇಳ್ತಾರೆ. ಭೂಮಧ್ಯದಿಂದ ರುದ್ರದೇವರು ಸೃಷ್ಟಿ ಮಾಡ್ತಾರೆ, ಮನಸ್ಸಿನಿಂದ ಸನಕಾದಿಗಳ ಸೃಷ್ಟಿಯನ್ನು ಮಾಡ್ತಾರೆ. ಅದೇ ರೀತಿ ಕಣ್ಣುಗಳಿಂದ ಚಂದ್ರ ಸೂರ್ಯರು ಬರ್ತಾರೆ, ಕಿವಿಯಿಂದ ಚಂದ್ರ ಬರ್ತಾನೆ, ಮತ್ತು ಕೈಗಳಿಂದ ದಕ್ಷ ಪ್ರಜಾಪತಿ ಬರ್ತಾನೆ. ಆ ಯಾವ್ಯಾವ ಅಂಗದಿಂದ ಯಾವ್ಯಾವ ದೇವತೆಗಳು ಬರ್ತಾರಲ್ಲ ಅದೇ ಕ್ರಮದಲ್ಲಿ ಅಭಿಮಾನಿಗಳಾಗ್ತಾ ಹೋಗ್ತಾರೆ. ದೇವರಿಂದನೂ ಬರ್ತಾರೆ, ಪರಮಾತ್ಮನಿಂದ ಬ್ರಹ್ಮದೇವರಿಂದನೂ ಬರ್ತಾರೆ. ಯಾವ ಅಂಗದಿಂದ ಬಂದರೂ, ಕಣ್ಣಿನಿಂದ ಬಂದರೂ ಸೂರ್ಯ ಕಣ್ಣಿಗೆ ಅಭಿಮಾನಿ ದೇವತೆ, ಕಿವಿಯಿಂದ ಬಂದರೆ ಕಿವಿ ಅಭಿಮಾನಿ ದೇವತೆ, ಕೈಯಿಂದ ಬಂದರೆ ಕೈ ಅಭಿಮಾನಿ ದೇವತೆ ಅಂತ ಎಲ್ಲ ಅಭಿಮಾನಿ ದೇವರು ಫಿಕ್ಸ್ ಆಗ್ತಾ ಬರ್ತಾರೆ. ಆ ರೀತಿ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ 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 ಎಲ್ಲ ದೇವತೆಗಳು ಕೂಡ ಒಂದು ಹಂತದಲ್ಲಿ ಜಗಳ ಶುರು ಮಾಡಿದ್ರಂತೆ. ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ ಶುರು ಮಾಡಿದೆ. ಅದಕ್ಕೇನಂತ ಹೇಳ್ತಾರೆ, ಅಹಂ ಶ್ರೇಯೋ ವಿವಾದ ಅಂತ ಕರೀತಾರೆ ಪುರಾಣಗಳಲ್ಲಿ. ಆಚಾರ್ಯ ಐತರೇಯದಲ್ಲೇ ಬರೀತಾರೆ, ಅಹಂ ಶ್ರೇಯೋ ವಿವಾದ, ನಾನು ದೊಡ್ಡವನು ಅನ್ನೋ ಗಲಾಟೆ ಅಂತ ಅರ್ಥ. ಅದಕ್ಕೆ ನಾನು ದೊಡ್ಡವನು ಅನ್ನೋ ಗಲಾಟೆ, ನಮಗೆ ಭಾರಿ ಖುಷಿ, ನಮ್ಮಂತೆ ದೇವತೆಗಳು ಗಲಾಟೆ ಮಾಡ್ತಾರೆ ಬಿಡಿ ಪರವಾಗಿಲ್ಲ ಅಂತ ಹೇಳಿದರೆ, ದೇವತೆಗಳ ಗಲಾಟೆ ನಮ್ಮಂತೆ ಗಲಾಟೆ ಅಲ್ಲ. ತೇಜಾನಮಾನಾಪಿ ನಿರ್ಣಯಾಯ, ಅವರಿಗೆ ಗೊತ್ತು, ಜನಕ್ಕೆಲ್ಲ ತಿಳಿಸ್ಬೇಕು ಅಂತ ಗಲಾಟೆ ಮಾಡಿ. ವಾದ ಕಥಾ ಅಂತಾರಲ್ಲ, ಹಾಗೆ ಗೊತ್ತಿದ್ರು ಕೂಡ ವಾದ ಮಾಡಿ ಜಗತ್ತಿ ತಿಳಿಸೋದು ಹೇಗೋ ಆ ರೀತಿಯಲ್ಲಿ ಅವರಿಗೆ ಗಲಾಟೆ ಶುರು ಮಾಡಿದ್ದಾರೆ. ನಾನು ದೊಡ್ಡವನು, ನಾನು ದೊಡ್ಡವರು. ಆಗ ದೇವರೇನು ಮಾಡಬೇಕಾಗಿತ್ತು, ಅದಕ್ಕೆ ಅದು ವಿರಾಟ್ ದೇಹ ಬ್ರಹ್ಮದೇವರು, ವಿರಾಟ್ ದೇಹ, ಏನು ಹೇಳ್ಬೋದಾಗಿತ್ತು, ಅನೌನ್ಸ್ ಮಾಡಿದ್ರೆ ಮುಗಿದು, ವಾಯುದೇವರು ದೊಡ್ಡವರು ಸುಮ್ಮನೆ ಕೂಡಿದರೆ ಮುಗಿದು ಹೋಗ್ತಿತ್ತು. ಆ ರೀತಿ ಮಾಡಿದರೆ ಜನಗಳಿಗೆ ಅದು ಮಾತು ಅಂತಾಗೋದು, ಅದು ಪ್ರೂಫ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಸ್ಟ್ರೇಟ್ ಮಾಡೋದ್ರೆ ಏನು ಮಾಡಿದರಂತೆ, ಆಯಿತು ಪ್ರಯೋಗ ಮಾಡಬೇಡ ಬನ್ನಿ ಅಂತೇಳಿ ಎಲ್ಲ ದೇವತೆಗಳನ್ನ ಕರೀತಾರೆ. ವಿರಾಟ್ ದೇಹ ಅಂದರೆ ಬ್ರಹ್ಮದೇವರಿದ್ದಾರೆ, ಅದರೊಳಗೆ ವಾಯುದೇವರಿದ್ದಾರೆ, ನಾರಾಯಣ ಇದ್ದಾರೆ, ಎಲ್ಲ ದೇವತೆಗಳು ಇದ್ದಾರೆ. ಈ ಯಾವ ದೇವತೆಗಳಿದ್ದರೆ ಆ ದೇಹ ಬದುಕಿರುತ್ತೋ, ಯಾವ ದೇವತೆಗಳು ಹೊರಗೆ ಹೋದರೆ ದೇಹ ಸಾಯುತ್ತೋ, ಆ ದೇವತೆ ನಿಮ್ಮೆಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳಿ. ಯಾವ ದೇವತೆ ಪ್ರವೇಶ ಮಾಡಿದರೆ ಅದು ಬದುಕಬೇಕು, ಹೊರ ಬಂದರೆ ಸಾಯ್ಬೇಕು, ಅವರು ಶ್ರೇಷ್ಠ ಅಂತ ಹೇಳಿ. ಎಲ್ಲ ದೇವತೆ ಹೊರಗೆ ಹೊರಲಕ್ಷರು ಒಬ್ಬೊಬ್ಬರೇನೆ. ಕಣ್ಣಿನ ದೇವತೆ ಹೊರಗೆ ಹೋದ, ಕಣ್ಣೋಯ್ತು, ಪ್ರಾಣ ಹೋಗಲಿಲ್ಲ. ಕಿವಿ ದೇವತೆ ಹೋದ, ಕಿವಿ ಹೋಯ್ತು, ಪ್ರಾಣ ಹೋಗಲಿಲ್ಲ. ಕಾಲ ದೇವತೆ ಹೋದ, ಕಾಲು ಹೋಯ್ತು, ಪ್ರಾಣ ಹೋಗಲಿಲ್ಲ. ಒಬ್ಬ ಯಾರು ಹೋದರೂ ಕೂಡ ಆಯಾ ಡಿಪಾರ್ಟ್ಮೆಂಟ್, ಒಬ್ಬ ಮಿನಿಸ್ಟರ್ ರಿಸೈನ್ ಮಾಡಿಬಿಟ್ರೆ ಅವನೊಬ್ಬನೇ ಹೋಗ್ತಾನೆ, ಎಲ್ಲರೂ ಹೋಗೋದಿಲ್ಲ. ಅವನೊಬ್ಬನೇ ಹೋಗ್ತಾನೆ ಅಷ್ಟೇ, ಅವ್ನು ದಬ್ಬಬೇಕು, ಅವರು ಸುಮ್ಮನೆ ಹೋಗೋದಿಲ್ಲ, ತಳ್ಳಿದ್ರೆ ಹೋಗ್ತಾನೆ ಒಬ್ಬನು ಪಾಪ. ಆದರೆ ಇಲ್ಲಿ ಮಾತ್ರ ಒಬ್ಬೊಬ್ಬರೇ ಹೋದರೂ ಕುರುಡ ಕಂಡು ಅಷ್ಟೇ ಆಯಿತು. ಕರ್ಣಾಭಿಮಾನಿಸುರರು ದೇಹವನ್ನು ಬಿಡಲು ಕುರುಡ ಕಿವುಡನು ಮೂಕ ನಿಂದೆನಿಸುವ, ಮಧ್ವನಾಭದ ಮಾತು, ಅದಕ್ಕೆ ರೆಫರ್ ಆಗ ಮಾತು. ಹಾಗೆಲ್ಲ ಹೋಗ್ತಾ ಹೋಗ್ತಾ ಕೊನೆಗೆ ರುದ್ರದೇವರು ಹೋಯಿತು. ಆಗೇನಾಯಿತು, ದೇಹ ಸಾಯಲಿಲ್ಲ, ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟವ್ರು, ಕೋಮಾಕ್ಕೆ ಹೋದ್ನೆ ಹೊರತು ಆಗಲೂ ಸಾವು ಬರಲಿಲ್ಲ. ಕೊನೆಗೆ ವಾಯುದೇವರು ಹೊರಡ್ತಾ ಇದ್ದಾರೆ, ಅವ್ರು ಹೊರಟ ಕಾಲು ಗುರುದೇವರೆಲ್ಲ ಶೇಕ್ ಆಗ್ತಿದ್ದಾರೆ ಅಂತ ಕೂತವರು ಕೂಡ, ಅಷ್ಟರ ಮಟ್ಟಿಗೆ ಅವ್ರು ಹೋಗಿ ಅಂತ ರಿಸ್ಕ್ ಇದ್ದಾಗೆ. ತಕ್ಷಣ ವಾಯುದೇವರು ಹೊರಗೋಗ್ತಾರೆ. ಪಪಾತ ವಾಯೋರ್ ಗಮನಾತ್ ಶರೀರಂ, ತಕ್ಷಣ ದೇಹ ಬಿದ್ದು ಹೋಯ್ತು. ತಕ್ಷಣ ದೇಹ ಬಿದ್ದು ಇನ್ನು ಎಂಟರ್ ಆಗಬೇಕು. ಒಬ್ಬೊಬ್ಬರು ಎಂಟರ್, ಯಾರು ಎದ್ರೆ ಒಳಗೆ ಹೋದರೆ ದೇಹ ಏಳುತ್ತೋ ಅಂತ ಶುರು ಮಾಡಿದರು. ಕಣ್ಣಿನ ದೇವತೆ ಹೊರಗೋದ, ಒಳಗೋದ, ತಮಾಷೆ ಏನು ಅಂದರೆ ಕಣ್ಣು ಬರಲಿಲ್ಲ. ಕಣ್ಣಿನ ದೇವತೆ ಹೊರಗೋದ್ರೆ ಕಣ್ಣು ಕೂಡ ಬರಲಿಲ್ಲ. ಮೊದಲು ಕಣ್ಣಾರೆ ಕೆಲಸ ಮಾಡ್ತಿತ್ತು, ಹೊರಗೋದಾಗ ಅದು ಒಂದೇ ಹೋಗಿತ್ತು, ಇದು ಒಂದೇ ಕೂಡ ಬರಲಿಲ್ಲ. ಡೆಡ್ ಬಾಡಿಗೆ ಯಾವ ಇದನ್ನು ಸೇರಿಸಿದ್ರು ಕೂಡ ಏನೂ ಉಪಯೋಗ ಇಲ್ಲ. ಡೆಡ್ ಬಾಡಿ ಡೆಡ್ ಬಾಡಿನೇ, ಕಣ್ಣು ಹೋಯಿತು, ಕಣ್ಣು ಹೋಯಿತು ಅಷ್ಟೇ. ಆದರೆ ಕಣ್ಣೊಂದೇ ಬರೋದಿಲ್ಲ, ನೆನಪಿರಬೇಕು, ಕಣ್ಣೊಂದೇ ಬರೋದಿಲ್ಲ. ಎಲ್ಲದೇ ಎಂಟರ್ ಆದ ಯಥಾ ಪ್ರಕಾರ ಹಾಗೆ ಬಿದ್ದಿದೆ ದೇಹ, ಹೇಳಲೇ ಇಲ್ಲ, ನೋ ರೆಸ್ಪಾನ್ಸ್. ಆಗ ತಶೈವ ಚಾವೇಶಿತ ಉತ್ಥಿತಂ ಪುನಃ, ಸಾಕ್ಷಾತ್ ವಾಯುದೇವರು ಹೊರಗೊಳ್ಳು ತಕ್ಷ ಎದ್ದು ನಿಂತ್ಕೊಂಡ್ಬಿಡ್ತು. ಆ ತಕ್ಷಣ ಅರ್ಥ ಆಯ್ತು ಎಲ್ಲರಿಗೂ, ಅವರೇ ಸದನ್ಯ ದೇವಾಧಿಪತಿ ಸಮಾರುತಃ. ಇಲ್ಲಿ ಒಂದು ಪ್ರಶ್ನೆ ಇದೆ, ನೀವೇನು ಹೇಳಿದರೆ ಮೊದಲು ಹೇಳಬೇಕಾದ್ರೆ ದೇವರಿದ್ದಾನೆ, ಬ್ರಹ್ಮದೇವರಿದ್ದಾರೆ, ವಾಯುದೇವರಿದ್ದಾರೆ, ಉಳುದೇವರಿದ್ದಾರೆ ಅಂತ ಹೇಳಿದ್ದೀರಿ. ಮತ್ತೆ ಅವ್ರಿಗೆ ಬರೀತಾರೆ ಇಲ್ಲ, ಹಾಗಿದ್ದೀರಿ ಈಗ ಅವ್ರಿಗೆ ಬರೀತಾರೆ. ಅವರು ಬ್ರಹ್ಮದೇವರು ದೇಹ ಬಿಟ್ಟರು ಅಂತ ಹೇಳಿಲ್ಲ, ನಾರಾಯಣ ಬಿಟ್ಟರು ಅಂತ ಹೇಳಿಲ್ಲ. ಮತ್ತೇನು ಎಫೆಕ್ಟ್ ಆಯಿತು ಅಂತ ಕೇಳಿದರೆ ತಕ್ಷಣ ಆಚಾರ ಹೇಳ್ತಾರೆ, ಹರೇರ್ವಿರಿಂಚಶ್ಚ ಮಧ್ಯ ಸಂಸ್ಥಿತೇ. ಅವ್ರು ನ್ಯೂಟ್ರಲ್ಲ ಉಳ್ಕೊಂಡ್ಬಿಟ್ರು, ನಾವು ಫಂಕ್ಷನ್ನೇ ಮಾಡೋದಿಲ್ಲ, ಗಲಾಟಿಗೆ ಎಂಟರೇ ಆಗೋದಿಲ್ಲ ನಾವು. ಆದ್ದರಿಂದ ನಾವು ಇರಲಿ ಇಲ್ಲದೆ ಹೋದ್ವಿ, ಕಾಮನ್ ಫ್ಯಾಕ್ಟರ್ ಇದ್ದಾಗ ತೆಗೆದಾಕ್ಬಿಡಿ ಅಂತ ಹೇಳಿ. ಆದ್ದರಿಂದಲೇ ತದನ್ಯ ದೇವಾಧಿಪತಿ ಸಮಾರುತಃ, ಹರಿಯನ್ನು ಬಿಟ್ಟು ಬ್ರಹ್ಮದೇವರನ್ನು ಬಿಟ್ಟ ಮೇಲೆ ವಾಯುದೇವರೇ ಜೀವೋತ್ತಮ. ಬ್ರಹ್ಮದೇವರು ಬಿಡೋ ಕಾರಣ ಇಲ್ಲ, ಇಬ್ಬರು ಸಮ ಆದ್ದರಿಂದ ಸರಿ ಹೋಯ್ತು. ಆದರೆ ವಾಯುದೇವರ ಹತ್ರ ಸರ್ವೋತ್ತಮನೇ, ಇದು ನಿಜವಾದ ಅರ್ಥದಲ್ಲಿ ಆ ಕಾಲದಲ್ಲಿ ಪ್ರಸಂಗ. ಎಂದೋ ನಡೀತು ಯಾಕೆ ಅಂತ ಹೇಳಬೇಡಿ, ನಮಗೆ ದಿವಸ ನಡೀತಕ್ಕಂಥದ್ದು, ಪ್ರತಿನಿತ್ಯ ನಡೆಯೋದು ಹೀಗೆ. ಕಣ್ಣು ಕಳ್ಕೊಂಡು ಟ್ರೈ ಮಾಡಬಾರ್ದು ಯಾರು ಕೂಡ, ಕಣ್ಣು ನೋಡ್ಕೊಂಡ್ಬೇಡ, ಕಿವಿ ಕಳ್ಕೊಂಡ್ಬೇಡ, ಹೋಗಬಾರ್ದು. ಕಣ್ಣು ಮುಚ್ಕೊಂಡ್ರೆ ಸಾಕು ಗೊತ್ತಾಗುತ್ತೆ, ಕಣ್ಣು ಮುಚ್ಕೊಂಡ್ರೆ ನಮಗೆ ಕಾಣದಲ್ಲಿ ಹೊರತು ಪ್ರಾಣ ಹೋಗೋದಿಲ್ಲ. ಕಣ್ಣು ಮುಚ್ಕೊಂಡ್ರೆ ಪ್ರಾಣ ಹೋಗೋದಿಲ್ಲ. ಇವತ್ತು ಕಣ್ಣು ಮುಚ್ಕೊಂಡ್ರೆ ಪ್ರಾಣ ಜಾಸ್ತಿ ಆಗುತ್ತೆ, ಈಗ ಟಿ ವಿ ನೋಡೋ ತಪ್ಪು ಹೋಗುತ್ತಲ್ಲ, ಆಯುರ್ ವೃದ್ಧಿ ಆಗುತ್ತೆ ಅವನಿಪ್ಪ. ಕಣ್ಣು ಪ್ರಾಣ ಹೋಗೋದಿಲ್ಲ, ಪ್ರಾಣ ಶಕ್ತಿನೇ ಜಾಸ್ತಿ ಆಗಿದೆ. ಕಿವಿ ಹೋದರೆ ಆ ಹಾಡು ಕೆಟ್ಟ ಕೆಟ್ಟ ಕೇಳೋ ತಪ್ಪು ಇಡಬತ್ತೆ, ಅವಳ ಆಯುಷ್ಯ ಜಾಸ್ತಿ ಆಗುತ್ತೆ. ಇದು ಆ್ಯಕ್ಚುಲಿ ಲೌಕಿಕರು ಹೇಳ್ತೀರಿ ಮಾತನ್ನು, ನೀವೇನಾದ್ರು ಬೊಜ್ಜು ಬರಬಾರ್ದಿದ್ದರೆ ಟಿ ವಿ ನೋಡ್ಕೋತ ತಿನ್ನಬೇಡ್ರಿ ಅಂತ ಹೇಳ್ತಾರೆ. ಯಾಕೆ ಎಷ್ಟಿಂದ ತಿಂತಾನೇ ಇರ್ತಾನೆ ಅವ್ನು, ಟಿ ವಿ ನೋಡ್ಕೋತಾನೆ, ಸೊ ಹೆಚ್ಚಿನಿಂದ ಬಿಟ್ಟಿರ್ತಾನೆ. ಆದ್ದರಿಂದ ಅವ್ನು ಬಲು ಬೇಗ ದಪ್ಪಾಗಿಬಿಡ್ತಾನೆ, ಹುಡುಗರು ದಡ್ಡರಾಗ್ತಾನೆ, ಪ್ರಾಣ ಹೋಗೋದಷ್ಟೇ ಅಲ್ಲ ದಡ್ಡರಾಗ್ತಾನೆ, ಏನೇನೋ ಆಗಿಬಿಡುತ್ತೆ ಟಿ ವಿ ನೋಡೋದ್ರಿಂದ ಹೇಳ್ತಾರೆ. ಇವತ್ತು ನಮ್ಗೆ ಬಂದೊಂದು ಸ್ವಲ್ಪ ವರ್ಷ ಆಗಿದೆ, ಇದು 100 ವರ್ಷ ಆದಮೇಲೆ ನೋಡಿ ಜನರ ಧ್ಯಾನವಾರ ಏನಾಗಿರುತ್ತೆ ಗೊತ್ತಾಗ. ಫ್ಯಾಕ್ಟ್ ಶಿಲಾಯುಗ ಅಂತಲ್ಲ ಹಾಗಾಗಿಬಿಡ್ತಾರೆ, ಶಿಲಾಯುಗ ಪದ ಹೋಗ್ತಾರೆ. ಇವ್ರು ಯೋಚನೆ ಮಾಡೋಕ್ಕೆ ಬರೋದಿಲ್ಲ ಜನಗಳಿಗೆ. ಹಿಂದಿನ ಕಾಲಕ್ಕೆ ಮಗ್ಗಿಗಳು ತರಕಾರಿಯವರು ಬರ್ತಿದ್ರು, ಹಾಲು ಮೊಸರವ್ರು ಬರ್ತಿದ್ರು, ಚುಕ್ಕಿ ಇಟ್ಟಿರ್ತಿದ್ರು, ಒಂದು ಕ್ಷಣಕ್ಕೆ ಲೆಕ್ಕ ಹೇಳ್ಬಿಡೋರು. ಇವ್ರು ಕ್ಯಾಲ್ಕುಲೇಟರ್ ಗೊತ್ತೋ ಹೋಗಿ ಬಜಿ ತೆಗೆದೋಗಿರ್ತಾರೆ, ಅದು ಸರಿಯಾಗಿ ಅದು ಕೂಡ ಬರೋದಿಲ್ಲ. ಕೊನೆಗೆ 20ರ ಮೇಲೆ ಲೆಕ್ಕ ಬರೋರು ಹಿಂದೆ 10ರವರೆಗೆ ಯಾರು ಬರ್ತಾರೆ, 10ರವರೆಗೂ ಲೆಕ್ಕ ಬರೋದಿಲ್ಲ. ಕ್ಯಾಲ್ಕುಲೇಟರ್ ಕೈ ಬಿಟ್ಟರೆ ಇವ್ರು ಏನೇನೋ ಬರದಂತೆ ಆಗಿಬಿಡ್ತಾರೆ, ಬುದ್ಧಿ ಹೋಗ್ತಾ ಇದೆ. ಮೊನ್ನೆ ಒಂದು ಒಳ್ಳೆ ರಿಪೋರ್ಟ್ ಬಂದಿತ್ತು ಸೈನ್ಸ್ನೊಳಗೆ, ಈ ನೆನಪಿನ ಶಕ್ತಿನೂ ಭಾಳ ಕಡಿಮೆ ಆಗ್ತಿದೆಯಂತೆ. ನೆನಪಿನ ಶಕ್ತಿಗೆ ಒಂದು ಒಳ ನಮ್ಮ ಒಳಗೆ ಕೇಂದ್ರ ಇದೆ ತಲೆಯೊಳಗೆ, ಈ ಹುಟ್ಟೋ ಮಕ್ಕಳಿಗೆ ಇರೋದೇ ಇಲ್ಲ ಅಂತ ಕಡಿಮೆ ಆಗ್ತಾ ಬರ್ತಿದೆ ಅಂತ. ಆಗಲೇ ಹುಟ್ಟ ಯಾಕಂದ್ರೆ ನೆಸ್ಸಿಟಿನೇ ಬರ್ತಾ ಇಲ್ಲ ಅವ್ರಿಗೀಗ, ಆ ರೀತಿಯಾಗಿ ಅವರಿಗೆ ಸ್ಟೋರ್ ಮಾಡೋದು ಎಲ್ಲ ಕಂಪ್ಯೂಟರ್ ಸ್ಟೋರ್ ಮಾಡಿಬಿಡ್ತಾರಲ್ಲ, ತಲೆ ಖಾಲಿ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲ ಅಲ್ಲಿದೆ ಅಲ್ಲಿದೆ ಅಂತ ಹೇಳಿಬಿಟ್ಟು ತಲೆಯಲ್ಲಿ ಏರು ಇಲ್ದಾಗ ಆಗಿರುತ್ತೆ. ಆದ್ದರಿಂದ ಆ ವಿಂಗೆ ಹೋಗ್ತಿದೆಯಂತೆ. ಸುಮ್ಮನೆ ಡಾರ್ವಿನ್ ಥಿಯರಿ ಪ್ರಕಾರ ಒಂದು ಮಾತು ಹೇಳ್ತಾರೆ, ಆನೆಗಳೆಲ್ಲ ಕಿವಿ ಅಲ್ಲಾಡಿಸುತ್ತೆ, ಇವರ ಕಿವಿ ಅಲ್ಲಾಡಿಸುತ್ತೆ. ಅದೇ ಸೊಳ್ಳೆಗಳೆ ಕೂತ್ಬಿಟ್ರೆ ಈಗ ಓಡಿಸಿಬಿಡೋದಿಲ್ಲ, ಯಾವ ಪ್ರಾಣಿ ಬಂದರೂ ಓಡಿಸಿಬಿಡುತ್ತೆ. ಅವ್ರ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ, ಸೈನ್ಸ್ ಪ್ರಕಾರ ಏನು ಹೇಳ್ತಾರೆ, ಮೊದಲು ಮನುಷ್ಯನ ಕಿವಿ ಆಡಿಸ್ತಿದ್ದಂತೆ ಮೊದಲು. ಹೀಗೆಲ್ಲ ಕೂಡ ಯಾವಾಗ ಕೈಯಿಂದ ಉಪಯೋಗಿಸಿಬಿಟ್ನಲ್ಲ, ಕಿವಿ ಆಡೋದು ನಿಂತೋಯ್ತು ಅಂತ. ಅವೇ ಕಿವಿ ಆಡೋದು ನಿಂತೋಯ್ತು ಅಂದರೆ ಯಾವುದನ್ನು ಉಪಯೋಗಿಸೋದ್ರೂ ನಿಂತು ಹೋಗುತ್ತೆ ಅಂತ ಅರ್ಥ. ಇವತ್ತು ಬುದ್ಧಿನೇ ಉಪಯೋಗಿಸೋದಿಲ್ಲ, ಆದ್ದರಿಂದ ಒಂದು ಫೈವ್ ಡೇ ಬುದ್ಧಿನೇ ನಿಂತು ಹೋಗ್ಬಿಡುತ್ತೆ. ಆ ಕಾಲ ಬರೋದು ಮನುಷ್ಯರು ಈಕ್ವಲ್ ಆಗಿಬಿಡ್ತಾನೆ ಪ್ರಾಣಿಗಳಿಗೆ. ಅದು ಅರ್ಥ ಮಾಡಿಕೊಂಡ್ರೆ ನಮ್ಮ ಕಣ್ಣು ಹೋದರೆ ಇವತ್ತು ಯೋಚನೆ ಇಲ್ಲ, ಕಿವಿ ಹೋದರೆ ಯೋಚನೆ ಇಲ್ಲ. ಇನ್ನೊಂದು ಸ್ವಾರಸ್ಯ ಗಮನಿಸಿರಬೇಕು ನೀವು, ಕುರುಡ್ರು ಫಸ್ಟ್ ಕ್ಲಾಸಾಗಿ ಆಡ್ತಾರೆ ಸಾಮಾನ್ಯವಾಗಿ, ಕಿವುಡ್ರು ಕುರುಡ್ರೆ ಒಳ್ಳೆ ಆರ್ಟಿಸ್ಟ್ ಆಗಿರ್ತಾರೆ, ಎಂಟೋದಾರೆ ಆಡ್ತಾರೆ. ಯಾತಕ್ಕೆ ಅಂದರೆ ಹೇಳ್ತಾರೆ, ಒಂದು ಇಂದ್ರಿಯ ಕಡಿಮೆ ಆಯ್ತಲ್ಲ ಆ ಶಕ್ತಿ ಬೇರೆ ಕಡೆ ಎಂಟರ್ ಆಗುತ್ತಂದ್ರೆ ಐದರಲ್ಲಿ ಒಟ್ಟಿಗೆ ಬಿಟ್ಟಿರ್ತಾರೆ, ನಾಲ್ಕು ಸ್ಟಾಪ್ ಮಾಡ್ತಾರೆ, ಒಂದು ಜೋರಾಗಿ ಇರ್ಬಿಡುತ್ತಂದ್ರೆ ಹೌದಲ್ಲ. ಆಗ ಒಂದು ಇಂದ್ರಿಯ ಶಕ್ತಿ ಕಡಿಮೆ ಆಗಿ ಇನ್ನೊಂದು ಕಡೆ ಶಿಫ್ಟ್ ಆಗುತ್ತಂತಲ್ವ, ಆ ರೀತಿಯಾಗಿ ಒಂದು ಹೊಸ ಆರ್ಟಿಸ್ಟ್ ಆಗ್ತಾರೆ ಅವರೆಲ್ಲ ಕೂಡ, ಏನೋ ಒಂದು ಆಗ್ತಾರೆ ಒಟ್ಟಿನ ಮೇಲೆ. ಕೆಲವರಿಗೆ ಪೇಪರಲ್ಲಿ ಹೊಡೆದಿರ್ತೇನೆ, ಇಬ್ಬರಿಗೆ ಕಾಲಿಲ್ಲಿ ಬರೀತಿರ್ತಾರೆ ಕಾಲಿಲ್ಲಿ, ಅದು ಎರಡು ಬೆಳಿಲ್ಲ ಮತ್ತೆ ಇವರು ಎಲ್ಲ ಕೈಯನ್ನು ಮಡಗಿ ನಿದ್ದೆ ಮಾಡ್ತಿರ್ತಾರೆ, ಅವ್ರು ಕಾಲೇಜ್ ಬರೆದು ರ್ಯಾಂಕ್ ತಗೋತಿರ್ತಾರೆ. ಯಾತಕ್ಕೆ ಅಂದರೆ ಇನ್ನೊಬ್ರು ಯಾರೋ ಒಬ್ಬ ಸೈಂಟಿಸ್ಟ್ ಬಗ್ಗೆ ಹೇಳ್ತಾರೆ, ಅವ್ರು ಹೇಳೋಕ್ಕೆ ಕೂಡ ಬರೋದೇ ಇಲ್ಲ ಅಂತವ್ರು, ಆ ನೋಬಲ್ ಅವಾರ್ಡ್ ತಗೊಳ್ಳೋ ಅಂಥ ಸೈಂಟಿಸ್ಟ್ ಅವರು, ಕೂತ್ರ ಹಾಗೆ ಕೂತಿರೋದಷ್ಟೇ, ಏನು ಆಡೋದೇ ಇಲ್ಲ. ಅಲ್ಲಿ ಬುದ್ಧಿ ಒಂದು ಕಡೆ ಸ್ಟಾಪ್ ಆದರೆ ಇನ್ನೊಂದು ಕಡೆ ಬರುತ್ತೆ, ಇದ್ದರೆ ಇದ್ದವರು ಅಲ್ಲಿ ನೀರೇ ಇಲ್ಲದವರು ಯಾವ್ದು ಆಡ್ ಮಾಡಿದ್ರು ಅಷ್ಟೇ, ಯಾರು ಸ್ಟಾಪ್ ಮಾಡಿದ್ರು ಅಷ್ಟೇ. ನೀರು ಬರ್ತಿದ್ರೆ ಐದು ಕಡೆ ಹೋಗೋದನ್ನು ಒಂದು ಕಡೆ ನಾಲ್ಕು ನಿಮಿಷ ಒಂದು ಕಡೆ ಜಾಸ್ತಿ ಬರುತ್ತೆ. ಆದ್ದರಿಂದ ಕಣ್ಣು ಹೋದರೂ ಸಾಯೋದಿಲ್ಲ, ಕಿವಿ ಹೋದರೂ ಸಾಯೋದಿಲ್ಲ, ಮನಸ್ಸೋದರೂ ಸಾಯೋದಿಲ್ಲ, ಆದರೆ ಪ್ರಾಣ ಹೋದರೆ ಮಾತ್ರ ಮನುಷ್ಯ ಸಾಯ್ತಾನೆ. ಅದಕ್ಕೆ ಸತ್ತವನ್ನು ಕಣ್ಣು ಹೋದನು ಅಂತ ಕರೆಯೋದಿಲ್ಲ, ಕಿವಿ ಹೋದನು ಅಂತ ಕರೆಯೋದಿಲ್ಲ, ಕಾಲು ಹೋದನು ಅಂತ ಕರೆಯೋದಿಲ್ಲ, ಪ್ರಾಣ ಹೋಯಿತು ಅಂತ ಕರೀತಾರೆ. ಅಲ್ಲಿಗೆ ಸತ್ತೋದ ಅಂತ ಅರ್ಥ. ಇನ್ನೂ ಸ್ವಾರಸ್ಯ ಇದೆ, ವಾಯುದೇವರು ಇವತ್ತು ಕಣ್ಣು ಹೋದ ಅವನು ಮುಟ್ಟಿದ್ರೆ ಸ್ನಾನ ಮಾಡಬಾರ್ದು, ಮಾಡಬೇಕಾಗಿಲ್ಲ. ಕಿವಿ ಹೋದ ಕಿವುಡನ್ನು ಮುಟ್ಟಿರೋ ಸ್ನಾನ ಮಾಡಬೇಕಾಗಿಲ್ಲ, ಕುಂಟನ್ನು ಮುಟ್ಟಿರೋ ಸ್ನಾನ ಮಾಡಬೇಕಾಗಿಲ್ಲ, ಹುಚ್ಚನ್ನು ಮುಟ್ಟಿರೋ ಸ್ನಾನ ಮಾಡಬೇಕಾಗಿಲ್ಲ, ಕೋಮಾಟ್ಯದಲ್ಲಿದ್ದರೂ ಮುಟ್ಟಿದ್ರೆ ಸ್ನಾನ ಮಾಡಬೇಕಾಗಿಲ್ಲ, ಸತ್ತ ಅಂತ ಕೇಳಿದರೆ ಸ್ನಾನ ಮಾಡಬೇಕು, ತಮಾಷೆ ಅಂತ ಕೇಳಿದರೆ ಮುಟ್ಟಿದರಲ್ಲ, ಸಾವಿರ ಸುದ್ದಿ ಬಂದರೆ ತಕ್ಷಣ ಸ್ನಾನ ಮಾಡಬೇಕು. ಅಂದರೆ ಪ್ರಾಣದೇವರು ಹೋದರು ಅಂದರೆ ಮೈಲಿಗೆ ಅಂತ ಅರ್ಥ, ಪ್ರಾಣದೇವರು ಬಿಟ್ಟು ಹೋದರೆ ಮೈಲಿಗೆ ಆಗುತ್ತೆ ದೇಹ, ಇದು ನಮಗೆ ಅರ್ಥ ಆಗಬೇಕು. ಪ್ರಾಣದೇವರ ಶಾಸ್ತ್ರ ಬಿಟ್ಟು ಹೋದರೆ ನಮ್ಮ ದೇಹ ಮೈಲಿಗೆ ಇದ್ದಾಗ ಲೆಕ್ಕ. ಅದಕ್ಕಾಗಿ ಶೋಕಾರ್ಥಂ ಶೋಕಪಾದಮ್ಮ ಸ್ವಲ್ಪ ಆದರೂ ಶಾಸ್ತ್ರ ಓದಬೇಕು, ಕೊನೆ ಪಕ್ಷ ಗಾಯತ್ರಿ ಮಂತ್ರ ಹೇಳಿ ಅಣುಭಾಷ್ಯ ಓದ್ರಿ, ನಖಸ್ತುತಿಕೆ ಎರಡು ಶ್ಲೋಕ ಅದನ್ನಾದರೂ ಕಲಿಬಾರದೆ, ಕೊನೆ ಪಕ್ಷ ಪಾಂತಸ್ಮಾನ್ ಎರಡು ಶ್ಲೋಕ ಆದರೂ ಕಲೀರಿ. ನಮ್ಮ ದೇವರು ಉಸಿರಾಡುತ್ತೆ ಅಂತ ಅರ್ಥ, ಎಲ್ಲೋ ಅಂದರೆ ಉಸಿರಾಟ ನಡೆದಿದೆ, ಆದ್ದರಿಂದ ನಾವು ಡೆಡ್ ಅಂತ ಕರೆಸಿಕೊಳ್ಳೋದಿಲ್ಲ. ಒಂದು ದ್ವಾದಸ್ತೋತ್ರ ಕಲೀರಿ, ಯಾರೋ ಒಬ್ಬರು ವಾಯುಸ್ತುತಿ ಹೇಳಿದ್ರೆ ವಾಯುಸ್ತುತಿ ಬರೋದಿಲ್ಲ ಅಂತ ಹೇಳಿ, ಮಾತಾರೇ ಮಾತಾರಿಷ್ಟನ್ನು ಹೇಳಿ ಕೊನೆ ಪಡ್ತಾರ ಹೇಳು ಅಂತ ಕೇಳಿ ಹೇಳಿದ ಅಷ್ಟಕ್ಕೆ ಕೆಲಸ ಆಯಿತು ಅಂತ ಬಂದ ಪಾಪ ಆಚಾರ್ಯ, ಆ ಶ್ಲೋಕ ಹೇಳಿದ್ರೆ ಒಳ್ಳೆಯದಾಯಿತು ಅಂತ. ಒಂದೇ ಶ್ಲೋಕಕ್ಕೆ ಮತ್ತೆ ಬಿಡದವ್ರು ಅದಕ್ಕೆ ನಿಲ್ಲಬಾರ್ದು, ಮತ್ತೆ ಪೂರ್ತಿಯಾಗಿ ಹೇಳಬೇಕು, ಒಂದಕ್ಕೆ ಅಂತ ಕಡಿಮೆ ಮಾಡಬಾರ್ದು, ಆದರೆ ಒಂದಕ್ಕೂ ಕೆಲಸ ಮಾಡ್ತದೆ ಅಂತ. ನಮ್ಮ ಮಕ್ಕಳಿಗೆ ಏನೂ ಹೇಳ್ಕೊಡೋದಿಲ್ಲ ನಾವು, ಏನು ಅಂದರೆ ಜೀರೋ. ಮುಂದೇನು ಕಲಿತಾರೆ ನಾ ಆ್ಯಕ್ಚುರಲಿ, ಅವರು ಪೂರ್ತಿ ನಾಸ್ತಿಕರು ಬೆಳೆದ ಬೆಳೀತಾರೆ, ಹಾಗಾಗಬಾರದು. ನಾಸ್ತಿಕರೇ ಆಗಿಬಿಡ್ತಾರೆ ಕೂಡ, ಸ್ವಲ್ಪ ಹೇಳಿಕೊಟ್ರೆ ಆ ಉಸಿರಾಟ ಇವತ್ತಲ್ಲ ನಾಳೆ ಉದ್ಧಾರ ಮಾಡುತ್ತೆ. ನೀವು ಪೇಪರ್ನಲ್ಲಿ ಓದಿರಬೇಕು, ಯಾರು 24 ವರ್ಷ ಅವ್ರಿಗೆ ಕಾಲಿದ್ದಿಲ್ಲ, ಇವತ್ತು ಓಡಾಡ ಶುರು ಮಾಡಿದ್ದಾರೆ ಸಡನ್ ಆಗಿ, ಬದುಕಿದ್ರೆ ಹೋಪ್ಸ್ ಇರುತ್ತೆ ಏನಾದ್ರೂ ಮುಂದೆ ಮಾಡ್ಬೋದು ಅಂತ ಹೇಳಿಬಿಟ್ಟು, ಆ ಟ್ರ್ಯಾಕಲ್ಲಿ ಇದ್ದರೆ ಏನಾದರೂ ಮಾಡಲಿಕ್ಕೆ ಬರುತ್ತೆ, ಆ ಟ್ರ್ಯಾಕಲ್ಲಿ ಇಲ್ಲದವರು ಏನು ಮಾಡೋಕ್ಕೆ ಬರುತ್ತೆ, ಅವ್ನು ಔಟ್ ಆಗಿಲ್ಲ ಅಂದರೆ ರನ್ ಮಾಡೋಕ್ಕೆ ಚಾನ್ಸ್ ಇದೆ, ಔಟ್ ಆಗಿ ಹೊರಬಂದ ಮೇಲೆ ಏನು ಮಾಡೋಕ್ಕೆ ಬರೋದಿಲ್ಲ, ಪೇಪರ್ ಹ್ಯಾಂಡ್ ಓವರ್ ಮಾಡೋವರೆಗೂ ಬರಲಿಕ್ಕೆ ಬರುತ್ತೆ, ಪೇಪರ್ ಕೊಟ್ಟ ಮೇಲೆ ಬರಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾವು ಜೀವನದಲ್ಲಿ ವಾಯುದೇವರನ್ನು ಇಟ್ಕೊಂಡು ಬದುಕಬೇಕಾದ್ರೆ ನಿಜವಾಗಲೂ ಕೂಡ ಶ್ಲೋಕಾರ್ಥಂ ಶ್ಲೋಕಪಾದಮ್ಮ ಇದ್ದ ಹಾಗೆ ಆಚಾರ್ಯ ಹೇಳ್ತಾರೆ. ಅದಕ್ಕೆ ಸಣ್ಣ ಸಣ್ಣ ಗ್ರಂಥ ಬರೀತಾರೆ ಆಚಾರ್ಯ, ಇಷ್ಟಾರು ಓದ್ಕೊಳ್ಳಿ ಅಂತೇಳಿ ಚಿಕ್ಕ ಚಿಕ್ಕ ಗ್ರಂಥ ಬರೀತಾರೆ. ನಾವು ಬುದ್ಧಿವಂತರು ಚಿಕ್ಕ ಗ್ರಂಥ ಅಯ್ಯ ಆಫ್ಟರ್ ಆಲ್ ಚಿಕ್ಕದು ಅದನ್ನೇ ಓದೋದು ಅಂತ ಒಂದು, ತಾತ್ ಭಾರಿ ಅಯ್ಯೋ ಭಾರಿ ದೊಡ್ಡದು ಅನ್ಯಾರು ಓದೋದು ಅಂತ ಒಂದು, ಮನೆಗೆ ಚಿಕ್ಕದು ಇಲ್ಲ ದೊಡ್ಡದು ಇಲ್ಲ, ಮನೆಗೆ ಆಗ ದಡ್ಡ ಥರ ಬರ್ತದೆ ಅಂತ ಮತ್ತೊಂದು ಬರೋದಿಲ್ಲ. ನಿಜವಾದ ಅರ್ಥದಲ್ಲಿ ವಾಯುದೇವರ ಉಪಕಾರ ಭಾರಿ ದೊಡ್ಡದು. ಸೃಷ್ಟಿಯ ಹಂತ ಒಂದಕ್ಕೆ ಬಂದಿದೆ, ಈಗ ಮುಂದೆ ಸೃಷ್ಟಿ ಮುಂದುವರೆದು ದಶಾವತಾರಗಳು, ಆಮೇಲೆ ರಾಮಾಯಣ ಶುರು ಮಾಡ್ತಾರೆ ಆಚಾರ್ಯ. ಅಲ್ಲಿಂದ ರಾಮಾಯಣ ನಿರ್ಣಯ, ಪ್ರಧಾನವಾಗಿ ರಾಮಾಯಣ ನಿರ್ಣಯ, ದಶಾವತಾರ ಸಂಕ್ಷೇಪವಾಗಿ ಹೇಳಿಬಿಟ್ಟು ರಾಮಾಯಣ ವಿಸ್ತಾರವಾಗಿ ಹೇಳ್ತಾರೆ. ನಾಳೆಯಿಂದ ಆ ಭಾಗ ಮುಖ್ಯ ಸಮಸ್ಯೆಗಳು, ಎಲ್ಲ ಕತೆ ಹೇಳೋದಕ್ಕೆ ಹೋಗೋದಿಲ್ಲ, ಮುಖ್ಯ ಸಮಸ್ಯೆಗಳೇನು ಆಚಾರ್ಯ ಕೊಟ್ಟ ಉತ್ತರ ಇದೆ. ಬರೀ ತಾತ್ಮನಿರ್ಣಯದ ಕಥೆಯಲ್ಲ, ತಾತ್ಮನಿರ್ಣಯ ದೊಡ್ಡ ದೊಡ್ಡ ವಾಲಿವದೆಯ ಸಮಸ್ಯೆ ಇದೆ, ರಾಮದೇವರ ಬಗ್ಗೆ ತಾಟಕ ಸಂಹಾರದ ಸಮಸ್ಯೆ ಇದೆ, ಅನೇಕ ಸಮಸ್ಯೆಗಳಿಗೆ ಆಚಾರ್ಯ ಕೊಟ್ಟು ಉತ್ತರ ತಿಳ್ಕೊಂಡು ಬಿಟ್ಟರೆ ಮಕ್ಕಳಿಗೆ ಬೇಕಾದ ಅದೇನೆ ಅಂತ ಫಸ್ಟ್ ಡೈರೆಕ್ಟಾಗಿ ಕೇಳಿಬಿಡ್ತಾರೆ, ದೇವ್ರ ಬಾಣಿವಣ್ಣ ಯಾಕೆ ಒಂದ ಅಂತ ತಕ್ಷಣ ಕೇಳಿಬಿಡ್ತಾರೆ. ಅದಕ್ಕೆ ಉತ್ತರ ಸಿಗಬೇಕು ಅಂತಿದ್ರೆ ಈ ಮುಂದಿನ ದಿವಸ 32 ಅಧ್ಯಾಯದಲ್ಲೂ ಕೂಡ ಆಚಾರ್ಯ ಏನು ಹೊಸ ವಿಷಯ ಹೇಳಿದ್ದಾರೆ, ಅವ್ರು ಹೇಳಿದ್ದೆಲ್ಲ ಹೊಸದೇ, ನಮಗೆ ತಿಳಿಯಾಗಿ ಏನು ಹೊಸದು ಅಂಬೋದನ್ನು ಹೇಳೋದಕ್ಕೋಸ್ಕರ ಪ್ರವಚನ ಮುಂದುವರಿಯುತ್ತೆ ಅಂತ ಹೇಳ್ತಾ, ಬೆಳಗ್ಗೆ ನಾಳೆ ಪಾಠ 7:30 ಉಪಾಧಿ ಖಂಡನ ನಡಿ, ಉಪಾಧಿ ಖಂಡನ ಮಾಯಾವಾದ ಖಂಡನ ಇಂದ ಪ್ರವಚನ ಮುಂದುವರಿಯುತ್ತೆ ಅಂತ ತಿಳಿಸಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಂ.